ಬಂದಿದ್ದಾರೆ, ಅವರು ಶಾಸ್ತ್ರದಲ್ಲಿ ಒಳ್ಳೆ
ಪ್ರವೇಶ ಪ್ರಾವೀಣ್ಯ ಎಲ್ಲ ಉಂಟು ಅವರಿಗೆ. ಬಿ ಎನ್ ಕೆ ಶರ್ಮಾ ಅವರು ಸ್ಟೂಡೆಂಟ್ ಅವರು. ಸೊ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ನಮ್ಮ ಸೌಭಾಗ್ಯ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ. ಸೊ ಆ ಹಿನ್ನೆಲೆಯಿಂದ ಸೊ ಲಾಸ್ಟ್ ವೀಕ್ ನಾವು ಇಲ್ಲಿ ಸೇರ್ಕೊಂಡ ಕಾಲಕ್ಕೆ ಈ ಒಂದು ಟಾಪಿಕ್ ಬಗ್ಗೆ ದಾವಣಗೆರೆ ಭೀಮರಾಯರ್ ಅಂತೇಳಿ ಒಬ್ಬ ದೊಡ್ಡ ಲಾಯರ್ ಆಗಿದ್ರು ಅವರು, ಆದ್ಮೇಲೆ ದಾವಣಗೆರೆಯಲ್ಲಿ ಆದ್ಮೇಲೆ ದೆನ್ ಹಿ ಗಾಟ್ ಇನ್ ಟು ಫಿಲಾ ಅಂದ್ರೆ ಮುಂಚಿನಿಂದ ಪ್ರವೇಶ ಇತ್ತು ಫಿಲಾಸಫಿಯಲ್ಲಿ, ಆದ್ಮೇಲೆ ಅದನ್ನೆಲ್ಲ ಜೀರ್ಣಿಸಿಕೊಂಡು ಎಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇದು ತತ್ವ ಸುವಾಲಿಗೆ ಜಗನ್ನಾಥ ದಾಸಾರಿಯರು ಬರೆದಂತಹ ಅವ್ರ ತಂಗಿಗೆ ಅವರ ಸೊಸೆಗೆ ಬರ್ಕೊಟ್ಟಿದ್ದಾರೆ ಅಂತೇಳಿ ಕೆಲವು ಜನ ಹೇಳ್ತಾರೆ. ಅದು ತುಂಬಾ ತತ್ವದ ಒಂದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಂತೇಳಿ ಒಂದು ಅಪವಾದ ಇದೆ, ಹಾಗಲ್ಲ, ಇದು ತುಂಬಾ ತತ್ವಗಳಿಂದ ತುಂಬಿಕೊಂಡಿದೆ ನಮ್ಮದು. ಅಂತ ಒಂದು ಗ್ರಂಥಕ್ಕೆ ಹರಿದಾಸ ರತ್ನಂ ಗೋಪಾಲ ದಾಸರ ಅಂತೇಳಿ ದಾಸರ ಆಗಿ ಹೋಗಿದ್ದಾರೆ. ಅವರು ಯಲಹಂಕದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇರ್ತಾ ಇದ್ರು. ಅವರು ಪ್ರಿಂಟ್ ಅವರು ಇವ್ರ ಕಡೆ ದಾವಣಗೆರೆ ಭೀಮರಾಯ ಕಡೆ ಹೋದ ಕಾಲಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ತತ್ವ ಸುವಾಲಿಗೆ ಅವರು ಇದಕ್ಕೆ ನೀವು ಅರ್ಥ ಮಾಡಿಕೊಡ್ಬೇಕಂತೇಳಿ ಅನುವಾದ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಂಡ್ರ ಮಾತು. ಅದನ್ನು 1975 ನಲ್ಲೋ 78 ನಲ್ಲೋ ಅವ್ರ ಸಮ್ ಟೈಮ್ ಬಿಟ್ವೀನ್ 75 ಅಂಡ್ 85 ಸಮ್ ನಾಟ್ 1967 ನಲ್ಲಿ 1967 ನಲ್ಲಿ ಇದನ್ನ ಪ್ರಿಂಟ್ ಮಾಡ್ತಿದ್ದಾರೆ ಹರಿದಾಸ ರತ್ನಂ ಗೋಪಾಲ ದಾಸ್ ಅಂತೇಳಿ. ಅವರು ಬರೆದಂತ ಈ ತತ್ವ ಸುವಾಲಿಯಲ್ಲಿ ಎಷ್ಟೋ ಪ್ರಮೇಯಗಳು ಬರುತ್ತೆ ಮಾತು. ಇದರಲ್ಲಿ ಸುಮಾರು ಕೇಶವದಾಸರು ಇದರಲ್ಲಿ 600 ಪದ್ಯಗಳಿವೆ ಅಂತ ಹೇಳಿದಾರಂತೆ ಯಾವುದೋ ಒಂದು ಕೃತಿ ಅವರ ಒಂದು ಪುಸ್ತಕದಲ್ಲಿ. ಆದ್ರೆ 600 ಪದ್ಯಗಳು ಸಿಗಲಿಲ್ಲ ಇವರಿಗೆ, ಇವ್ರಿಗೆ ಸಿಕ್ಕಿದ್ದು ಅರೌಂಡ್ 300 ಪದ್ಯಗಳು ಸಿಕ್ಕಿವೆ ಅನ್ಮಾತು. ಸೊ ಅದರಲ್ಲಿ ಒಂದು ಕೆಲವು ಕಡೆಯಲ್ಲಿ ಜಗನ್ನಾಥ ದಾಸರು ಹೇಳಿದ ಒಂದು ಪದ್ಯಗಳಿಗೆ ಜೀವಕರ್ತೃತ್ವದ ಒಂದು ವಿಚಾರ, ದತ್ತ ಸ್ವಾತಂತ್ರ್ಯದ ವಿಚಾರ ಬಗ್ಗೆ ಇವರೊಂದು ಮಾತಾಡಿದ್ದಾರೆ ಅನ್ಮಾತು. ಅವರೊಂದು ಲಿಖಿತ ಇದೆ, ಅದನ್ನ ಇವತ್ತು ಓದ್ಬೇಕಂತೇಳಿ ಅನ್ಕೊಂಡಿದ್ದೀವಿ. ಸೊ ಅದನ್ನ ಓದ್ಬಿಟ್ಟು ದೆನ್ ಅದ್ರ ಮೇಲೆ ಏನನ್ನ ಪ್ರಶ್ನೋತ್ತರಗಳು ಅವೆಲ್ಲ ಏನೇನಿದ್ರೆ ನೀವು ಇದ್ದಿರಲಿ, ಸೊ ಹಾಗಾಗಿ ನಿಮ್ಮನ್ನು ಡೌಟ್ಸ್ ಎಲ್ಲ ಕೇಳಬಹುದು. ಆಮೇಲೆ ಯಾರಿಗೆ ಫೋನ್ ಮೇಲೆ ಕೆಲವು ಜನ ಇದ್ದಾರೆ, ಸೊ ನಮಗೆ ಯಾವ್ದು ತಿಳಿಯುತ್ತೋ ಅದಕ್ಕೆ ನಾವು ಆನ್ಸರ್ ಕೊಡೋದು, ನಮಗೆ ಯಾವ್ದು ತಿಳಿಲಿಲ್ಲೋ ಅದಕ್ಕೆ ನಾವು ದೊಡ್ಡವ್ರ ಹತ್ರ ಹೋಗಿ ಅಂಡ್ ನಾವು ಅವ್ರ ಹತ್ರ ಅವ್ರ ಕಡೆಯಿಂದ ಟೆಲಿಫೋನಿಕ್ ಸೆಷನ್ಸ್ ಎಲ್ಲ ಏರ್ಪಾಟ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀವಿ. ಇತ್ತೀಚೆಗೆ ಹರಿದಾಸ್ ಸಾಹಿತ್ಯ ಸಮ್ಮೇಳನ ಬ್ಯಾಂಗ್ಳೂರ್ ನಡೆದಿತ್ತು ವಿದ್ಯಾಪೀಠದಲ್ಲಿ. ಆ ವಿದ್ಯಾಪೀಠದಲ್ಲಿ ನಡೆದ ಸಮ್ಮೇಳನದಲ್ಲಿ ಹರಿದಾಸ ಭಟ್ಟರು ಅವರು ವಿದ್ಯಾಪೀಠದಲ್ಲಿ ಗುರುಕುಲದಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಅವರು ಆದ್ಮೇಲೆ ಅವ್ರ ಶಿಷ್ಯಂದ್ರರಾದ ಸತ್ಯನಾರಾಯಣಾಚಾರ್ಯ ಅಂತೇಳಿ ಹೆಚ್ ಸತ್ಯನಾರಾಯಣಾಚಾರ್ಯ ಅಂತೇಳಿ ಅವರಿಬ್ಬರು ಅದ್ರ ಈ ತತ್ವದ ಬಗ್ಗೆ ಮಾತಾಡಿದ್ದಾರೆ ಅನ್ಮಾತು. ಅದಕ್ಕೆ ಅದನ್ನ ಸಮರ್ಥನ ಮಾಡ್ತಾ ಅಥವಾ ಸಮನ್ವಯ ಮಾಡ್ಬೇಕಂತೇಳಿ ಸಂಜೀವ ಮೂರ್ತಿ ದಾಸರ ಅಂತೇಳಿ ಕೇಳೇ ಇರ್ಬೇಕು ನೀವು. ಸಂಜೀವ ಮೂರ್ತಿ ದಾಸರಿಗೆ ಅವರು ಸಮನ್ವಯ ಮಾಡಲಿಕ್ಕೆ ಹೇಳಿದ್ರು. ಕೊನೆಗೆ ಅಧ್ಯಕ್ಷ ಭಾಷಣದಲ್ಲಿ ಶ್ರೀ ಪೇಜಾವರ ಶ್ರೀಗಳವರು ಅದ್ರ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಸಿದ್ರು ಅನ್ಮಾತು. ದುರದೃಷ್ಟ ವಶಾತ್ ಏನಂತಂದ್ರೆ ರೆಕಾರ್ಡ್ ಮಾಡಿದ್ದೆ, ಆದ್ರೆ ರೆಕಾರ್ಡಿಂಗ್ ಸರಿಯಾಗಿ ಆಗಲಿಲ್ಲ. ಸೊ ವಿ ಆರ್ ಅಟ್ ಲಾಸ್ ಆಟ್ ಆಫ್ ಸೊ ಆ ಟಾಪಿಕ್ ಏನ್ ಮಾತಾಡಿದ್ದಾರೆ ಇಟ್ ಈಸ್ ನಾಟ್ ರೆಕಾರ್ಡೆಡ್ ಅಟ್ ಲೀಸ್ಟ್ ಬೈ ಮೀ ಅಂಡ್ ಐ ಡೋಂಟ್ ನೋ ಸಮ್ಒನ್ ಹ್ಯಾವಿಂಗ್ ರೆಕಾರ್ಡೆಡ್ ರಿಟನ್. ಸೊ ಹಾಗಾಗಿ ಒಳ್ಳೆ ಪ್ರಮೇಯ, ಮೂರು ಜನ ಪಂಡಿತರು ವಿದ್ವಾಂಸರು ಮಾತಾಡಿದ ಒಂದು ಪ್ರಮೇಯ ವಿ ಜಸ್ಟ್ ಮಿಸ್ಡ್ ಅನ್ ಮಾತು. ಸೊ ಅದು ರೆಕಾರ್ಡಿಂಗ್ ಇದೆ, ಬಟ್ ಐ ಡೋ ನಾಟ್ ನಾನು ರೆಕಾರ್ಡಿಂಗ್ ಟೂಲ್ಸ್ ಎಲ್ಲ ಟ್ರೈ ಮಾಡಿದೆ ಅದನ್ನ ಕ್ಲೀನ್ ಅಪ್ ಮಾಡ್ಲಿಕ್ಕೆ, ಬಟ್ ಅದು ಕ್ವಾಲಿಟಿ ತುಂಬಾ ಕೆಟ್ಟವಾಗಿದೆ. ಸೊ ಅದೇನೋ ಸರಿ ಹೋಗ್ಲಿಕ್ಕಿಲ್ಲ ಅದು. ಸೊ ಅದೊಂದು ಆಲ್ಮೋಸ್ಟ್ 2.5 hours ನಡೀತು ಒಂದು ಚರ್ಚೆ. ಮುಂಚೆ ಹರಿದಾಸ್ ಭಟ್ರು ಜೀವ ಅಂತಂದ್ರೆ ಏನಂತ ಡೆಫಿನೇಷನ್ ಕೊಟ್ಟು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು. ಆದ್ಮೇಲೆ ಸತ್ಯನಾರಾಯಣಾಚಾರ್ಯರು ಅದಕ್ಕೆ ಪೋಷಕವಾಗಿ ಕೆಲವು ಪ್ರಮೇಯಗಳನ್ನು ತಿಳಿಸಿದ್ರು. ಆಮೇಲೆ ಸಂಜೀವ ಮೂರ್ತಿ ದಾಸರು ಅದನ್ನ ಸಮನ್ವಯ ಮಾಡ್ಬೇಕಂತ ಕೇಳ್ಕೊಂಡಾಗ ಅವರು ಅದ್ಭುತವಾಗಿ ಮಾತಾಡಿದ್ರು ಅನ್ಮಾತು. ಆಮೇಲೆ ಪೇಜಾರ ಶ್ರೀಗಳವರು ಅದ್ರ ಬಗ್ಗೆ ಒಂದು 10 minutes ಮಾತಾಡಿದ್ರು. ಕ್ಲೋಸ್ ಅಬೌಟ್ 2 hours 40 minutes ವರೆಗೆ ನಡೀತು ಈ ಟಾಪಿಕ್. ಆದ್ರೂ ನಿಮಗ್ ಗೊತ್ತಿದ್ದಂತೆ ಈ ತತ್ವ ಅಂತಂದ್ಗಳಿಗೆ ಜೀವಕರ್ತೃತ್ವ ತತ್ವ ಸ್ವಾತಂತ್ರ್ಯಗಳಿಗೆ ತುಂಬಾ ಗೊಂದಲವಾದ ವಿಷಯ. ಆಮೇಲೆ ತುಂಬಾ ಜನ ಇದು ಮಾತಾಡಲಿಕ್ಕೆ ಸಂಕುಚಿತ ಭಾವದಿಂದ ಇರ್ತಾರೆ ಅನ್ಮಾತು. ದೇ ಆರ್ ನಾಟ್ ವೆರಿ ಓಪನ್ ಇನ್ ಟಾಕಿಂಗ್ ಅಬೌಟ್ ದಿಸ್ ಸ್ಪೆಸಿಫಿಕ್ ಟಾಪಿಕ್ ಅಂಡ್ ವಿತೌಟ್ ನೋಯಿಂಗ್ ದಿಸ್ ಟಾಪಿಕ್ ಭಗವಂತನ ಕಾಣೋದು ಆಗೋದಿಲ್ಲ ಅಂತೇಳಿ ಜ್ಞಾನಗಳು ಹೇಳಿದ್ದಾರೆ. ಅನ್ಲೆಸ್ ಇದು ಕರೆಕ್ಟ್ ಆಗಿ ತಿಳ್ಕೊಳ್ದೆ ಹೊರತು ಇದರನ್ನ ಸಾಧನಕ್ಕೆ ಇಟ್ಕೊಳ್ದೆ ಹೊರತು ಮುಕ್ತಿ ಆಗೋದಿಲ್ಲ ಅಂತೇಳಿ ದೊಡ್ಡವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿ ಆರ್ ಎನ್ ಎ ಸಾರ್ಟ್ ಆಫ್ ಕಿಚನ್ ಅಂಡ್ ಎಗ್ ಸಾರ್ಟ್ ಆಫ್ ಪ್ರಾಬ್ಲಮ್ ಅಂತ ಮಾತು ಹೇಳ್ಕೊಡೋದಿಲ್ಲ. ಹೇಳ್ಕೊಂಡು ಯಾರನ್ನ ಮಾತಾಡಕ್ ಹೋದ್ರೆ ನಿನ್ನ ಸಣ್ಣ ಇದ್ರ ಬಗ್ಗೆ ವಿಚಾರ ನಿನಗೆ ಬಾಯಿ ಮುಸ್ಲಿಂ ಕೂಡ ಅಂತ ಹೇಳ್ತಾರೆ. ಆ ಒಂದು ವಿಷಯನ ನಾವು ಕೇಳ್ತಾ ಇರ್ತೀವಿ ಎಲ್ಲ ಕಡೆ. ಸೊ ಹಾಗಾಗಿ ಸ್ವಲ್ಪ ನಾವಾಗಿ ಸ್ಟೂಡೆಂಟ್ಸ್ ತರಹ ಒಂದು ಪ್ರವೇಶ ಅಂದ್ರೆ ಎಂಟ್ರಿ ಹೊಡೆದು ಇದರಲ್ಲಿ ಎಂಟ್ರಿ ತಗೊಂಡು ಆಮೇಲೆ ವಿದ್ವಾಂಸರ ಹತ್ರ ಹೋಗಿ ನಮಗೆ ಇಂಥ ಕ್ವಶನ್ಸ್ ಇದೆ, ಪ್ರಾಬ್ಲಮ್ ಇಸ್ ಸ್ಟಾರ್ಟ್ ವಿತ್ ವೆರಿ ಬೇಸಿಕ್ ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್ ಎಲ್ಲ ಒಂದು ಕ್ವಶನ್ ತಯಾರು ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಅವ್ರಿಗೆ ಕ್ವಶನ್ಸ್ ಇವೆ ಅಂತೇಳಿ ಅವ್ರಿಗೆ ತಿಳಿಸಿ ಅವ್ರಿಂದ ಸಮಾಧಾನ ಪಡೆಯೋದು ಅಂಥದ್ದೆಲ್ಲ ಒಂದು ಉದ್ದೇಶವಾಗಿ ಈ ಒಂದು ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಭಗವಂತ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ತಾವು ಒಂದೆರಡು ಮಾತೇನನ್ನು ತಿಳಿಸ್ತೀರ. ಸೊ ಹೇಳಿ ಹೇಳಿ ಬೋಲೋ.
ಫಸ್ಟ್ ಒಂದು ವೇದವ್ಯಾಸ ದೇವರು ಒಂದು ಗಣಪತಿ ಸ್ತೋತ್ರ ಆಗಿ ಆಮೇಲೆ ಶುರು ಮಾಡಿ.
ಆಯ್ತಾಯ್ತು, ಶೂರ್ ಶೂರ್ ಶೂರ್. ಸೊ ಇವಾಗ ಇದು ದಾವಣಗೆರೆ ಭೀಮರಾಯರ ಒಂದು ಪುಸ್ತಕದಿಂದ ಈ ಒಂದು ವಿಷಯವನ್ನು ನಾನು ಓದಲಿಕ್ಕೆ ಉದ್ದೇಶನಾಗ್ತೇನೆ. ಅದರ ಮುಂಚಿತವಾಗಿ ಗುರು ಹಿರಿಯರ ಸ್ಮರಣೆ ಮಾಡ್ತಾ, ಶ್ರೀ ಲಕ್ಷ್ಮ ಭಕ್ಷಸೆ ರೂಕ್ಷಣಕ ಶಿಕ್ಷಿತ ರಕ್ಷಸೆ ಸ್ವಪಕ್ಷ ರಕ್ಷಾ ದೀಕ್ಷಾಯ ನೃಹರ್ಯಕ್ಷಾಯ ತೇ ನಮಃ. ಲಕ್ಷ್ಮೀಂ ಲಕ್ಷಣ ಸಂಪನ್ನಾಂ ಲಕ್ಷ್ಮಣಾಗ್ರಜ ಕಾಂಕ್ಷಿಣೀಂ ಲಕ್ಷಯಾಮಿ ಕ್ಷಣಂ ಲಕ್ಷವಿತ್ತ ದಾತ್ರಿಂ ಕಟಾಕ್ಷತಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸೊ ಇದು 162ನೇ ಪದದಲ್ಲಿ ಜಗನ್ನಾಥದಾಸರಾಯರು ಈ ವಿಧವಾಗಿ ಹೇಳ್ತಾ ಇದ್ದಾರೆ ಅನ್ಮಾತು. ಇದು ತತ್ವ ಸುವಾಲಿ, ತತ್ವ ಸುವಾಲಿ ಅಂತೇಳಿ ಅಂತಾರೆ. ತತ್ವ ಸುವಾಲಿ ಅಂತೇಳಿ ವಾಕ್ಯ ವಾವತ್ ಕೊಡದೆ ಅಂತ ಹೇಳೋದುಂಟು. ಆಮೇಲೆ ವಾಕ್ಯ ವಾವತ್ ಕೊಟ್ಟು ಹೇಳೋದುಂಟು. ತತ್ವ ಸುವಾಲಿ, ತತ್ವ ಸುವಾಲಿ ಅಂತ ಎರಡು ವಿಧವಾಗಿ ಹೇಳೋದುಂಟು. ಸೊ ಅದಕ್ಕೂ ಅರ್ಥ ಕೊಟ್ಟಿದ್ದಾರೆ ಅನ್ಮಾತು, ಏನಂತೇಳಿ ಎರಡಕ್ಕೂ ಅರ್ಥ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇವಾಗ ಹೋಗೋದು ಬೇಡ ನಾವು. ಇಲ್ಲಿ ಬಾಹಿರಂತರದಲ್ಲಿ ದೇಹಾಭಿಮಾನಿಗಳು ನೀ ಹೇಳಿದಂತೆ ನಡೆಸೋರು, ನಡೆಸೋರು ನುಡಿಸೋರು ದ್ರೋಹಕ್ಕೆ ಎನ್ನ ಗುರಿ ಮಾಡ್ಪೆ. ಪದ್ಯ ಇದು ಬಾಹಿರಂತರದಲ್ಲಿ 162ನೇ ಪದ್ಯ ತತ್ವ ಸುವಾಲಿಯಲ್ಲಿ. ಬಾಹಿರಂತರದಲ್ಲಿ ದೇಹಾಭಿಮಾನಿಗಳು ನೀ ಹೇಳಿದಂತೆ ನಡೆಸೋರು, ನಡೆಸೋರು ನುಡಿಸೋರು ದ್ರೋಹಕ್ಕೆ ಎನ್ನ ಗುರಿ ಮಾಡ್ಪೆ. ಇದಕ್ಕೆ ಅರ್ಥವನ್ನು ಮುಂಚೆ ಅರ್ಥ ಕೊಟ್ಟು ವಿಶೇಷಾಂಶ ಅಂತ ಅದರಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ಮಾತು. ದೇಹಾಭಿಮಾನಿಗಳು, ಪ್ರಾಕೃತ ದೇಹದಲ್ಲಿ ಅಭಿಮಾನವುಳ್ಳ ತತ್ವಾಭಿಮಾನಿ ದೇವತೆಗಳು ಬಾಹಿರಂತರದಲ್ಲಿ, ದೇಹ ಬಾಹಿರ ಅಂತಃ ಕರಣ ಅಂತರಂಗಗಳಿಂದ ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಧಿಷ್ಠಾನವಾದ ದೇಹ ಮತ್ತು ಮನಸ್ಸುಗಳಿಂದ ನೀನು ನೀ ಹೇಳಿದಂತೆ ಪ್ರೇರಿಸಿದಂತೆ ನಡೆಸೋರು ಮಾಡಿಸುತ್ತಾರೆ, ನುಡಿಸೋರು ನಿಡಿಸುವರು. ಹೀಗಿರಲು ನನ್ನನ್ನು ದೇಹಾಭಿಮಾನಗಳಲ್ಲಿ ನೀನು ನಿಂತು ನಡೆಸಿದಂತೆ ನಡೆದ ನನ್ನನ್ನು ದ್ರೋಹಕ್ಕೆ ಪಾಪಕ್ಕೆ ಕರ್ಮಬಂಧಕ್ಕೆ ಗುರಿ ಮಾಡ್ಪೆ, ಗುರಿ ಮಾಡುವಿ. ಸ್ವತಂತ್ರನಾಗಿ ನಾನೇ ಮಾಡಿದ್ದರೆ ಹೇಗೋ ಹಾಗೆ ಫಲಭಾಗಿಯನ್ನಾಗಿ ಮಾಡುವಿ ಅಂತೇಳಿ ಇದಕ್ಕೆ ಅರ್ಥ ಕೊಡ್ತಾ ಇದ್ದಾರೆ ಅನ್ಮಾತು. ಸೊ ಬಾಹಿರಂತರದಲ್ಲಿ ನಮ್ಮ ಒಳಗೆ ನಿಂತುಕೊಂಡು ಹೊರಗೆ ನಿಂತುಕೊಂಡು ದೇಹಾಭಿಮಾನಿಗಳು, ದೇಹಾಭಿಮಾನಿಗಳು ಅಂತಂದ್ರೆ ಇಂದ್ರಿಯಾಭಿಮಾನಿಗಳು, ಅವರು ಎಲ್ಲಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿನ್ನ ಪ್ರೇರಣೆ ಅನುಸಾರ. ನೀನು ಮಾಡಿಸ್ತಾ ಇದೆಯಾ ಅವ್ರ ಕಡೆಯಿಂದ? ನಡೆಸೋರು ನುಡಿಸೋರು, ಅವ್ರು ಮಾಡಿಸ್ತಾ ಇದ್ದಾರೆ, ಅವ್ರು ಮಾಡಿದ್ ನಾನು ಮಾಡ್ತಾ ಇದ್ದೀನಿ, ಅವ್ರು ನುಡಿಸ್ತಾ ಇದ್ದಾರೆ ನಾನು ನುಡಿತಾ ಇದ್ದೀನಿ. ಆದ್ರೆ ಅವ್ರು ಮಾಡಿದ್ದು, ಅವ್ರೊಳಗೆ ನಿಂತು ನೀನ್ ಮಾಡಿದ್ದೆಲ್ಲ ನನ್ ಮೇಲೆ ನೀನ್ ಹಾಕ್ಬಿಟ್ಟ, ಅದನ್ನ ನನಗೆ ಅಟ್ರಿಬ್ಯೂಟ್ ಮಾಡಿ ದ್ರೋಹಕ್ಕೆ ಎನ್ನ ಗುರಿ ಮಾಡ್ತೆ, ನೀನ್ ನನ್ನ ದ್ರೋಹಕ್ಕೆ ಗುರಿ ಮಾಡ್ತಾ ಇದೆ ಅಂತೇಳಿ ಇದ್ರದ್ದು ಪದ್ಯದ ಒಂದು ಅಭಿಪ್ರಾಯ ಅನ್ಮಾತು. ವಿಶೇಷಾಂಶ, ಶ್ರೀ ಹರಿಯೇ ಸರ್ವಕರ್ತನು, ಸ್ವತಂತ್ರ ಕರ್ತನು, ಜೀವನು ಪರಾಧೀನ ಕರ್ತನು, ಜಡನಲ್ಲ. ವಿಧಿ ನಿಷೇಧಗಳು ಭಗವಂತನ ಆಜ್ಞೆಗಳು, ಶ್ರುತಿ ಸ್ಮೃತಿ ಹರಿಯರಾಜ್ಞೆ. ಸ್ವತಂತ್ರನು ವಿಧಿ ನಿಷೇಧಗಳಿಂದ ಬದ್ಧನಲ್ಲ, ಪರಾಧೀನನು ಬದ್ಧನು. ಜಡವು ಜ್ಞಾನಶೂನ್ಯವಾದುದು, ಸುಖಾದಿಗಳ ಅನುಭವ ಯೋಗ್ಯತೆಯೂ ಇಲ್ಲ, ಸುಖಾದಿಗಳ ಅನುಭವ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ಜೀವ ಜಡ ಈಶ್ವರರೆಂಬ ಮೂವರಲ್ಲಿ ಈಶ್ವರ ಜಡಗಳಿಗೆ ವಿಧಿ ನಿಷೇಧಗಳು ಸಂಬಂಧಿಸುವುದಿಲ್ಲ, ಜೀವನು ಅವುಗಳಿಂದ ಬದ್ಧನು. ಅತಯೇವ ಕರ್ಮಬಂಧವು ಜೀವನಿಗೆ ಮಾತ್ರ ಅಂತೇಳಿ ಮೊದಲನೇ ವಿಷಯ ಅನ್ಮಾತು. ಏನಂತ ಹೇಳ್ತಾ ಇದರಲ್ಲಿ, ಶ್ರೀಹರಿಯೇ ಸರ್ವಕರ್ತನು, ಸ್ವತಂತ್ರನು, ಆಮೇಲೆ ಸ್ವತಂತ್ರ ಕರ್ತನು ಸಹ, ಜೀವನ ಪರಾಧೀನ ಕರ್ತರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂಚೆ ಜೀವ ಅಂತಂದ್ರೆ ಏನಂತೇಳಿ ಡೆಫಿನೇಷನ್ ಕೊಡೋ ಕಾಲಕ್ಕೆ ಇಲ್ಲಿ ಮುಂದೆ ಬರುತ್ತೆ. ಜೀವ ಅಂತಂದ್ರೆ ಜ್ಞಾನ ಶಕ್ತಿ, ಜ್ಞಾನ ಇಚ್ಛಾ ಕ್ರಿಯಾಶಕ್ತಿ ಯಾರಲ್ಲಿ ಇರುತ್ತೋ ಅವನನ್ನು ಜೀವ ಅಂತೇಳಿ ಡೆಫಿನೇಷನ್ ಕೊಡ್ತಾ ಇದ್ದಾರೆ ಅನ್ಮಾತು. ಅಂದ್ರೆ ಜ್ಞಾನ ಇರಬೇಕು, ಇಚ್ಛಾ ಇರಬೇಕು. ಇದನ್ನೇ ಹರಿದಾಸ್ ಭಟ್ರು ಒಳ್ಳೆ ತುಂಬಾ ಚೆನ್ನಾಗಿ ಅವರು ಡೆಫಿನೇಷನ್ ಕೊಟ್ರು ಅನ್ಮಾತು. ಹೇಗೆ ಮಧ್ವಾಚಾರ್ಯರ ಮುಂಚಿತ ಬಂದ ಭಾಷ್ಯಕ್ಕೆ ಬರೆದ ವ್ಯಾಖ್ಯಾನಗಳು ಬರೆದ ಬ್ಯಾರೆ ಮತೀಯರು ಏನಂತ ಡೆಫಿನೇಷನ್ ಕೊಟ್ಟರು, ಮಧ್ವಾಚಾರ್ಯರು ಹೇಗಾದ್ರನ್ನ ಸರಿಪಡಿಸಿದ್ರು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಜೀವ ಅಂತಂದ್ರೆ ಅವನಿಗೆ ಜ್ಞಾನ ಇಚ್ಛಾಶಕ್ತಿ ಇರಬೇಕು, ಮೂರು ಕ್ವಾಲಿಟೀಸ್ ಇರಬೇಕು ಜೀವನಿಗೆ, ಅವನು ಜೀವ ಅಂತ ಹೇಳ್ತಾರೆ ನನ್ನ ಮಾತು. ಜ್ಞಾನ ಜ್ಞಾನ ಏನು, ಫಾರ್ ಎಕ್ಸಾಂಪಲ್ ಇವತ್ತು ಇಲ್ಲೊಂದು ಏನು ಜೀವಕರ್ತೃತ್ವ ಅನ್ನೋ ದತ್ತ ಸ್ವಾತಂತ್ರ್ಯದ ಬಗ್ಗೆ ಒಂದು ಪ್ರವಚನ ಒಂದೇನೋ ಡಿಸ್ಕಷನ್ ಫಾರಂ ಇದೆ ನಡೀತಾ ಇದೆ ಅಂತೇಳಿ ಒಂದೇನೋ ನಮಗೆ ಜ್ಞಾನ ಆಯ್ತು. ಹೇಗೆ ಜ್ಞಾನ ಆಯ್ತು, ಹರೀಶ್ ಒಂದು ಮೇಲ್ ಕೊಟ್ಟು ಕಳಿಸಿದ್ರು ಯಾಹೂ ಗ್ರೂಪ್ ನಲ್ಲಿ, ಆ ಯಾಹೂ ಗ್ರೂಪ್ ಮೇಲೆ ನಾವು ನೋಡಿದ್ವಿ ನೆಟ್ ನಲ್ಲಿ ನೋಡಿದ್ಮೇಲೆ ಅದರಿಂದ ನಮ್ಗೆ ಜ್ಞಾನ ಆಯ್ತು, ಇವತ್ತೊಂದು ಪ್ರೋಗ್ರಾಮ್ ಇದೆ ಅಂತೇಳಿ. ಆಮೇಲೆ ಇಚ್ಛೆ ಹುಟ್ಟು ಇಲ್ಲಿ ಬರಬೇಕಂತೇಳಿ, ಇಲ್ಲಿ ಬರದೆ ಬೇರೆ ಕಡೆ ಹೋಗ್ಬೋದಂತೂ ಇಚ್ಛೆ ಹುಟ್ಟಬಹುದಾಗಿತ್ತು, ಆದ್ರೆ ಭಗವಂತ ಇಲ್ಲಿ ಬರಬೇಕಂತೇಳಿ ಇಚ್ಛಾ ಕೊಟ್ಟ ನಮಗೆ. ಎರಡನೇದಾಯ್ತು, ಜ್ಞಾನ ಹುಟ್ಟಿತು, ಇಚ್ಛಾ ಬಂತು. ಮೂರನೇದು ಅದಕ್ಕೆ ಅನುಗುಣವಾಗಿ ಕ್ರಿಯೆ ನಡೀಬೇಕು. ಏನ್ ಕ್ರಿಯೆ ನಡೀಬೇಕು, ನಾವು ಕಾರ್ ಹಾಕೊಂಡು ಇಲ್ಲಿವರೆಗೆ ಬರಬೇಕು, ಮನೆ ಹುಡುಕೋಬೇಕು, ಮನೆ ಹುಡುಕೊಂಡು ಇಲ್ಲಿವರೆಗೆ ಬರಬೇಕು. ಸೊ ಮೂರು ಕ್ರಿಯೆಗಳಾಗಬೇಕು, ಬಂದಿಲ್ಲಿ ಕೂಡಬೇಕು, ಆಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಗಬೇಕು. ಈ ಮೂರು ಯಾರೆಲ್ಲ ಇರುತ್ತೋ ಅವರನ್ನು ಜೀವ ಜೀವ ಅಂತ ಕರೆದಿದ್ದಾರೆ ಅನ್ನ ಮಾತು ವಿಜ್ಞಾನಿಗಳು. ಅದು ಶಾಸ್ತ್ರವಚನ ಉಂಟು, ಮುಂದೆ ಅವರು ಇದನ್ನ ಹೇಳ್ತಾರೆ. ಸೊ ಅವನನ್ನು ಜೀವ ಅಂತ ಹೇಳ್ತಾರೆ ಅನ್ನ ಮಾತು. ಸೊ ಈ ಆದ್ರೆ ಜೀವನಿಗೆ ಏನಾಯ್ತು, ಜೀವನಿಗೆ ಜ್ಞಾನ ಉಂಟು, ಜೀವನಿಗೆ ಇಚ್ಛಾ ಉಂಟು, ಜೀವನಿಗೆ ಕ್ರಿಯಾಶಕ್ತಿ ಉಂಟು. ಆದ್ರೆ ಇಲ್ಲಿ ಮುಂಚೆ ಏನ್ ಹೇಳ್ಬಿಟ್ಟಿದ್ದಾರೆ ಶ್ರೀಹರಿ, ಆಮೇಲೆ ಮಧ್ವಾಚಾರ್ಯರು ಎಷ್ಟೋ ಅವರ ಎರಡೇ ತತ್ವಗಳುಂಟು, ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಅಂತ ಹೇಳ್ತಾ ಇದ್ದಾರೆ ಅವರು ಮಧ್ವಾಚಾರ್ಯರು. ಸೊ ಅವ್ರು ಹೇಳಿದ ಮಾತು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಆಥೆಂಟಿಕ್ ನಮಗೆ. ಸೊ ಹಾಗಾಗಿ ಎರಡೇ ತತ್ವಗಳು, ಸ್ವತಂತ್ರ ಭಗವಾನ್ ವಿಷ್ಣು, ಬಾಕಿ ಎಲ್ಲರೂ ಪರತಂತ್ರರು, ಎಲ್ಲರೂ ಅವನಿಗೆ ಅವನ ಅಧೀನಕ್ಕೆ ಸ್ವಾತಂತ್ರ್ಯಕ್ಕೆ ಅವನಿಗೆ ಇದಕ್ಕೆ ಒಳಪಟ್ಟವರು. ಸೊ ಹಾಗಾಗಿ ಏನಾಯ್ತು, ಶ್ರೀಹರಿಯ ಸರ್ವಕರ್ತನು, ಸ್ವತಂತ್ರ ಕರ್ತನು, ಜೀವನು ಪರಾಧೀನ ಕರ್ತನು, ಜಡನಲ್ಲ, ಜೀವನ ಜಡನಲ್ಲ. ಯಾಕಂದ್ರೆ ಜಡದಲ್ಲಿ ಅಂದ್ರೆ ಈ ಪೇಪರ್ ನಲ್ಲಿ, ಫಾರ್ ಎಕ್ಸಾಂಪಲ್ ಈ ಪೇಪರ್ ನಲ್ಲಿ ಜ್ಞಾನ ಇಲ್ಲ, ಇಚ್ಛಾ ಇಲ್ಲ, ಕ್ರಿಯಾ ಇಲ್ಲ, ಮೂರು ಶಕ್ತಿಗಳಿಲ್ಲ ಅನ್ಮಾತು. ಆದ್ರೆ ಜೀವನದಲ್ಲಿ ಆ ಮೂರುಂಟು, ಹಾಗಾಗಿ ಜೀವ ಇಸ್ ಡಿಫ್ರೆಂಟ್ ಫ್ರಮ್ ಜಡ ಅಂತ ಹೇಳಿದ್ರು. ವಿಧಿನಿಷೇಧಗಳು ಭಗವಂತನ ಆಜ್ಞೆಗಳು. ವಿಧಿನಿಷೇಧಗಳು ಅಂದ್ರೆ ಶಾಸ್ತ್ರದಲ್ಲಿ ಇದು ಮಾಡಬೇಕು ಇದು ಮಾಡಬಾರದು ಅಂತ ಹೇಳಿ ಎಷ್ಟೋ ಕಡೆ ಬರುತ್ತಲ್ಲ, ಡೂಸ್ ಅಂಡ್ ಡೋಂಟ್ಸ್, ಇವೆಲ್ಲ ಏನಂತಂದ್ರೆ ಇವೆಲ್ಲ ವಿಧಿನಿಷೇಧಗಳು, ಭಗವಂತನ ಆಜ್ಞೆಗಳು, ಶ್ರುತಿ ಸ್ಮೃತಿ ಹರಿಯರ ಆಜ್ಞೆ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಭಗವಂತ ಏನ್ ಹೇಳಿದಾನೆ ಅದೆಲ್ಲ ಹರಿಯ ಆಜ್ಞೆ, ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗಿದೆ. ಸ್ವತಂತ್ರನು ವಿಧಿನಿಷೇಧಗಳಿಂದ ಬದ್ಧನಲ್ಲ. ಯಾರು ಸ್ವತಂತ್ರನೋ ಅವನು ಬದ್ಧನಲ್ಲ, ಪರಾಧೀನನು ಬದ್ಧನು. ಜಡವು ಜ್ಞಾನ ಶೂನ್ಯವಾದುದು, ಸುಖಾದಿಗಳ ಅನುಭವ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ಜೀವ ಜಡ ಈಶ್ವರರೆಂಬ ಮೂವರಲ್ಲಿ ಈಶ್ವರ ಜಡಗಳಿಗೆ ವಿಧಿನಿಷೇಧಗಳು ಸಂಬಂಧಿಸುವುದಿಲ್ಲ, ಜೀವನು ಅವುಗಳಿಂದ ಬದ್ಧನು. ಅತ ಏವ ಕರ್ಮಬಂಧವು ಜೀವನಿಗೆ ಮಾತ್ರ ಅಂತೇಳಿ ಇದರಿಂದ ಮುಂಚೆ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ಮಬಂಧ, ನಾವು ಮಾಡಿದ ಕರ್ಮಗಳಿಗೆ, ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಏನ್ ಕರ್ಮಗಳು ಮಾಡ್ತೀವಿ ಅದರಿಂದ ಏನ್ ಬಂಧತ್ವ ಉಂಟು ಅದು ಜೀವನಿಗೆ ಮಾತ್ರ, ಭಗವಂತನಿಗೆ ಹೇಳೋ ಆಗಿಲ್ಲ. ಯಾಕಂದ್ರೆ ಅವನು ಸ್ವತಂತ್ರನು. ಆಮೇಲೆ ಜಡಕ್ಕೆ ಹೇಳೋ ಆಗಿಲ್ಲ, ಯಾಕಂದ್ರೆ ಅದು ಇನ್ಯಾನಿಮೇಟರ್. ಸೊ ಹಾಗಾಗಿ ಯಾರಿಗೆ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಮಾಡತಕ್ಕಂತ ಒಂದು ಯೋಗ್ಯತೆ ಉಂಟು ಅವನ್ ಮಾತ್ರ ಇದರಿಂದ ಬಂಧ ಅಂತೇಳಿ ಮುಂಚೆ ಡೆಫಿನೇಷನ್ ಕೊಟ್ರು ಮುಂಚೆ. ಆಮೇಲೆ ಇನ್ನು ಎರಡನೇ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾ ಇದ್ರೆ ಕರ್ತ ಶಾಸ್ತ್ರಾರ್ಥವತ್ವಾತ್ ಬ್ರಹ್ಮಸೂತ್ರದಲ್ಲಿ ಬರುತ್ತಿದ್ದು, ಇದೊಂದು ಬ್ರಹ್ಮಸೂತ್ರ ಎಂಬ ಸೂತ್ರವನ್ನೊಳಗೊಂಡ ಅಧಿಕರಣದಲ್ಲಿ ವಿಧಿನಿಷೇಧ ರೂಪದ ಶಾಸ್ತ್ರಗಳು ಪ್ರಯೋಜನವುಳ್ಳವಗಳು ವ್ಯರ್ಥಗಳಲ್ಲವಾದ್ದರಿಂದ ಪರಾಧೀನನಾದ ಜೀವನೂ ಕರ್ತನೆ ಎಂದು ನಿರ್ಣಯಿಸಲಾಗಿದೆ. ಆದರೆ ಸ್ವತಂತ್ರ ಕರ್ತನಲ್ಲ, ಕ್ರಿಯಾಶಕ್ತಿಯೇ ಸ್ವರೂಪದಲ್ಲಿ ಸಹ ಇಲ್ಲದ ಜಡನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬ ಒಂದು ಬ್ರಹ್ಮಸೂತ್ರದಲ್ಲಿ ಅದಕ್ಕೆ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಎಲ್ಲ ಕಡೆ ಏನ್ ಬರೆದಿದ್ದಾರೆ ಅಂತಂದ್ರೆ, ವಿಧಿನಿಷೇಧ ರೂಪವಾದ ಏನು ಶಾಸ್ತ್ರಗಳಲ್ಲಿ ಹೇಳಿದ ವಿಧಿನಿಷೇಧಗಳು ಅವು ಉಪಯೋಗ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ವ್ಯರ್ಥಗಳಲ್ಲವಾದ್ದರಿಂದ ಅವು ಉಪಯೋಗ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಶಾಸ್ತ್ರದ ಹೇಳಿದ್ದು ವೇಸ್ಟ್ ಯಾವ್ದು ಹೋಗೋದಿಲ್ಲ, ಎಲ್ಲದಕ್ಕೂ ಏನೋ ಒಂದು ಇಂಪಾರ್ಟೆನ್ಸ್ ಇದ್ದೇ ಇದೆ, ವ್ಯರ್ಥ ಅಲ್ಲ. ಆದ್ದರಿಂದ ಯಾರಿಗೆ ಮತ್ತೆ ಅದು ದೇವರಿಗಂತ ಹತ್ತೋದಿಲ್ಲ, ಜಡಕ್ಕೆ ಹತ್ತಲಕ್ಕಿಲ್ಲ, ಆಮೇಲೆ ಹತ್ತೋದು ಜೀವನಿಗೆ ಅಂತೇಳಿ ಇಲ್ಲಿ ಮತ್ತೆ ಇನ್ನೊಂದು ಹೌದು, ಪರಾಧೀನ ಆದ್ರೂ
ಇಲ್ಲ ಅಂದ್ರೆ ಬೈ ಡಿಫಾಲ್ಟ್ ಬೇರೆ ಯಾರು ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನೀವೇ ತಗೊಂಡ್ಬಿಡು ಅಂತ ಹೇಳ್ತಾರೆ.
ಆತರ ಅಲ್ಲ ಅಂದ್ರೆ ಬೇರೆ ಬೇರೆ ಯಾರಿಗೂ ಕೊಡ್ಲಕ್ ಆಗೋದಿಲ್ಲ ಆದ ಕಾರಣ ಜೀವನ ತಗೊಳ್ಬೇಕು ಅಂಬೋ ಅಭಿಪ್ರಾಯದಿಂದ ಹೇಳಿದ್ದಲ್ಲ ಅದು ಕರೆಕ್ಟ್ ಹೌದು ಅಂದ್ರೆ ಇಟ್ಸ್ ನಾಟ್ ದೇವ್ರ ತಗೊಳ್ಳೋದಿಲ್ಲ ಜಡ ಕೊಡೋಹಾಗಿಲ್ಲ ಹಾಗಾಗಿ ಜೀವನ ಹಿಂಗ್ ತಗೊಂಡ್ ಹೇಳಿದ್ದಲ್ಲ ಇದು ಜೀವ ಕರ್ತ ಆದ ಕಾರಣ ಜೀವನ ಜೀವನ ಕರ್ತೃತ್ವಕ್ಕೆ ಅಂದ್ರೆ ಕಾರ್ಯಕ್ಕೆ ಅನುಗುಣವಾಗಿ ದೇವರ ಫಲವನ್ನು ಒದಗಿಸಿಕೊಡ್ತಾನೆ ಹೌದು ಅದು ಇಟ್ಕೊಳ್ಳೋಣ ಸದ್ಯ ಹೌದು ಕರೆಕ್ಟ್ ಅದು ಸಿಗ್ನಿಫಿಕೆಂಟ್ ಆಗಿ ಹೌದು ಕರೆಕ್ಟ್ ಸೊ ಮೂರನೇ ಟಾಪ್ ಪಾಯಿಂಟ್ ಆಗಿ ಏನ್ ಹೇಳ್ತದೆ ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ಒಂದು ಕಾರ್ಯ ಆಗ್ಬೇಕಾದ್ರೆ ಯಾವ ಯಾವ ವಿಷಯಗಳು ಯಾವ ಯಾವ ಪದಾರ್ಥಗಳು ಸಹಯೋಗಿಸುತ್ತವೆ ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಇದು ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ಮೂರು ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈ ವಾತ್ರ ಪಂಚಮಂ ದೈವಂ ಚೈವ ಆತ್ರ ಪಂಚಮಂ ಶರೀರವಾಂಗ್ಮನೋಭೀರ್ಯ ಕರ್ಮ ಕೃತೇ ನರಹ ನ್ಯಾಯಂ ವಾ ವಿಪರೀತಂ ವಾ ಪಂಚಯತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾನ್ ನ ಪಶ್ಯತಿ ನ ತಪಶ್ಯತಿ ದುರ್ಮತಿ ಅಂತೇಳಿ ಒಂದು ವಾಕ್ಯ ಮಾತು ಏನ್ ಹೇಳ್ತಾ ಇದ್ರಲ್ಲಿ ಯೋಗ್ಯಾಯೋಗ್ಯ ಸಕಲ ಅವರು ಗೀತದ ಶ್ಲೋಕಗಳು ಇವು ಅದಕ್ಕೆ ಇವರು ಅರ್ಥವನ್ನು ಕೊಡ್ತಾ ಇದ್ದಾರೆ ಯೋಗ್ಯಾಯೋಗ್ಯ ಯಾಕಂದ್ರೆ ನ್ಯಾಯ ಎಂಬ ವಿಪರೀತಿಂಬ ಅಂತ ಬಂತಲ್ಲ ತಪ್ಪೇ ಆಗ್ಲಿ ಒಪ್ಪೇ ಆಗ್ಲಿ ಕರೆಕ್ಟ್ ಆಗ್ಲಿ ತಪ್ಪ ಯಾವ ಕಾರ್ಯ ನಮಗೆ ಜಗತ್ತಿನಲ್ಲಿ ಕಂಡ್ರು ಅದಕ್ಕೆ ಐದು ಕಾರಣಗಳು ಅಂತ ಹೇಳ್ತಾ ಇದ್ದಾರೆ ಐದು ದೇರ್ ಆರ್ ಫೈವ್ ಥಿಂಗ್ಸ್ ದಟ್ ಮೇಕ್ ಇಟ್ ಹ್ಯಾಪನ್ ಅಂತೇಳಿ ಯಾವ್ದು ಕರೆಕ್ಟ್ ಆಗ್ಬೋದು ನ್ಯಾಯ ಎಂಬ ವಿಪರೀತ ಎಂಬ ಶಾಸ್ತ್ರದಲ್ಲಿ ಹೇಳಿದಂತೆ ಆಗ್ಬೋದು ಶಾಸ್ತ್ರದಲ್ಲಿ ಹೇಳದೆ ಇರತಕ್ಕಂಥದ್ದು ಆಗ್ಬೋದು ನ್ಯಾಯ ಎಂಬ ವಿಪರೀತ ಎಂಬ ಅದಕ್ಕೆ ಇಲ್ಲಿ ಯೋಗ್ಯಾಯೋಗ್ಯ ಸಕಲ ಕರ್ಮಗಳ ಸಂಭವಕ್ಕೆ ಘಟನೆಗೆ ದೇಹ ಭೂಮಿಯಾದ ಅಧಿಷ್ಠಾನ ದೇಹ ಒಂದು ದೇಹ ನಮ್ದೇನು ಪಾಂಚಭೌತಿಕ ಒಂದು ದೇಹ ಕಾಣ್ತಾ ಇದೆ ಅದೊಂದು ಅಧಿಷ್ಠಾನ ಅದೊಂದು ಬೇಕು ಇಲ್ಲಾಂದ್ರೆ ಯಾರ ಕೈ ಎಲ್ಲಿಂದ ಕಾಣ್ಬೇಕದು ಎಲ್ಲಿಂದ ಒಂದು ಕೈಯಿಂದ ಆಗ್ಬೇಕಲ್ಲ ಅದು ಸೊ ದೇಹ ಒಂದು ದೇಹ ಬೇಕು ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳನ್ನು ಸ್ವರೂಪದಲ್ಲಿ ಹೊಂದಿರುವ ಜೀವ ಎರಡನೇವನು ಅವನು ದೇಹದಲ್ಲಿ ಕೂತಿದ್ದಾನೆ ಅವನಿಂದ ಎರಡನೇವನು ವಿವಿಧವಾದ ಇಂದ್ರಿಯಗಳು ಕರಣ ಸಾಧನಗಳು ವಿವಿಧವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ ಕೈ ಕಾಲು ಕಣ್ಣು ಇವೆಲ್ಲ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಈ ಹತ್ತು ಇಂದ್ರಿಯಗಳು ಇವೆಲ್ಲ ಬೇಕು ಅವುಗಳ ನಾನಾ ವ್ಯಾಪಾರ ಚೇಷ್ಟೆಗಳು ಕಣ್ಣಿಂದ ನೋಡೋದು ಕೈಯಿಂದ ಬರೆಯೋದು ಕಾಲಿಂದ ಓಡಾಡೋದು ಈ ಎಲ್ಲ ಕಾರ್ಯಗಳು ಚೇಷ್ಟೆಗಳು ಈ ಎಲ್ಲ ಪದಾರ್ಥಗಳು ಬೇಕು ಈ ಎಲ್ಲ ನಾಲ್ಕನೇದಿದ್ದು ಐದನೇದು ಅದೃಷ್ಟ ಪ್ರೇರಕನಾದ ಶ್ರೀಹರಿ ಐದನೇದು ಶ್ರೀಹರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೇಹ ಬೇಕು ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳು ಬೇಕು ದೇಹದಲ್ಲಿರ್ತಕ್ಕಂಥ ಜೀವ ಬೇಕು ನಾಲ್ಕನೇದು ಆ ಇಂದ್ರಿಯಗಳ ವ್ಯಾಪಾರಗಳು ಬೇಕು ಅಂದ್ರೆ ಪ್ರತಿ ಇಂದ್ರಿಯಕ್ಕೂ ಒಂದು ವ್ಯಾಪಾರ ಡಿಫೈನ್ ಆಗಿರ್ಬೇಕು ಅವು ಬೇಕು ಚೇಷ್ಟೆಗಳು ಬೇಕು ಆಮೇಲೆ ಭಗವಂತ ಅದೃಷ್ಟ ಪ್ರೇರಕನಾದ ಶ್ರೀಹರಿ ಬೇಕು ಇವೆಲ್ಲವೂ ಕೂಡಿಯೇ ಕಾರಣಗಳು ನಾನು ಮತ್ತೆ ಓದ್ತೀನಿ ಯಾಕಂದ್ರೆ ತಾವು ಸಂಸ್ಕೃತ ಬಲವರು ಇದ್ದೀರಿ ಸೊ ಅಂದ್ರೆ ಅವರು ಬರೆದಿದ್ದು ಸ್ವಲ್ಪ ನೀವು ವ್ಯಾಲಿಡೇಟ್ ಮಾಡಬಹುದು ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈ ವಾತ್ರ ಪಂಚಮಂ ಶರೀರ ವಾಂಗ್ಮನೋಭಿರ್ಯತ್ಕರ್ಮ ಕುರುತೆ ನರಹ ನ್ಯಾಯಂ ವಾ ವಿಪರೀತಂ ವಾ ಪಂಚಯಿತೆ ತಸ್ಯ ಹೇತವಃ ಅದು ಸ್ವಲ್ಪ ನಮಗೂ ಅದು ಅರ್ಥ ಆಗದ್ದೆ ಕೃಷ್ಣ ಹೇಳಿದಾನೆ ಅದನ್ನ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ ನ ತಪಶ್ಯತಿ ದುರ್ಮತಿ ಅಂತ ಹೇಳ್ತಾ ಇದ್ದಾರೆ ಹೀಗಿರಲು ತಾನು ಮಾತ್ರ ಅಂದ್ರೆ ಈ ಐದು ಕಾರಣಗಳು ಇರಲು ಪ್ರತಿಯೊಂದು ಕಾರ್ಯಕ್ಕೆ ಹೀಗಿರಲು ತಾನು ಮಾತ್ರ ಕಾರಣ ಎಂದು ತಿಳಿಯುವ ನರನು ಜ್ಞಾನಶೂನ್ಯನು ಅಂದ್ರೆ ನರ ಏನ್ ತಿಳ್ಕೊಳ್ತಾ ಇದ್ದಾನೆ ನಾನ್ ಮಾತ್ರ ಮಾಡ್ತಾ ಇದ್ದೇನೆ ಭಗವಂತ ಹೇಳ್ತಾ ಇದ್ದಾನೆ ದೇರ್ ಆರ್ ಫೈವ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ದಟ್ ಮೇಕ್ ಎ ಕಾರ್ಯ ಟು ಹ್ಯಾಪನ್ ಆದ್ರೆ ಇವನು ಜೀವನ ತಿಳ್ಕೊಳ್ತಾ ಇದ್ದಾನೆ ನಾನೇ ಜೀವ ಅಂತಂದ್ರೆ ನರ ಏನ್ ತಿಳ್ಕೊಳ್ತಾ ಇದ್ದಾನೆ ನಾನೇ ಮಾಡ್ತಾ ಇದ್ದೇನೆ ಎಲ್ಲ ಕಾರ್ಯಗಳನ್ನು ತಿಳ್ಕೊಳ್ತಾ ಇದ್ದಾನೆ ನನ್ನ ಮಾತು ಇದು ಗೀತೋಪದೇಶಕನಾದ ಶ್ರೀಕೃಷ್ಣನ ಮತವು ಜ್ಞಾನಶೂನ್ಯನ್ ಅಂತ ಹೇಳ್ಬಿಟ್ಟ ಆಮೇಲೆ ಡಿಫೆಂಡ್ ಮಾಡ್ತಾ ಇದ್ದಾರೆ ಈ ಐದು ಕಾರಣಗಳಲ್ಲಿ ಪ್ರತಿಯೊಂದು ಸಮಾನ ಸ್ಥಾನ ಉಳ್ಳವುಗಳೆಂದು ಭ್ರಮಿಸಬಾರದು ಯಾರೇನು ಕಾರಣಗಳು ಹೇಳಿದ್ವಲ್ಲ ಐದು ಕಾರಣಗಳಲ್ಲಿ ಪ್ರತಿಯೊಂದು ಈಕ್ವಲ್ ಸ್ಟೇಟಸ್ ಇದೆ ಅಂದ್ರೆ ಈಕ್ವಲ್ ವೇಟೇಜ್ ಇದೆ ಪ್ರತಿಯೊಂದು ಐಟಮ್ಗೆ ಅಂತ ತಿಳ್ಕೋಬಾರದು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಭಗವಂತ ಬಾಕಿವೆಲ್ಲ ಸೆಕೆಂಡ್ರಿ ಕ್ರಮೇಣ ಅವೆಲ್ಲ ಅವರ ಇಂಪಾರ್ಟೆನ್ಸ್ ಕಮ್ಮಿ ಆಗಬಿಡುತ್ತದೆ ನನ್ನ ಮಾತು ಈ ಐದು ಕಾರಣಗಳಲ್ಲಿ ಪ್ರತಿಯೊಂದು ಸಮಾನ ಸ್ಥಾನ ಉಳ್ಳವುಗಳೆಂದು ಭ್ರಮಿಸಬಾರದು ಐದನೇ ಕಾರಣನಾದ ಶ್ರೀಹರಿಯೇ ಸ್ವತಂತ್ರ ಕಾರಣನು ಉಳಿದ ನಾಲ್ಕು ಅವನ ಅಧೀನಗಳು ಐದರಲ್ಲಿ ಕರ್ತ ಎಂಬ ಶಬ್ದದಿಂದ ಸ್ವತಂತ್ರ ಕಾರಣನಾದ ಶ್ರೀಹರಿಯನ್ನೇ ಇಟ್ಟುಕೊಂಡು ದೈವ ಶಬ್ದದಿಂದ ಅದೃಷ್ಟಯುಕ್ತ ಜೀವನನ್ನು ಸ್ವತಂತ್ರನಾಗಿ ಏನನ್ನೂ ಮಾಡುವ ಶಕ್ತಿ ಇಲ್ಲದ ಜಡಸದೃಶನಾದ ಆದರೂ ಜಡವೇ ಅಲ್ಲದ ಪೂರ್ಣ ಅಸ್ವತಂತ್ರನಾದ ಜೀವನನ್ನು ಗ್ರಹಿಸಿದರು. ಕರ್ಮಹೇತುಗಳಲ್ಲಿ ಶ್ರೀ ಹರಿಯೇ ಸ್ವತಂತ್ರನು ಪ್ರಧಾನನು. ಈ ಪ್ರಮೇಯವು ಶ್ರೀಮದ್ ಆನಂದ ತೀರ್ಥರಿಂದ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸುಸ್ಪಷ್ಟವಾಗಿ ನಿರ್ಣಯಿಸಲಾಗಿದೆ ಅಂತ ಹೇಳ್ತಾರೆ.
ಶ್ಲೋಕ ಗೀತಾನ
ಗೀತದ ತಾವೇನ ಆಡ್ ಮಾಡ್ತೀರ, ಏನೇನು ಆಡ್ ಮಾಡ್ತೀರಾ ತಾವು? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಯಾಕಂದ್ರೆ ಫೋನ್ ನಲ್ಲಿ ಇದ್ದಾರೆ. ಬನ್ನಿ ಬನ್ನಿ.
There is the concept that individual is endowed with free will. The Madhva concept nalli the free will is regulated by the Hari Icha and the do's and don'ts proclaimed in the Shastras. That is how free will is not absolute free will. The free will subject to the limitations of the Shastras.
Okay.
So human activity is promoted by and activated by the Shastra Islam. That God is behind all that. So there is no independent activity. Even the activity of the soul is guided by Shastras, and God is motivating the soul towards those activities. And it is determined by his Svabhava.
Correct.
That's why. If it is a bad Svabhava, bad deeds are also activated by Bhagavati Anusara.
Correct.
Even bad deeds, Duryodhana is made to perform, do bad deeds because his Svabhava is bad.
Correct.
So he has to reach his ultimate Svabhava limit.
Correct.
Till the time he is activated to proceed towards that goal.
Correct.
Then he is given punishment.
How?
Understanding Pramana.
Yeah.
That is what is meant by
okay.
Jeeva Kartrutvavada.
So ಏನಂದ್ರೆ ಇವಾಗ ಅವ್ರಿಗೆ ಏನಾಯ್ತು, ಸೊ ಕೃಷ್ಣ ಹೇಳಿದ ಮಾತಿಗೆ ಇವರು ಅರ್ಥ ಕೊಡ್ತಾ ಏನ್ ಹೇಳಿದರೆ, ಸೊ ಐದು ಪದಾರ್ಥಗಳಲ್ಲಿ ಮುಖ್ಯ ಕಾರಣ ಶ್ರೀ ವಿಷ್ಣುವೆ, ಬಾಕಿ ಎಲ್ಲ ಕಾರಣಗಳು ಅವನ ಸ್ವಾತಂತ್ರ್ಯಕ್ಕೆ ಒಳಪಟ್ಟು ನಡ್ಕೊಳ್ಳೋ ಕಾರಣಗಳು ಅಂತೇಳಿ ತಿಳ್ಸ್ಕೊಟ್ರ ಮಾತು. ಆಮೇಲೆ ಇಲ್ಲಿ ಮಧ್ವಾಚಾರ್ಯರು ಈ ಮಾತನ್ನು ಸ್ಫುಟವಾಗಿ ಅವ್ರ ಭಾರತಾತ್ಮ ನಿರ್ಣಯದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾ, ಅದಕ್ಕೆ ಮುಂದೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪಾಂಡವರು ಅವ್ರದ್ದು ಓದ್ತಾ ಇದ್ದೀನಿ ನಾನು, ಪಾಂಡವರು ಅರಣ್ಯವಾಸದಲ್ಲಿರುವಾಗ ಭೀಮಸೇನನು ಪ್ರತಿಜ್ಞಾತವಾದ ಅರಣ್ಯವಾಸ ಅಜ್ಞಾತವಾಸಗಳನ್ನು ಕರೆ ನಂತರವಾದರೂ ಕ್ಷಮಾಗುಣವನ್ನೇ ಅವಲಂಬಿಸದೆ ಯುದ್ಧ ಮಾಡಿಯಾದರೂ ಸರ್ವಜ್ಞನಾದ ಭೀಮನಿಗೆ ದುರ್ಯೋಧನನು ಯುದ್ಧವಿಲ್ಲದೆ ರಾಜ್ಯವನ್ನು ಕೊಡುವುದಿಲ್ಲವೆಂದು ಗೊತ್ತಿತ್ತು. ರಾಜ್ಯವನ್ನು ಪಡೆಯೋಣವೆಂಬ ಸಮ್ಮತಿಯನ್ನು ಈಗಲೇ ಧರ್ಮರಾಜನಿಂದ ಹೊಂದಬೇಕೆಂದು ಇಚ್ಛಿಸಿ ದ್ರೌಪದಿಯನ್ನು ಈ ವಿಚಾರವನ್ನು ಪ್ರಸ್ತಾಪಿಸಲು ಧರ್ಮರಾಜನ ಬಳಿ ಕಳುಹಿಸಿದಳು. ದ್ರೌಪದಿಯು ಆ ಮಾತನ್ನೆತ್ತಲು ಧರ್ಮರಾಜನು ಸರ್ವಕರ್ತನಾದ ಶ್ರೀಹರಿಯೇ ರಾಜೇಶ್ವರ್ಯಾದಿಗಳನ್ನು ತನ್ನ ಇಚ್ಛಾನುಸಾರವಾಗಿ ಕೊಡುವ ಸ್ವತಂತ್ರ ಪ್ರಭು ಮತ್ತು ದುಷ್ಕರ್ಮಿಗಳ ಶಾಸಕನೂ ಆತನೇ. ಹೀಗಿರಲು ನಾನಾ ಪಾಪಕೃತ್ಯಗಳನ್ನೆಸಗಿ ನಮ್ಮನ್ನು ದುಃಖಕ್ಕೆ ಗುರಿ ಮಾಡಿರುವ ದುರ್ಯೋಧನಾದಿಗಳನ್ನು ಯುದ್ಧದಲ್ಲಿ ಸಂಹರಿಸಿ ರಾಜ್ಯವನ್ನು ಪಡೆಯಲು ಯತ್ನಿಸುವುದು ಯೋಗ್ಯವಲ್ಲ ಇತ್ಯಾದಿಯಾಗಿ ದ್ರೌಪದಿಯೊಂದಿಗೆ ವಾದಿಸುತ್ತಾ ಕ್ಷಮಾಗುಣವನ್ನೇ ಎತ್ತಿ ಹಿಡಿಯುತ್ತಾನೆ. ಸೊ ಧರ್ಮರಾಜ ಏನಂತ ಹೇಳ್ತಾನೆ, ಎಲ್ಲ ಭಗವಂತನೇ ಮಾಡ್ತಾನಲ್ಲ, ಸೊ ಹಾಗಾಗಿ ನಾವ್ಯಾಕೆ ವೈಶುಡ್ ವಿ ಗೋ ಅಗೇನ್ಸ್ಟ್? ಅವನ್ ಏನ್ ಮಾಡ್ತಾನೋ ಮಾಡ್ತಾನೆ, ಅವನೇ ಶಿಕ್ಷಕ, ಅವನೇ ರಕ್ಷಕ, ಅವನ್ ರಕ್ಷಣೆ ಮಾಡ್ತಾನೆ, ನಾವು ಯಾಕೆ ಅದಕ್ಕೆ ಯುದ್ಧ ಮಾಡಕ್ಕೆ ಆಲೋಚನೆ ಮಾಡಬೇಕು ಅಂತೇಳೆಲ್ಲ ಧರ್ಮರಾಜ ಅದನ್ನ ಎತ್ತಿ ಹಿಡ್ತಾನೆ ಅನ್ಮಾತು. ಆಗ ದ್ರೌಪದಿಯು ಕ್ಷತ್ರಿಯ ರಾಜರ ಕರ್ತವ್ಯವನ್ನು ಪ್ರತಿಪಾದಿಸಿ ಶ್ರೀಹರಿಯ ಅಧೀನನಾಗಿಯೇ ಮನುಷ್ಯನು ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕೆಂದು ಪುರುಷ ಪ್ರಯತ್ನಕ್ಕೆ ಕರ್ಮಕರಣದಲ್ಲಿ ಮಾಡುವುದರಲ್ಲಿ ಯೋಗ್ಯ ಸ್ಥಾನವಿರುವುದೆಂದು ಸಂಯುಕ್ತಿಕವಾಗಿ ಸಾಧಿಸಲು ಧರ್ಮರಾಜನು ನಿರುತ್ತನ್ನರಾಗಿ ದ್ರೌಪದಿ ಹೇಳ್ತಾರನ್ಮಾತು. ಶ್ರೀಹರಿಯ ಅಧೀನವಾಗಿಯೇ ಮನುಷ್ಯನು ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕೆಂದು ಪುರುಷ ಪ್ರಯತ್ನಕ್ಕೆ ಕರ್ಮಕರಣದಲ್ಲಿ ಯೋಗ್ಯ ಸ್ಥಾನವಿರುವುದೆಂದು ಸಂಯುಕ್ತಿಕವಾಗಿ ಸಾಧಿಸಲು ಧರ್ಮರಾಜನು ನಿರುತ್ತರನಾಗಿ ವಾಚಾಲುತ ನಾತಿತರಾಂ ಹಿ ಶೋಭತೆ ಶ್ರೀನಾಂ, ಎಂದರೆ ಸ್ತ್ರೀಯರಿಗೆ ವಾಚಾಲುತ ಅತಿಯಾಗಿ ಮಾತನಾಡುವುದು ಶೋಭಿಸುವುದಿಲ್ಲ ಎಂದು ಹೇಳುತ್ತಾನೆ. ದ್ರೌಪದಿಯು ಪತಿಯೆಂಬ ಗೌರವದಿಂದ ಸುಮ್ಮನಾಗುವಳು. ಭೀಮಸೇನನು ಪರಿಸ್ಥಿತಿಯನ್ನು ಕಂಡು ತಾನು ಪ್ರವೇಶಿಸಿ ಧರ್ಮರಾಜನೊಂದಿಗೆ ವಾದವನ್ನು ಮುಂದುವರಿಸುತ್ತಾನೆ. ಸರ್ವಜ್ಞನಾದ ವಾಯುದೇವನ ಎದುರು ಧರ್ಮರಾಜನು ವಾದಿಸಿ ಗೆಲ್ಲಬಲ್ಲನೆ ಜೀವ ಪ್ರಯತ್ನಕ್ಕೆ ಸ್ಥಾನವುಂಟೆಂಬುದನ್ನು ಒಪ್ಪಿ ಅಜ್ಞಾತವಾಸವನ್ನು ಕಳೆದ ನಂತರ ದುರ್ಯೋಧನನು ರಾಜ್ಯವನ್ನು ಕೊಡದಿದ್ದರೆ ಯುದ್ಧ ಮಾಡುವುದಾಗಿ ಮಾತು ಕೊಡುತ್ತಾನೆ. ಈ ಸಂದರ್ಭದ ಮಹಾಭಾರತ ತಾತ್ಪರ್ಯದ ಭಾಗವನ್ನು ಗುರುಮುಖದಿಂದ ಗಾಢವಾಗಿ ಅಭ್ಯಸಿಸಿದರೆ ಜೀವಕರ್ತೃತ್ವ ಪ್ರಮೇಯದ ಯಥಾರ್ಥ ಜ್ಞಾನ ಲಾಭವಾಗುವುದರಲ್ಲಿ ಸಂಶಯವಿಲ್ಲ. ಈ ಪ್ರಸಂಗದ ಉಪಸಂಹಾರದಲ್ಲಿ ಪ್ರಮೇಯವನ್ನು ಸಂಗ್ರಹವಾಗಿ ನಿರೂಪಿಸಿರುವ ಭೀಮಸೇನನ ವಾಕ್ಯಗಳು ಹೀಗಿವೆ: ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯ ಅನಾದಿಸಿದ್ಧ ಸರ್ವಜೀವೇಶು ನಿತ್ಯ ಸಾ ಕಾರಣ ಪ್ರಥಮಂತು ದ್ವಿತೀಯಂ ಅನಾದಿಕರ್ಮ ಇವ ತಥಾ ತೃತೀಯ ಜೀವ ಪ್ರಯತ್ನ ಪುರುಷಾಖ್ಯ ಸದೇತತ್ ತ್ರಯಂ ವಿಷ್ಣೋರ್ವಶಗಂ ಸದೈವ ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯ ಅನಾದಿಸಿದ್ಧ ಸರ್ವಜೀವೇಶು ನಿತ್ಯ ಮೊದಲನೆಯದು ಸ ಕಾರಣ ಪ್ರಥಮಂತು ಇದು ಮೊದಲನೇ ಕಾರಣದ ಮಾತು, ಅದೇನು ನೋಡೋಣ ಮುಂದೆ. ಆಮೇಲೆ ಅವರು ಅರ್ಥ ಬರೆದಿದ್ದರಲ್ಲಿ ಸ್ವಭಾವಾಖ್ಯ ಯೋಗ್ಯತಾ ಯ ಹಠಾಖ್ಯ ಯ ಅನಾದಿಸಿದ್ಧ ಸರ್ವಜೀವೇಶು ನಿತ್ಯ ಸಾ ಕಾರಣ ಪ್ರಥಮಂತು ದ್ವಿತೀಯಂ ಅನಾದಿಕರ್ಮ ಇವ ತಥಾ ಎರಡನೇದು ಅನಾದಿಕರ್ಮ ಮೂರನೇದು ಜೀವ ಪ್ರಯತ್ನ ಪುರುಷಾಖ್ಯಸ್ತದೇವತತ್ ತದೇವತತ್ ತ್ರಯಂ ವಿಷ್ಣೋರ್ವಶಗಂ ಸದೈವ ಸ ಕಸ್ಯ ಚಿನ್ನ ವಶೇ ವಾಸುದೇವ ಪರಾತ್ಪರ ಪರಮೋ ಅಸೌ ಸ್ವತಂತ್ರ. ಅರ್ಥ ಜೀವ ಸ್ವಭಾವವೆಂಬುದೇ ಯೋಗ್ಯತೆಯು, ಜೀವ ಸ್ವಭಾವವೆಂಬುದೇ ಅವನ ಯೋಗ್ಯತೆಯು. ಅವನು ಜೀವ ಸ್ವಭಾವ ಅಂತ ಕರೀರಿ, ಜೀವ ಅಂತ ಕರೀರಿ, ಜೀವನ ಯೋಗ್ಯತಾ ಅಂತ ಕರೀರಿ, ಜೀವನ ಸ್ವರೂಪ ದೇಹ ಅಂತ ಕರೀರಿ, ಎಲ್ಲ ಒಂದೇ. ಗುಣ ಗುಣಿಯವರ ಅಭೇದ, ಗುಣ ಉಳ್ಳವನು ಗುಣಿ.
ಇಟ್ ಈಸ್ ಪೊಟೆನ್ಶಿಯಲ್, ಎಷ್ಟು ಇಸ್ ಕೆಪಾಸಿಟಿ ಟು ರೀಚ್ ದಟ್ ರೇಟಿಂಗ್. ರೇಟಿಂಗ್ ಇಸ್ ಸ್ವಭಾವ.
ಪ್ರತಿ ಜೀವನ ಭಿನ್ನ, ಹಾಗಾಗಿ ಪ್ರತಿ ಜೀವನ ಸ್ವಭಾವವು ಭಿನ್ನ. ಹಾಗಾಗಿ ಜೀವನ ಯು ಕಾಲ್ ಇಟ್ ಬೈ ಜೀವ ಸ್ವಭಾವ, ಜೀವನ ಜೀವ ಸ್ವಭಾವ ಅಂತ ಕರೀರಿ, ಜೀವ ಅಂತ ಕರೀರಿ, ಜೀವನ ಸ್ವರೂಪ ದೇಹ ಅಂತ ಕರೀರಿ, ಎಲ್ಲ ಜೀವನೇ. ಸೊ ಅವರ ಪರ್ಯಾಯ ವಾಚಿಯಾಗಿ ಡಿಫ್ರೆಂಟ್ ಪದಗಳು ಯೂಸ್ ಮಾಡ್ತಾ ಇರ್ತಾರೆ ಅನ್ಮಾತು. ಜೀವ ಸ್ವಭಾವವೆಂಬುದೇ ಯೋಗ್ಯತೆಯು, ಅದೇ ಯೋಗ್ಯತೆ, ಜೀವನ ಯೋಗ್ಯತೆ. ಅದು ಹಠ, ಅದು ಹಠ ಅಂತ ಕೂಡ ಕರೀತಾರೆ ಅನ್ಮಾತು ಶಾಸ್ತ್ರಕಾರರು. ಸ್ವಭಾವಾಖ್ಯ ಯೋಗ್ಯತಾ ಯ ಹಠಾಖ್ಯ ಯ ಅನಾದಿಸಿದ್ಧ, ಅದು ಅನಾದಿಸಿದ್ಧ. ಅದು ಇವತ್ತು ದೇವರು ರಚನೆ ಮಾಡಿದ್ದಲ್ಲ, ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆ ತಂದ ಕಾಲಕ್ಕೆ ರಚನೆ ಮಾಡಿದ್ದಲ್ಲ. ಅನಾದಿಯಿಂದ ಜೀವನಂದೇ ಜೀವನಂದೇ ಅದು, ಜೀವನಂದೇ, ಜೀವನ ಜೊತೆಗೆ ಇದೆ ಅದು, ಜೀವನದೇ. ಈ ಯೋಗ್ಯತೆ ಅಥವಾ ಹಠವು ಸರ್ವ ಜೀವರಲ್ಲಿ ಅನಾದಿಸಿದ್ಧವಾಗಿರುವುದು, ಅದು ನಿತ್ಯವೂ ಆಗಿದೆ. ಅನಾದಿಯಪ್ಪ ಮತ್ತೆ ನಿತ್ಯ ಅಲ್ಲ ಅಂತಂದ್ರೆ ನಿತ್ಯತ್ವನೂ ಉಂಟು, ಅದಕ್ಕೆ ಎರಡೂ ಉಂಟು, ಅನಾದಿ ಹಾಗೂ ನಿತ್ಯ. ಜೀವರ ನಾನಾವಿಧ ಕರ್ಮ ಪ್ರವೃತ್ತಿಗೆ ಇದು ಮೊದಲನೇ ಕಾರಣವು. ಕಾರಣ ಅಂದ್ರೆ ನಾವು ಜೀವನದಲ್ಲಿ ನಮ್ಗೆ ಎಷ್ಟೋ ಸಂಘಟನೆಗಳು ನಡೀತಾ ಇರ್ತೇವೆ, ಯಾವ್ದು ಬಿಗಿನಿಂಗ್, ಯಾವುದು ಅಸೃಜ್ಯಾವಸ್ಥೆಯಿಂದ ಜೀವನನ್ನು ದೇವರ ಸೃಜ್ಯಾವಸ್ಥೆಗೆ ತಂದ ಕಾಲಕ್ಕೆ ವಾಟ್ ವಾಸ್ ದ ಬಿಗಿನಿಂಗ್ ಆಸ್ಪೆಕ್ಟ್ ಥ್ರೂ ವಿಚ್ ಭಗವಂತ ನಮ್ಗೆ ಮೊದಲನೇ ಜನ್ಮ ಕೊಡ್ತಾನಲ್ಲ, ಯಾವ್ದ್ರಿಂದ ಅಂತಪ್ಪ ಅಂತಂದ್ರೆ ಮೊದಲನೇದು ಜೀವ ಸ್ವಭಾವ, ಅವನ ಯೋಗ್ಯತಾ, ಅವನ ಹಠ, ಅದು ಮೊದಲನೇ ಕಾರಣ ಅನ್ಮಾತು ಕರ್ಮ ಪ್ರವೃತ್ತಿಗೆ. ಜೀವನ ನಾನಾವಿಧ ಕರ್ಮ ಪ್ರವೃತ್ತಿಗೆ ಇದು ಮೊದಲನೇ ಕಾರಣವು. ಅನಾದಿಕರಣ ಕರ್ಮವು ಎರಡನೇ ಕಾರಣ. ಹಾಗೆ ನಮ್ಗೆ ಜೀವನ ಜೊತೆಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅನಾದಿ ಕರ್ಮ, ಜೀವ ಕ್ಯಾರಿಮ, ಅದು ಯಾವಾಗ್ಲಿಂದ ಅವನ ಅಂದ್ರೆ ಅನಾದಿಯಿಂದ ಅವನೊಂದು ಕರ್ಮ ವೃತ್ತಿಯನ್ನು ಕಟ್ಕೊಂಡು ಬಂದಿದ್ದಾನೆ ಅನ್ಮಾತು. ಅದು ದೇವರು ಕೊಟ್ಟಿದ್ದಲ್ಲ, ಜೀವನ ಜೊತೆಗೆ ಇದ್ದಿದ್ದನ್ನ ಮಾತು. ಆದ್ರೆ ಜೀವನದಿಂದ ಅನಾದಿ ಕರ್ಮ ಅದು ಜೀವನ ಬಿಟ್ಟು ಹೋಗ್ತದೆ ಅನ್ಮಾತು. ಅದನ್ನೇ ತಿಳ್ಕೊಬೇಕಿದ್ರು ನಾವು, ಆ ಕರ್ಮವನ್ನೇ ಬಿಡ್ಸ್ಬೇಕು, ನಾವು ಬಿಟ್ಕೋಬೇಕು. ಅದು ಎರಡನೇ ಕಾರಣ ಅನಾದಿ ಕರ್ಮ. ಪೌರುಷ, ಪೌರುಷವೆಂದು ಕರೆಯಲ್ಪಡುವ ಜೀವ ಪ್ರಯತ್ನವು ಮೂರನೇ ಕಾರಣ. ಈ ಮೂರು ಕಾರಣಗಳು. ಆದ್ರೆ ಈ ಮೂರು ಹೇಗಿವಪ್ಪ ಅಂತಂದ್ರೆ, ಈ ಮೂರು ಸರ್ವದ ವಿಷ್ಣು ವಶದಲ್ಲಿವೆ, ಯಾವಾಗಲೂ ಸರ್ವಕಾಲಕ್ಕೆ ವಿಷ್ಣು ವಶದಲ್ಲಿವೆ. ವಿಷ್ಣು ಮಾತ್ರ ಯಾರ ವಶನೂ ಅಲ್ಲ, ಪರಾತ್ಪರನು, ಲಕ್ಷ್ಮೀದೇವಿಗಿಂತ ಅನಂತ ಗುಣಾಧಿಕನು, ಸರ್ವೋತ್ತಮನು, ಸ್ವತಂತ್ರನು. ಮುಂದೆ ಭೀಮಸೇನನು ಯಥೋ ಹಠ ಕರ್ಮ ಪ್ರಯುಕ್ತ ಇತ್ಯಾದಿ ವಾಕ್ಯಗಳಿಂದ ಜೀವಯೋಗ್ಯತೆ ಮತ್ತು ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಶ್ರೀಹರಿಯಿಂದ ಪ್ರಾಪ್ತವಾಗುವ ಫಲವನ್ನು ಪುರುಷ ಪ್ರಯತ್ನವು ಅಭಿವೃದ್ಧಿಗೊಳಿಸುವುದೆಂದು ಮುಂತಾಗಿ ಜೀವ ಪ್ರಯತ್ನದ ಸ್ಥಾನವನ್ನು ನಿರ್ದೇಶಿಸಿರುವನು. ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಜೀವ ಪ್ರಯತ್ನಕ್ಕೆ ಒಳ್ಳೆ ಒತ್ತು ಕೊಟ್ಟಿದ್ದಾರೆ ಅನ್ಮಾತು. ಎಷ್ಟೋ ಕಡೆ ತುಂಬಾ ಒತ್ತು ಕೊಟ್ಟಾಗಿ ಮಾತಾಡಿದ್ದಾರೆ ಅನ್ಮಾತು. ಇದು ಏನಾಯ್ತು ಮುಂದೆ ಮುಂಚೆ ನೋಡಿದ್ವಿ ಕರ್ಮ ಉಂಟು ಫಲ ಕರ್ಮ ಭೋಕ್ತೃತ್ವ ಫಲಭೋಕ್ತೃತ್ವ ದೇವರಿಗಿಲ್ಲ ಜಡಕ್ಕಿಲ್ಲ ಜೀವನಿಗೆ ಮಾತ್ರ ಅಂತ ಹೇಳಿದ್ವಿ ಅಂದ್ರೆ ಏನಾದ್ರು ಜೀವಕರ್ತ ಅಂತ ಗೊತ್ತಾಯ್ತು ಯಾಕಂದ್ರೆ ಜೀವನಿಗೆ ಪುಕ್ಸಾಟಾಗಿ ಹಾಗೆ ಕೊಡೋದಿಲ್ಲ ದೇವರು ಅವರಿಗೆ ಅವ್ರು ಹೇಳಿದಂತೆ ಭಗವಂತ ತಗೊಳ್ಳೋದಿಲ್ಲ ಯಾಕಂದ್ರೆ ಅವ್ರು ಸ್ವತಂತ್ರ ಜಡ ಕೊಡೋ ಹಾಗಿಲ್ಲ ಹಾಗಾಗಿ ಜೀವನಿಗೆ ಜೀವನ ಮೇಲೆ ಅದನ್ನ ಹೆಚ್ಚಾನೆ ಅಂತ ಹಾಗಿಲ್ಲ ಜೀವ ಕರ್ತೃ ಆದ ಕಾರಣ ಜೀವನಿಗೆ ಬಂದದ್ದು ಎರಡನೇದು ಮಧ್ವಾಚಾರ್ಯರು ಹೇಳಿದ್ದಾರೆ ಅನ್ನಮಾತು ಪುರುಷದ ಪುರುಷದ ಒಂದು ಪ್ರಯತ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಿಳಿಸ್ತಾ ಇದ್ದಾರೆ ಅನ್ನಮಾತು ಎಫರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜೀವರು ಅಸ್ವತಂತ್ರರಾದರು ದತ್ತ ಸ್ವಾತಂತ್ರ್ಯ ಉಳ್ಳವರೆಂದು ನೀವು ಕೇಳಿದ್ರಲ್ಲ ಹಗ್ಗ ಹಗ್ಗದ ಎಕ್ಸಾಂಪಲ್ ಇದು ಜೀವರು ಅಸ್ವತಂತ್ರರಾದರು ದತ್ತ ಸ್ವಾತಂತ್ರ್ಯ ಉಳ್ಳವರೆಂದು ಅದರಿಂದ ಅವರ ಯೋಗ್ಯತಾನುಗುಣವಾದ ಕರ್ತೃತ್ವ ಉಳ್ಳವರಾಗಿ ಕರ್ಮಗಳನ್ನು ಮಾಡುವರೆಂದು ಕರ್ತೃತ್ವಂ ಪ್ರತಿ ಸ್ವಾತಂತ್ರ್ಯಂ ಸ್ವತಂತ್ರ ಇದು ಪಾಣಿನಿ ಸೂತ್ರ ಮಾತು ಪಾಣಿನಿ ಸೂತ್ರದಲ್ಲಿ ಪಾಣಿನಿಯಲ್ಲಿ ಹೇಳ್ತಾ ಇದಾರೆ ಕರ್ತೃತ್ವಂ ಪ್ರತಿ ಸ್ವಾತಂತ್ರ್ಯಂ ಎಲ್ಲಿ ಸ್ವಾತಂತ್ರ್ಯ ಎಲ್ಲಿ ಕರ್ತೃತ್ವ ಉಂಟು ಅಲ್ಲಿ ಸ್ವಾತಂತ್ರ್ಯ ಉಂಟು ಅಂತ ಹೇಳ್ತಾ ಇದಾರೆ ಅನ್ಮಾತು ಪಾಣಿನಿಯಲ್ಲಿ ಅಂದ್ರೆ ಇದು ಥಿಯರಮ್ಸ್ ಕೊಡ್ತಾರಲ್ಲ ರೂಲ್ಸ್ ಅಂಡ್ ರೆಗ್ಯುಲರ್ ರೂಲ್ಸ್ ರೂಲ್ ಪಟ್ಟಿಯಲ್ಲಿ ಏನ್ ಹೇಳ್ತಾ ಇದ್ರೆ ಕರ್ತೃತ್ವಂ ಪ್ರತಿ ಸ್ವಾತಂತ್ರ್ಯಂ ಎಲ್ಲಿ ಕರ್ತೃತ್ವ ಉಂಟು ಅಲ್ಲಿ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದಾರೆ ಪಾಣಿನಿ ಸೂತ್ರದಲ್ಲಿ ಸೂತ್ರಗಳು ಸ್ವತಂತ್ರ ಕರ್ತ ಅಂತ ಹೇಳ್ತಾ ಇದಾರೆ ಯಾರು ಸ್ವತಂತ್ರನೋ ಅವನೇ ಕರ್ತ ಅಂತ ಹೇಳ್ತಾ ಇದಾರೆ ಎರಡು ಹೇಳ್ತಾ ಇದಾರೆ ಅನ್ಮಾತು ಪಾಣಿನಿಯಲ್ಲಿ ಮುಂಚೆ ನೋಡಿದ್ವಿ ಜೀವನು ಫಲಭೋಕ್ತೃತ್ವ ಉಂಟು ಅಂತಂದ್ರೆ ಜೀವನಿಗೆ ಕರ್ತೃತ್ವ ಉಂಟು ಅಂತ ಡಿಸೈಡ್ ಮಾಡಿದ್ವಿ ಮುಂಚೆ ಆಮೇಲೆ ಮಹಾಭಾರತ ಆತ್ಮನಿರ್ಣಯದಲ್ಲಿ ಕೂಡ ಆಚಾರ್ಯರು ತುಂಬಾ ಗಟ್ಟಿಯಾಗಿ ಪುರುಷ ಪ್ರಯತ್ನ ಉಂಟು ಅಂತ ಹೇಳಿದ್ರು ಪಾಣಿನಿ ಸೂತ್ರದಲ್ಲಿ ಹೇಳ್ತಾ ಇದೆ ಕರ್ತೃತ್ವ ಪ್ರತಿ ಸ್ವಾತಂತ್ರ್ಯ ಸ್ವತಂತ್ರ ಕರ್ತ ಅಂತ ಹೇಳ್ತಾ ಇದೆ ಎಲ್ಲಿ ಸ್ವಾತಂತ್ರ್ಯ ಉಂಟು ಅಲ್ಲಿ ಕರ್ತೃತ್ವ ಉಂಟು ಎಲ್ಲಿ ಕರ್ತೃತ್ವ ಉಂಟು ಅಲ್ಲಿ ಸ್ವಾತಂತ್ರ್ಯ ಉಂಟು ಅಂತ ಹೇಳ್ತಾ ಇದೆ ಎಲ್ಲ ನೋಡ್ಕೊಂಡ ಕಾಲಕ್ಕೆ ಏನಾಗುತ್ತೆ ಜೀವನಿಗೆ ಎಲ್ಲೋ ಸ್ವಲ್ಪ ಸ್ವಾತಂತ್ರ್ಯ ಉಂಟು ಅಂತ ಗೊತ್ತಾಗುತ್ತಿಲ್ಲ ಇಲ್ಲಿವರೆಗೆ ಏನ್ ತೀರ್ಮಾನ ಆಯ್ತು ಜೀವನಿಗೆ ಸ್ವಾತಂತ್ರ್ಯ ಉಂಟು ಎಂತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಅಂತೇಳಿ ಕಾನ್ಸೆಪ್ಟ್ ಹುಟ್ಟುತ್ತದೆ ಅನ್ಮಾತಿ ಬಗ್ಗೆ ಸ್ವಾತಂತ್ರ್ಯ ಎಲ್ಲಿಂದ ಬಂತು ದತ್ತ ಸ್ವಾತಂತ್ರ್ಯ ಭಗವಂತ ಕೊಟ್ಟ ಸ್ವಾತಂತ್ರ್ಯ ಅಂತೇಳಿ ಬರುತ್ತೆ ಅನ್ಮಾತಿ ಬಗ್ಗೆ ಆ ಸೂತ್ರಗಳ ನಂಬರ್ ಕೊಟ್ಟಿದ್ದಾರೆ ಪ್ರಾಬ್ಲಿ 1454 ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಿ ಮೊದಲನೇ ಅಧ್ಯಾಯ ನಾಲ್ಕನೇ ಏನೋ ಇರ್ಬೇಕು ಅದು ನಾಲ್ಕನೇ ಪ್ರಕರಣ 54 ಶ್ಲೋಕ ಅಂತೇನೋ ಎಂಬ ಪಾಣಿನಿಯ ಸೂತ್ರ ವಾಕ್ಯದಂತೆ ಜೀವರು ಕಿಂಚಿತ್ ಅಲ್ಪ ಸ್ವಾತಂತ್ರ್ಯ ಉಳ್ಳವರೆಂದು ಅತಯೇವ ಕರ್ಮಣ್ಯೇ ವಾಧಿಕಾರಸ್ಥೆ ಭಗವಂತ ಗೀತದ ಮೇಲೆ ಬೇರೆ ಹೇಳಿದಾನೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದಾನೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮವನ್ನು ಮಾಡು ಫಲವದ ಬಗ್ಗೆ ಆಸೆ ಪಡಿಬೇಡ ಅಂತ ಹೇಳ್ತಾ ಇದ್ದಾನಲ್ಲ ಸೊ ಆಗ ಕರ್ಮ ಅಧಿಕಾರ ಕರ್ಮದಲ್ಲಿ ಅಧಿಕಾರವಿದೆ ಆದರೆ ಫಲದಲ್ಲಿ ಸ್ವಾತಂತ್ರ್ಯವಿಲ್ಲವೆಂದು ಗೀತೆಯಲ್ಲಿ ಹೇಳಲಾಗಿರುವುದೆಂದು ಕೆಲವರು ತಿಳಿದು ಈ ಪ್ರಯತ್ನವನ್ನು ವಿವೇಚಿಸುತ್ತಾರೆ ದತ್ತ ಸ್ವಾತಂತ್ರ್ಯ ಪ್ರಮೇಯದ ವಿವರಣೆಯು ಮುಂದೆಯೇ 224 ಪದದಲ್ಲಿ ಪ್ರಸಕ್ತವಾಗುವುದರಿಂದ ಅಲ್ಲಿ ನಿರೂಪಿಸಲ್ಪಟ್ಟಿದೆ ಆ ಭಾಗವನ್ನು ಇಲ್ಲಿ ನೋಡಿಕೊಳ್ಳಬಹುದು ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ನಾವು ಅಲ್ಲಿ 244 ಪದ್ಯಕ್ಕೆ ಹೋಗೋಣ ಆ ಹೋಗೋದ್ರ ಮುಂಚೆ ಏನನ್ನ ಡೌಟ್ಸ್ ಅಂತ ಮುಂಚೆ ಅಲ್ಲಿ ಹೋಗೋದ್ರ ಒಳಗಾಗಿ ಇಲ್ಲ ಭಗವಂತ ಅದು ಜೀವ ಅನಾದಿ ಅದೇ ಜೀವ ಹ್ಯಾಂಗ್ ಅನಾದಿ ಜೀವನ ಸ್ವಭಾವ ಅನಾದಿ ಇದು ಅನಾದಿ ಟೈಮ್ ಇಮೆಮೋರಿಯಲ್
ಅನಾದಿ
ನಿತ್ಯ ಸ್ವಭಾವ
ಯು ಕೆ ನಾಟ್ ಚೇಂಜ್
ಎಫರ್ಟ್ಸ್ ಭಗವಂತ ಆ ತರಹ ಎಫರ್ಟ್ ಹಾಕ್ಲಿಕ್ಕೆ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್ ಫಾರ್ ಎಕ್ಸಾಂಪಲ್ ತಮೋಯೋಗ್ಯ ಲೆಟ್ ಅಸ್ಯೂಮ್ ಒಬ್ಬ ತಮೋಯೋಗ್ಯ ಇದ್ದಾನೆ ಅವನ ಕಡೆಯಿಂದ ಎಫರ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದ್ರೆ ಸಾಧಾರಣ ಶಾಸ್ತ್ರಕರೆಲ್ಲ ಕೊಡ್ತಾರೆ ಅನ್ನಮಾತು ಪ್ರವಚನಕಾರರೆಲ್ಲ ನಿಮಗೆ ಮೂರು ತರದ ಬೀಜಗಳುಂಟು ಒಂದು ಹುಣಸೆ ಬೀಜ ಒಂದು ಮಾವಿನ ಬೀಜ ಇನ್ನೊಂದು ಏನು ಆಗಲಕಾಯಿ ಬೀಜ ನೀವು ಅದನ್ನ ನಾಟಿ ಅದನ್ನ ಸಂರಕ್ಷಣೆ ಮಾಡಿ ಅದಕ್ಕೆಲ್ಲ ನೀವು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ ಕಾಲಕ್ಕೆ ಒಂದು ಮಾವಿನ ಹಣ್ಣಾಗೆ ಬೆಳೆಯುತ್ತೆ ಇನ್ನೊಂದು ಏನು ಹುಣಸೆ ಹಣ್ಣಾಗಿ ಬೆಳೆಯುತ್ತೆ ಇನ್ನೊಂದು ಆಗಲಕಾಯಿ ಆಗಿ ಬೆಳೆಯುತ್ತೆ ಇಟ್ ಡಸಂಟ್ ಚೇಂಜ್ ಇಟ್ ಸ್ವಭಾವ ಆದ್ರೆ ಭಗವಂತ ಸಾಮರ್ಥ್ಯನ ಮತ್ತೆ ಅಘಟನ ಘಟನಾ ಶಕ್ತ ಅಲ್ಲ ಅಂತಂದ್ರೆ ಮಾಡ್ಬೋದು ಚೇಂಜ್ ಮಾಡ್ಬೋದು ಆದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಭಗವಂತ ವೈಷಮ್ಯ ಬಂದ್ಬಿಡುತ್ತೆ ಅವನಿಗೆ ಅಂದ್ರೆ ಹೀ ಇಸ್ ಬೇಸಿಕಲಿ ಒಂದು ಕ್ಲಾಸ್ ನಲ್ಲಿ ಒಂದು ಹುಡುಗರು ಎಲ್ಲರೂ ಎಕ್ಸಾಮ್ಸ್ ಬರೀತಾರೆ ಪಾಪ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಕೊಟ್ರೆ ಯಾಕೆ ಅವ್ರ ಮನಸ್ಸು ನೆನೆಸ್ಬೇಕು ಅಂತ ಹೇಳಿ ಭಗವಂತ ಎಲ್ಲರಿಗೂ 100 ಕೊಟ್ಬಿಟ್ಟು ಅನ್ಕೊಳ್ರಿ ದೆನ್ ಇಟ್ಸ್ ನಾಟ್ ಅಂದ್ರೆ ಮಾರ್ಕ್ಸ್ ಲೆಕ್ಚರ್ ಅದ ದೆನ್ ಇಟ್ಸ್ ನಾಟ್ ದ ರೈಟ್ ಪರ್ಸ್ಪೆಕ್ಟಿವ್ ಅಲ್ಲ ಸೊ ಹಾಗಾಗಿ ಭಗವಂತ ಮಾಡಕ್ ಹೋಗುದಿಲ್ಲ ಅನ್ಮಾತು ಅವನ ಹಗಡನಾಗಡನ ಶಕ್ತಿ ಇದ್ರು ಅವ್ನು ಮಾಡಿದ್ರೆ ಆಮೇಲೆ ಆಲ್ಸೋ ಇಟ್ ಬಿಕಮ್ಸ್ ಮೊನೊಟೋನಸ್ ನೀವು ಬರೇ ತಿನ್ನೇ ತಿಂತ ಹೋಗ್ಬಿಟ್ರಿ ಎಲ್ಲ ಸಿ ಆಗೋಗ್ಬಿಟ್ರಿ ಬರೇ ತಿನ್ನೇ ತಿಂತ ಹೋಗ್ಬಿಟ್ರಿ ಯು ವಿಲ್ ನಾಟ್ ಎಂಜಾಯ್ ದ ಫುಡ್ ಬರೇ ಸಿ ಎಪ್ಪ ಏನು ಶುಗರ್ ಬಂದ್ರೆ ಅದಂತ ಆಪತ್ರೆ ಏನೇ ಅದು, ಅವ್ರೇನ್ ತಿನ್ಬೇಕು ಆದ್ಮೇಲೆ ಪಾಪ. ಸೊ ಹಾಗಾಗಿ ಭಗವಂತ ಹಂಗ್ ಮಾಡಕ್ ಹೋಗೋದಿಲ್ಲ.
ಅದೇ ಇನ್ನೊಂದು ಹೇಳ್ತಾರೆ, ಎಲ್ಲಾರು ಒಂದೇ ಆಗ್ಬಿಟ್ರೆ ಇವಾಗ ಯಾರು ಹೆಚ್ಚು ಅಂತ ಅವಾಗ ಮತ್ತೆ ಜಗಳ.
ಗಾಡ್ ಟ್ರೀಟ್ಸ್ ಎವ್ರಿಬಡಿ ಈಕ್ವಲಿ ವಿತ್ ಟೇಕಿಂಗ್ ಇಂಟು ಅಕೌಂಟ್ ಸ್ವಭಾವ, ಎಫರ್ಟ್ ಮೇಡ್ ಅಂಡ್ ಅನಾದಿ ಕರ್ಮ.
ಕರೆಕ್ಟ್.
ಸೊ ಇನ್ ದಟ್ ಪ್ರೊಸೆಸ್
ದೇ ಗೆಟ್ ಎಲ್ಲಿ ಈಶತ್ವ ಇಲ್ಲಿ ನೋಡ್ರಿ ಹ್ಯಾಂಗ ಹೇಳ್ತಾರೆ ಮತ್ತೆ ದಾಸರ ಇಲ್ಲಿವರೆಗೆ ಇದು ಉಪದ್ಘಾತ ಆಯ್ತಾ ನಿಮಗೆ. ಸೊ ಹಾಗಾಗಿ ಜೀವ ಪ್ರಯತ್ನ ಉಂಟಂತೇಳಿ ಮುಂಚೆ ತೀರ್ಮಾನ ಮಾಡಿಕೊಟ್ರು ದಾವಣಗೆರೆ ಭೀಮರಾಯರು. ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡೋಣ, ಎಲ್ಲಿ ಈಶತ್ವ ಮತ್ತಲ್ಲಿ ಹೌದು ಕರ್ತೃತ್ವ. ಇದೇ ಹೇಳಿದ್ವ ಕರ್ತೃತ್ವ ಪ್ರತಿ ಸ್ವಾತಂತ್ರ್ಯಂ. ಅದೇ ಎಲ್ಲಿ ಈಶತ್ವ, ಎಲ್ಲಿ ಈಶತ್ವ ಉಂಟು ಮತ್ತಲ್ಲಿ ಹೌದು ಕರ್ತೃತ್ವ. ಓಕೆ, ಅಲ್ಲಿ ಅಲ್ಲಿ ಇಹುದು ಇಹುದು ಅಂದ್ರೆ ಅಲ್ಲಿ ಉಂಟು ಕರ್ತೃತ್ವ. ಹುಲ್ಲು ಮನುಜರಿಗೆ ಕರ್ತೃತ್ವ, ಕರ್ತೃತ್ವವೆಂಬುದು ಎಲ್ಲಿ ಹೌದು ಬರದೇ ಅಪವಾದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ರು ದಾಸರ, ಇರಲಿ ಎಲ್ಲಿ ಈಶತ್ವ ಮತ್ತೆ ಅಲ್ಲಿ ಇಹುದು ಕರ್ತೃತ್ವ. ಹುಲ್ಲು ಮನುಜರಿಗೆ ಕರ್ತೃತ್ವ, ಕರ್ತೃತ್ವವೆಂಬುದು ಎಲ್ಲಿ ಹೌದು ಬರದೇ ಅಪವಾದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದಾಸರಾಯರು ಹೇಳೋದು ಸ್ವಲ್ಪ ಕಾಂಟ್ರಡಿಕ್ಟರಿ ಆಗಿ ಕಾಣ್ತಾ ಇದೀವಿ. ಯಾಕಂದ್ರೆ ಮುಂಚೆ ಮಧ್ವಾಚಾರ್ಯರು ಆಮೇಲೆ ಅವ್ರ ವಾಕ್ಯಗಳಲ್ಲಿ ಹಾಕೊಂಡು ಪುರುಷ ಪ್ರಯತ್ನಕ್ಕೆ ತುಂಬಾ ಸ್ಟ್ರೆಸ್ ಕೊಟ್ಟು ಮಾತಾಡಿದ್ರು ಅವರೆಲ್ಲ. ಆದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈಶತ್ವ ಎಲ್ಲಿರುತ್ತೋ ಅಲ್ಲೇ ಕರ್ತೃತ್ವ ಇರುತ್ತೆ. ಆಮೇಲೆ ಕರ್ತೃತ್ವ ಪ್ರತಿ ಸ್ವಾತಂತ್ರ್ಯ ಅಂತ ಹೇಳಿದ ಕಾಲಕ್ಕೂ ಅಲ್ಲಿ ಕರ್ತೃತ್ವ ಎಲ್ಲಿ ಉಂಟು ಅಲ್ಲಿ ಸ್ವಾತಂತ್ರ್ಯ ಉಂಟು, ಎಲ್ಲಿ ಸ್ವಾತಂತ್ರ್ಯ ಉಂಟು ಅಲ್ಲಿ ಕರ್ತೃತ್ವ ಉಂಟು ಅಂತ ಹೇಳಿದ ಕಾಲಕ್ಕೆ ಜೀವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಉಂಟು ಎಂಬೋ ಒಂದು ಆಮೇಲೆ ಕರ್ಮಣ್ಯವಾಧಿಕಾರಸ್ಥೆ ಈ ಎಲ್ಲ ವಾಕ್ಯಗಳನ್ನ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಜೀವನಿಗೆ ಮಾಡೋ ಶಕ್ತಿ ಉಂಟು, ಕರ್ತೃತ್ವದ ಶಕ್ತಿ ಉಂಟು ಅಂತ ಹೇಳಿದ ಕಾಲಕ್ಕೆ ಮತ್ತೆ ದಾಸರ ಹೇಳಿ ಸ್ವಲ್ಪ ಕಾಂಟ್ರಡಿಕ್ಟರ್ ಕಾಣ್ತಾ ಇದ್ದೀವಿ. ನೋಡೋಣ ಏನಂತ ಹೇಳಿ, ಎಲ್ಲಿ ಅವರು ಅರ್ಥ ಹೇಳ್ತಾ ಇದಾರೆ ಅದು ಓದ್ತೀನಿ ಮುಂಚೆ. ಎಲ್ಲಿ ಯಾರಲ್ಲಿ ಈಶತ್ವ ಸ್ವತಂತ್ರ ನಿಯಾಮಕತ್ವ ಧರ್ಮ ಇರುವುದು ಮತ್ತಲ್ಲಿ ಅಲ್ಲಿಯೇ ಕರ್ತೃತ್ವ, ಕರ್ತೃತ್ವವು ಇಹುದು ಇರುವುದು. ಸ್ವತಂತ್ರ ನಿಯಾಮಕ ನಿಯಾಮಕತ್ವ ಧರ್ಮವು ಎಲ್ಲಿ ಇರುವುದು ಅಲ್ಲೇ ಕರ್ತೃತ್ವವು ಇರುವುದು ಹೇಳಿದ್ರು. ಹುಲ್ಲು ಮನುಜರಿಗೆ ಅಲ್ಪರಾದ ಅಸ್ವತಂತ್ರರಾದ ಮನುಷ್ಯರಿಗೆ ಜೀವಚೇತನರಿಗೆ ಕರ್ತೃತ್ವವೆಂಬುದು ಕರ್ತೃತ್ವ ಉಂಟೆಂಬುದು ಎಲ್ಲಿಹುದು ಕ್ವಶನಿಂಗ್ ಹೇಗೆ ಕೊಡುತ್ತದೆ. ಬರದೇ ಅಪವಾದ, ಬರದೇ ಅಪವಾದ ಕರ್ತೃತ್ವ ಉಂಟೆಂಬುದು ವ್ಯರ್ಥವಾದ ಅಪದ್ಧ ನುಡಿಗೆ ಸರಿ. ಅಂದ್ರೆ ದಾಸರಾಯರ ಮಾತು ಅಂತ ಅಟ್ಲಿ ಅವ್ರ ಪದ್ಯಕ್ಕೆ ಇವರು ಈ ತರಹ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇವ್ರು ತಪ್ಪು ಇವ್ರ ವ್ಯಾಖ್ಯಾನ ನೋಡ್ಬೇಕು ಮುಂಚೆ ನಾವು ಅದು ಎಷ್ಟುವರೆಗೆ ಅಲ್ಲಿ ಕುಳಿತು ದಾಸರಾಯರ ಹೃದಯವನ್ನು ಅವರ ದಿಷ್ಟನ್ನು ಎಳಿಬೇಕಲ್ಲ ನೋಡ್ಬೇಕು ಅದ್ರ ಕೂಡ. ವಿಶೇಷಾಂಶ ಆಯ್ತು, ಆ ಪದ್ಯಕ್ಕೆ ಮುಗಿತು. ವಿಶೇಷಾಂಶ ಹೇಳ್ತಾ ಇದ್ದಾರೆ, ಜೀವ ಕರ್ತೃತ್ವದ ವಿಷಯದಲ್ಲಿ 162ನೇ ಪದ್ಯದ ವಿವರಣೆಯನ್ನೇ ಇಲ್ಲಿಯೂ ನೋಡಿಕೊಳ್ಳಬೇಕು. ಮ್ಯಾಂಡೇಟರಿ ಅಲ್ಲಿ ನೋಡ್ಕೊಂಡು ಇಲ್ಲಿ ಬರಬೇಕು ಅನ್ಮಾತು. ಸಹಿ ಸರ್ವಸ್ಯ ಕರ್ತ ತೇನ ವಿನಾ ತೃಣಮಪಿ ನ ಚಲತಿ ಇತ್ಯಾದಿ. ಸಹಿ ಸರ್ವ ಸಹಿ ಅಂತಂದ್ರೆ ಭಗವಂತ, ಅವನ ಬಗ್ಗೆ ಹೇಳೋ ಕಾಲಕ್ಕೆ ಶ್ರುತಿಯಲ್ಲಿ ಸಹಿ ಸರ್ವಸ್ಯ ಕರ್ತ ಅವನೇ ಎಲ್ಲಾ ಕರ್ತನು. ತೇನ ವಿನಾ ತೃಣಮಪಿ ನ ಚಲತಿ ಅವನ ವಿನಃ ಒಂದು ತೃಣವಾದರೂ ಕದಲೋದಿಲ್ಲ. ಯಕ್ಷದ ಒಂದು ಕತೆ ಬರುತ್ತಲ್ಲ, ಒಂದು ತೃಣವನ್ನು ಹಾಕ್ಬಿಟ್ಟು ದೇವರ ಅದನ್ನ ತುಳಂತ ಹೇಳ್ತಾನೆ. ಯಕ್ಷ ದೇವತರೆಲ್ಲ ಗೆಳಿತಾರ, ಅವರು ಯುದ್ಧ ಗೆಲಿತಾರ ಅನ್ಮಾತು. ಆಮೇಲೆ ಅವರೆಲ್ಲರಿಗೆ ಅಹಂಕಾರ ಬಂದ್ಬಿಡುತ್ತೆ, ನಾವೇ ಗೆದ್ದಿದೀವಿ ಅಂತೇಳಿ. ಆಮೇಲೆ ಭಗವಂತ ಯಕ್ಷದ ರೂಪವಾಗಿ ಬಂದು ಅಲ್ಲೊಂದು ಹುಲುಕಡ್ಡಿಯನ್ನು ಹಾಕ್ತಾನೆ ಅನ್ಮಾತು. ಇದನ್ನ ಗಾಳಿಯಿಂದ ಹಾಕ್ದಂತ ಹೇಳ್ತಾನೆ, ಗಾಳಿದೇವ ಬಂದ ಕಾಲಕ್ಕೆ ಅಂದ್ರೆ ಪ್ರವಾಹ ವಾಯು, ಯಾರು ಮುಖ್ಯ ಪ್ರಾಣದೇವರಲ್ಲ ಪ್ರವಾಹ ವಾಯುದೇವರು, ಯಾರು ಗಾಳಿಗೆ ಅಭಿಮಾನಿ ದೇವನು ಅವರೆಲ್ಲ ಹಾಗೆಲ್ಲ ಒಂದು ಉಂಟಲ್ಲ ಅದು. ಸೊ ಅಲ್ಲಿ ಅದು ಆ ವಿಷಯದಲ್ಲಿ ಬಂದಿದ್ದು ತೇನವಿನ ತೃಣಮಪಿನ ಚಲತಿ ಇತ್ಯಾದಿ ಶ್ರುತಿಗಳು ಪರಮಾತ್ಮನೇ ಸರ್ವಕರ್ತನೆಂದು ಸಾರುತ್ತವೆ. ಕರ್ತೃತ್ವಂ ಪ್ರತಿ ಸ್ವಾತಂತ್ರ್ಯಂ, ಕರ್ತೃತ್ವಂ ಪ್ರತಿ ಸ್ವಾತಂತ್ರ್ಯಂ ಎಂದರೆ ಸ್ವತಂತ್ರ ಕರ್ತನೇ ಕರ್ತೃತ್ವವುಳ್ಳವನೆನಿಸುವನು, ಸ್ವತಂತ್ರ ಕರ್ತನೇ ಕರ್ತೃತ್ವವುಳ್ಳವನೆನಿಸುವನು. ಈ ವಿವಕ್ಷೆಯಿಂದ ಸ್ವತಂತ್ರನಾದ ಹರಿಯೇ ಕರ್ತನು. ಯಾಕಂದ್ರೆ ಮಧ್ವಾಚಾರ್ಯರ ವಾಕ್ಯ ಉಂಟು, ಎರಡೇ ತತ್ವಗಳು, ಒಂದು ಸ್ವತಂತ್ರರು ಭಗವಾನ್ ವಿಷ್ಣು, ಬಾಕಿ ಎಲ್ಲ ಅಸ್ವತಂತ್ರರು. ಸೊ ಹಾಗಾಗಿ ಸ್ವತಂತ್ರ ಒಬ್ಬನೇ, ಎಲ್ಲಿ ಸ್ವತಂತ್ರ ಉಂಟೋ ಅಲ್ಲೇ ಕರ್ತೃತ್ವ ಉಂಟಂತೆ ಪಾಣಿನಿ ಸೂತ್ರ ಹೇಳ್ತಾ ಇದೆ. ಈಗ ಜೀವನಕ್ಕೆ ನೀವು ಸ್ವಾತಂತ್ರ್ಯ ಕೊಡಬೇಕು, ಇಲ್ಲ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಹಾಗಾಗಿ ಕರ್ತೃತ್ವ ಜೀವನಲ್ಲಿಲ್ಲ ಅಂತ ಒಪ್ಕೋಬೇಕು. ಹೌದಾ? ಸೊ ಅದೇ ತಿಳಿಸ್ತಾ ಇದ್ದಾರೆ ಅನ್ಮಾತು. ಎಂದರೆ ಸ್ವತಂತ್ರ ಕರ್ತನೇ ಕರ್ತೃತ್ವ ಉಳ್ಳವನೆನಿಸುವನು. ಈ ವಿವಕ್ಷೆಯಿಂದ ಸ್ವತಂತ್ರನಾದ ಶ್ರೀಹರಿಯೇ ಕರ್ತನು. ಇದೇ ಅರ್ಥದಲ್ಲಿಯೇ ಶ್ರೀ ದಾಸಾರ್ಯರು ಮನುಜರಿಗೆ ಕರ್ತೃತ್ವವೆಲ್ಲಿ ಅಂತ ಕ್ವಶನ್ ಮಾಡಿದ್ದಾರೆ, ಎಲ್ಲಿ ಹುದು ಎಂದಿರುವರು. ಈ ದೃಷ್ಟಿಯಿಂದ ಭಗವದಿತರ ಸರ್ವವು ಅಸ್ವತಂತ್ರವಾದುದರಿಂದ ಯಾವುದಕ್ಕೂ ಕರ್ತೃತ್ವವಿಲ್ಲ. ಇದೇ ಮಾತನ್ನು ದೇಶವಿಠಲರು ಜೀವಕರ್ತೃತ್ವದ ಭ್ರಮೆಯ ಬಿಡಿಸು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಮಾತು. ಜೀವಕರ್ತೃತ್ವದ ಜಯೇಶ ಏನೋ ಭ್ರಮೆ ಅದು, ಕರ್ತೃತ್ವ ಉಂಟೆಂಬುದು ಭ್ರಮೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆ ಶಾಸ್ತ್ರದಲ್ಲಿ ಕರ್ತೃತ್ವ ಉಂಟಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದೇ ತಿಳ್ಕೊಳ್ಳಕ್ಕೆ ಇವಾಗ ಇದು ಕೆಲವು ಪುಟಗಳನ್ನು ನೋಡ್ಬೇಕನ್ಮಾತ್ ನಾವು. ಕರ್ತೃತ್ವವಿಲ್ಲ ಈ ದೃಷ್ಟಿಯಿಂದ ಭಗವದಿತರ ಸರ್ವವೂ ಅಸ್ವತಂತ್ರವಾದುದರಿಂದ ಯಾವುದಕ್ಕೂ ಕರ್ತೃತ್ವವಿಲ್ಲ. ವಿಹಾರೋಪದೇಶಾತ್ ಯಥಾಚ ತಕ್ಷೋಭಯಥ ಕರ್ತಾ ಶಾಸ್ತ್ರಾರ್ಥವತ್ವ ಇತ್ಯಾದಿ ಸೂತ್ರಗಳಲ್ಲಿ ಶ್ರೀ ಬಾದರಾಯಣರು ಜೀವನೋ ಕರ್ತನೆಂದು ನಿರ್ಣಯಿಸಿ ಹೇಳಿರುವರು. ಬಾದರಾಯಣ ದೇವರು ಸರ್ವಕರ್ತನಾದ ಶ್ರೀ ಹರಿಯು ಮಾಡಿದುದನ್ನೇ ಪರಾಧೀನನಾದ ಜೀವನೋ ಮಾಡುವನೆಂಬ ಇದು ಇಂಪಾರ್ಟೆಂಟ್. ಸರ್ವಕರ್ತನಾದ ಶ್ರೀ ಹರಿಯು ಮಾಡಿದುದನ್ನೇ ಪರಾಧೀನನಾದ ಜೀವನೋ ಮಾಡುವನೆಂಬ ಕಾರಣದಿಂದ ಜೀವನಲ್ಲಿ ಪರಾಧೀನ ಕರ್ತೃತ್ವವಿರುವುದೆಂದೇ ಜೀವನು ಕರ್ತನೆಂದು ಹೇಳಿರುವರು. ಸ್ವತಂತ್ರ ಕರ್ತನೆಂದಲ್ಲ, ಕರ್ತೃತ್ವ ಇಲ್ಲಾಂತ ಯಾರು ಹೇಳಬಲ್ಲರು. ಜೀವನಿಗೆ ಕರ್ತೃತ್ವ ಉಂಟು, ಆದ್ರೆ ಎಂಥ ಕರ್ತೃತ್ವ ಅದು? ಪರಾಧೀನ ಕರ್ತೃತ್ವ, ಭಗವಂತನಿಂದ ಪ್ರೇರೇಪಿಸಲ್ಪಟ್ಟು ಮಾಡ್ತಕ್ಕಂತಹ ಒಂದು ಕಾರ್ಯ ಅಂಥದಕ್ಕೆ ಅದಕ್ಕೆ ಹಾಗಾಗಿ ಜೀವನಿಂದ ಅದು ಹೊರಗೆ ಬೀಳ್ತಾ ಇದೆ. ಆ ಕರ್ತೃತ್ವ ಎಂಬುದು ಹೊರಗೆ ಬೀಳ್ತಾ ಇದೆ. ಹಾಗಾಗಿ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಯಾರು ಹೇಳಕ್ ಹೊರಟಿಲ್ಲ. ಸಾಧಾರಣ ಏನ್ಮಾಡ್ಬಿಡ್ತಾರೆ, ಈ ದಾಸರ ಹೇಗೆ ಮಾತಂತಾರಲ್ಲ, ದಾಸರಾಯರ ಮಾತುಗಳಲ್ಲಿ ಹೀಗೆ ಬರುತ್ತೆ, ಎಲ್ಲಿ ಹುಲ್ಲು ಮಂದಿರಕ್ಕೆ ಎಲ್ಲಿ ಸ್ವಾತಂತ್ರ್ಯ, ಎಲ್ಲಿ ಕರ್ತೃತ್ವ, ಜೀವಕರ್ತೃತ್ವದ ಭ್ರಮೆಯ ಬಿಡಿಸು ಅಂತ ಹೇಳಿ ದಾಸರಾಯರು ಕರ್ತೃತ್ವವನ್ನೇ ಒಪ್ಪೋದಿಲ್ಲ ಏನೋ ಅಂತ ಅಂದ್ಬಿಡ್ತಾರೆ. ಆದ್ರೆ ಜೀವನ್ ಪ್ರತಿ ದ ವೆರಿ ಡೆಫಿನೇಷನ್ ಆಫ್ ಜೀವ ದಾಸರಾಯರು ಅಗೇನ್ಸ್ಟ್ ಹೋದಂತ ಆಗ್ತದೆ. ಯಾವುದು ಜ್ಞಾನ ಇಚ್ಛಾ ಕ್ರಿಯಾಶಕ್ತಿ ಎಲ್ಲಿ ಉಂಟು ಅದೇ ಜೀವ ಅಂತ ಹೇಳಿದ ಡೆಫಿನೇಷನ್ಗೆ ದಾಸರಾಯರು ವ್ಯತಿರೇಕಿಸಿದಂತೆ ಕಾಣುತ್ತೆ. ಹಾಗಾಗಿ ದಾಸರಾಯರ ಅಭಿಪ್ರಾಯದಲ್ಲ ಏನಂತ ಹೇಳ್ತಾ ಇದಾರೆ ದಾಸರಾಯರು, ಸರ್ವಕರ್ತನಾದ ಶ್ರೀ ಹರಿಯು ಮಾಡುವುದನ್ನೇ ಪರಾಧೀನನಾದ ಜೀವನು ಮಾಡುವನೆಂಬ ಕಾರಣದಿಂದ ಜೀವನಲ್ಲಿ ಪರಾಧೀನ ಕರ್ತೃತ್ವ ವಿರುತ್ತದೆಂದೇ ಜೀವನು ಕರ್ತನೆಂದು ಹೇಳಿರುವರು. ಸ್ವತಂತ್ರ ಕರ್ತನೆಂದಲ್ಲ. ಈ ನಿರ್ಣಯವು ಶ್ರೀ ಹರಿಯೇ ಸರ್ವಕರ್ತನೆಂಬುದಕ್ಕೆ ವಿರುದ್ಧವಲ್ಲ. ಶ್ರೀಹರಿಗೆ ಸರ್ವಕರ್ತೃತ್ವ ಕರ್ತೃತ್ವಕ್ಕೆ ಲೋಪ ಬರಲಿಲ್ಲ, ಜೀವನ ಪರಾಧೀನ ಕರ್ತೃತ್ವಕ್ಕೂ ಲೋಪ ಬರಲಿಲ್ಲ. ಶ್ರುತಿಗೆ ಸಮ್ಮತವಾಗಿದೆ ಇದು. ಅಂದ್ರೆ ಜೀವನು ಕರ್ತ ಅಂತ ಹೇಳಿದಕ್ಕೆ ಜೀವ ಪರಾಧೀನ ಕರ್ತ, ಹೇಗಪ್ಪ ಜೀವನಕ್ಕೆ ಪರಾಧೀನ ಕರ್ತ, ದೇವರ ಒಳಗೆ ನಿಂತು ಮಾಡಿಸಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಜೀವನ ಪರಾಧೀನ ಕರ್ತ, ದೇವರ ಸ್ವತಂತ್ರ ಕರ್ತ. ಜೀವನ ದೇವನ ಸ್ವಾತಂತ್ರ್ಯಕ್ಕೂ ಅಪಲಾಪ ಬರಲಿಲ್ಲ, ಜೀವನ ಕರ್ತೃತ್ವ ಅಂತ ಏನು ಹೇಳಿ ಜೀವನ ಡೆಫಿನೇಷನ್ಗೂ ಏನೋ ಅಪಲಾಪ ಬರಲಿಲ್ಲ. ಸೊ ಇವಾಗ ಸರ್ವಕರ್ತನಾದ ಶ್ರೀ ಹರಿಯು ಮಾಡಿದುದನ್ನೇ ಪರಾಧೀನನಾದ ಜೀವನು ಮಾಡುವನೆಂಬ ಕಾರಣದಿಂದ ಜೀವನಲ್ಲಿ ಪರಾಧೀನ ಕರ್ತೃತ್ವ ವಿರುತ್ತದೆಂದೇ ಜೀವನು ಕರ್ತನೆಂದು ಹೇಳುವರು, ಸ್ವತಂತ್ರ ಕರ್ತನೆಂದಲ್ಲ. ಈ ನಿರ್ಣಯವು ಶ್ರೀ ಹರಿಯೇ ಸರ್ವಕರ್ತನೆಂಬುದಕ್ಕೆ ವಿರುದ್ಧವಲ್ಲ. ಶ್ರೀ ಹರಿಯ ಪ್ರೇರಾನುಸಾರವಾಗಿಯೇ ಜೀವನು ಸರ್ವವನ್ನು ಮಾಡುವುದರಿಂದ ಪರಾಧೀನ ಕರ್ತನು. ಶ್ರೀ ಹರಿಯ ಪ್ರೇರಾನುಸಾರವಾಗಿಯೇ ಜೀವನು ಸರ್ವವನ್ನು ಮಾಡುವುದರಿಂದ ಜೀವನು ಪರಾಧೀನ ಕರ್ತನು. ಯಜಮಾನನು ಹೇಳಿದಂತೆ ಕೆಲಸ ಮಾಡುವ ಬಡಿಗನಂತೆ ರಾಜನು ತನ್ನ ಅಧಿಕಾರವನ್ನು ತನ್ನ ಅಧೀನದಾದ ನಾನಾ ಅಮಾತ್ಯರಲ್ಲಿ ಹಂಚಿಕೊಟ್ಟು ಅವರಿಂದ ಕಾರ್ಯಗಳನ್ನು ಮಾಡಿಸುವಂತೆ ಎಂಬ ಮುಂತಾದ ಲೌಕಿಕ ಉದಾಹರಣೆಗಳು ಜೀವನು ಪರಮಾತ್ಮನ ಅಧೀನನೆಂದು ಎಂಬುದನ್ನು ತಿಳಿಸಲು ಮಾತ್ರ, ಸರ್ವ ಪ್ರಕಾರದ ಸಾಮ್ಯವನ್ನು ತಿಳಿಸಲಿಕ್ಕಲ್ಲ. ಇವಾಗ ಸಾಧಾರಣ ಎಕ್ಸಾಂಪಲ್ಸ್ ಕೊಡ್ತೀವಿ. ಒಂದು, ನಾವು ನಮ್ಮ ಕೆಲಸದವ್ರ ಹತ್ರ ಕೆಲಸ ಮಾಡಿಸ್ತಾ ಇರ್ತೀವಿ, ರಾಜನು ತನ್ನ ಅಮಾತ್ಯರಿಂದ ಕೆಲಸ ಮಾಡಿಸ್ತಾ ಇರ್ತಾನೆ, ಆ ರೀತಿನೇ ಭಗವಂತನು ಜೀವರಿಂದ ಕೆಲಸ ಮಾಡಿಸ್ತಾ ಇರ್ತಾನೆ ಅಂತ ಹೇಳಕ್ಕೆ ಬರೀ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ ಮಾತ್ರ. ಇದು ನಹಿ ದೃಷ್ಟಾಂತ ಸರ್ವಸಾಮ್ಯ. ಯಾಕಂದ್ರೆ ನಾವು ನಮ್ಮ ಅಮಾತ್ಯರಲ್ಲಿ ನಾವು ಒಳಗೆ ತೂರೋದಿಲ್ಲ, ಒಳಗೆ ಹೋಗೋದಿಲ್ಲ. ಆದ್ರೆ ಜೀವನು ದೇವರು ನಮ್ಮ ಒಳಗೆ ಹೋಗಿ ಕೆಲಸ ಮಾಡಿಸ್ತಾ ಇರ್ತಾನಲ್ಲ, ಅದಕ್ಕೆ ಅವರು ನಹಿ ದೃಷ್ಟಾಂತ ಸರ್ವಸಾಮ್ಯ ಅಂತೇಳಿ ಒಂದು ಒಂದು ಏನೋ ಇದು ಕೊಡ್ತಾ ಇದ್ದಾರೆ. ಶ್ರೀ ಹರಿಯ ಡಿಸ್ಕ್ಲೇಮರ್, ಸರ್ವ ಪ್ರಕಾರ ಸಾಮ್ಯವನ್ನು ತಿಳಿಸಲಿಕ್ಕಲ್ಲ. ಶ್ರೀ ಹರಿಯಾದರೂ ಜೀವಾಂತರ್ಯಾಮಿಯಾಗಿ ನಿಂತು ಎಲ್ಲವನ್ನೂ ತಾ ಮಾಡಿ ಮಾಡಿಸುವನು. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಜೀವನ ಸ್ವರೂಪ ಧರ್ಮಗಳು. ಜೀವಸ್ವರೂಪವು ಶ್ರೀಹರಿಯ ನಿತ್ಯಾಧೀನವಾದ್ದರಿಂದ ಜೀವನಿಂದಾಗುವ ಯಾವ ಕರ್ಮವೇ ಆಗಲಿ ಶ್ರೀಹರಿ ಕೃಪವೇ ಆಗಿರುವುದು. ಶ್ರೀಹರಿ ಮಾಡಿದರೆ ಮಾತ್ರ ಜೀವನು ಮಾಡುವನು, ಇಲ್ಲದಿದ್ದರೆ ಇಲ್ಲ. ಅಚೇತನ ವಸ್ತುಗಳೆಲ್ಲವೂ ಶ್ರೀಹರಿಯ ಅಧೀನಗಳೇ. ಅಚೇತನ ವಸ್ತುಗಳೆಲ್ಲ ಶ್ರೀಹರಿಯ ಅಧೀನಗಳೇ. ಅವುಗಳಿಂದಾಗುವ ವಿಶಿಷ್ಟ ಕಾರ್ಯಗಳು ಶ್ರೀ ಹರಿಕೃತವೇ. ಅವರಿಂದಾಗುವ ವಿಶಿಷ್ಟ ಕಾರ್ಯಗಳು ಶ್ರೀ ಹರಿಕೃತವೇ ಅಂದ್ರೆ ಅಚೇತನರಲ್ಲಿ. ಚೇತನಾಚೇತನಗಳೆಲ್ಲವೂ ಹೀಗೆ ಸ್ವರೂಪತಃ ಶ್ರೀ ಹರಿಯ ಅಧೀನವಾದರೂ ಸತ್ಯ ಸಂಕಲ್ಪನಾದ ಶ್ರೀ ಹರಿಯು ಅವುಗಳ ಅನಾದಿ ನಿತ್ಯ ಸ್ವಭಾವಗಳ ಸಂರಕ್ಷಿತನಾಗಿದ್ದಾನೆ. ಅಂತೆಯೇ ನೀವು ಕೇಳಿದ್ರಲ್ಲ ಕ್ವಶನ್, ಚೇಂಜ್ ಮಾಡಬಹುದ ಸ್ವಭಾವಗಳನ್ನು ಅಂತೇಳಿ, ಮಾಡೋದಿಲ್ಲ ಆತ, ಯಾಕಂದ್ರೆ ಅವನು ನಿತ್ಯತ್ವವನ್ನು ಸಂರಕ್ಷಣೆ ಮಾಡ್ತಾ ಇದೆ ನನ್ನ ಮಾತು. ಅಂತೆಯೇ ಶಕ್ತನಾದರೂ ಅವುಗಳ ಸ್ವಭಾವಗಳನ್ನು ಬದಲಿಸುವುದಿಲ್ಲ, ಜಡವಸ್ತುಗಳಿಗೆ ಜ್ಞಾನ ಇಚ್ಛಾ ಪ್ರಯತ್ನಗಳನ್ನುಂಟು ಮಾಡುವುದಿಲ್ಲ, ಅವೆಲ್ಲವುಗಳ ನಿತ್ಯತ್ವವನ್ನು ರಕ್ಷಿಸುತ್ತಾನೆ. ಅನಂತ ಅಂದ್ರೆ ಪ್ರಯತ್ನ ಕೂಡ ಕೊಡೋದಿಲ್ಲ ಭಗವಂತ. ಅನಂತ ಅಸಂಖ್ಯ ಅಗಣಿತ ಜೀವರಿದ್ದಾರೆ, ಸ್ವರೂಪದಿಂದ ಭಿನ್ನ ಭಿನ್ನ ಯೋಗ್ಯತೆಯುಳ್ಳವರಾಗಿದ್ದಾರೆ. ಅಸಂಖ್ಯ ಅಗಣಿತ ಜೀವರಿದ್ದಾರೆ, ಸ್ವರೂಪದಿಂದ ಭಿನ್ನ ಭಿನ್ನ ಯೋಗ್ಯತೆಯುಳ್ಳವರಾಗಿದ್ದಾರೆ. ನಾನಾ ಪ್ರಕಾರದ ಭಿನ್ನ ಕರ್ಮಗಳನ್ನು ಇವರಿಂದ ಮಾಡಿಸಿದರೂ, ನಾನಾ ಪ್ರಕಾರದ ಭಿನ್ನ ಕರ್ಮಗಳನ್ನು ಅಂದ್ರೆ ಕೆಟ್ಟು ಹೊಲಸು ಏನೇನು ಮಾಡಿಸ್ತಾನಲ್ಲ ಇವರಿಂದ ಮಾಡಿಸಿದರೂ, ಶ್ರೀಹರಿಗೆ ವೈಷಮ್ಯ ದೋಷವಿಲ್ಲ. ಅವರವರ ಯೋಗ್ಯತೆ ಮತ್ತು ಅನಾದಿ ಕರ್ಮಗಳನ್ನನುಸರಿಸಿ ಮಾಡಿಸುವುದರಿಂದ ಪೂರ್ಣ ಜಡದಂತೆ ಅಸ್ವತಂತ್ರನಾದ ಜೀವನಿಂದ ಎಲ್ಲವನ್ನೂ ಶ್ರೀಹರಿಯೇ ಮಾಡಿಸುವುದರಿಂದ ಹೀಗೆ ಮಾಡು ಬಿಡು ಎಂಬ ರೂಪದ ವಿಧಿನಿಷೇಧಗಳು ಫಲಗಳಿಗೂ ಜೀವನು ಹೇಗೆ ಪಾತ್ರನಾಗುವನೆಂಬುದನ್ನು ತಿಳಿಯಬೇಕಾದ ಅವಶ್ಯಕ. ಓಕೆ, ಸ್ವರೂಪ ಮತ್ತೆ ಗೊತ್ತೇನೆ, ಅದನ್ನ ಸ್ವರೂಪದಿಂದ ಭಿನ್ನ ಭಿನ್ನ ಯೋಗ್ಯತೆಯುಳ್ಳವರಾಗಿದ್ದಾರೆ. ನಾನಾ ಪ್ರಕಾರದ ಭಿನ್ನ ಕರ್ಮಗಳನ್ನು ಇವರಿಂದ ಮಾಡಿಸಿದರು, ಶ್ರೀಹರಿಗೆ ವೈಷಮ್ಯ ದೋಷವಿಲ್ಲ. ಅವರವರ ಯೋಗ್ಯತೆ ಮತ್ತು ಅನಾದಿ ಕರ್ಮಗಳನ್ನು ಅನುಸರಿಸಿ ಮಾಡುವುದರಿಂದ ಪೂರ್ಣ ಅಸ್ವತಂತ್ರನಾದ ಅಂದ್ರೆ ಜಡದಂತೆ ಅಸ್ವತಂತ್ರನಾದ ಜೀವನಿಂದ ಎಲ್ಲವನ್ನು ಶ್ರೀಹರಿಯೇ ಮಾಡಿಸುವುದರಿಂದ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ.
ಜಡ ಅನ್ನೋ ಪದ ಉಪಯೋಗಿಸಿದಾರಲ್ವಾ,
ಜಡದಂತೆ, ಜಡ ಅಲ್ಲ ಜಡದಂತೆ, ಜಡವತ್ ಶಾಸ್ತ್ರದಲ್ಲಿ ಜಡವತ್ ಅಂತ ಹೇಳ್ತಾರೆ.
ಅದೇನೆ ಅದೇ ತಾನೇ ನಮ್ದು ಫೈನಲ್.
ನೋಡಲ್ಲಪ್ಪ, ಪೂರ್ಣ ಅಸ್ವತಂತ್ರನಾದ ಜೀವನಿಂದ ಎಲ್ಲವನ್ನು ಶ್ರೀ ಹರಿಯೇ ಮಾಡಿಸುವುದರಿಂದ ಹೀಗೆ ಮಾಡು ಹೀಗೆ ಬಿಡು ಇದು ಬಿಡು ಎಂಬ ರೂಪದ ವಿಧಿನಿಷೇಧಗಳಿಗೂ ಫಲಗಳಿಗೂ ಜೀವನು ಹೇಗೆ ಪಾತ್ರನಾಗುವನೆಂಬುದನ್ನು ತಿಳಿಯಬೇಕಾದದ್ದು ಅವಶ್ಯಕ. ಕರೆಕ್ಟ್ ಅಲ್ಲ, ಯಾಕಂದ್ರೆ ಎಲ್ಲಾ ಭಗವಂತನೇ ಒಳಗಿನಿಂದ ತಾನು ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಮೇಲೆ ಜೀವನಿಗೆ ಏನದು ಅಸಲು? ಅವನು ಜಡವತ್ ಅಂತ ಹೇಳ್ಬಿಡ್ತಾ ಇದ್ರಿ ನೀವು. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಪರಾಧೀನ ಕರ್ತೃತ್ವ ಅಂತ ಹೇಳ್ತಾ ಇದ್ರೆ ಶಾಸ್ತ್ರ ವಾಕ್ಯಗಳ ಒಂದು ಕೋಟ್ ಮಾಡ್ತಾ ಅಂದ್ಮೇಲೆ ಮತ್ತೆ ಜೀವನಿಗೆ ಮತ್ತೆ ಈ ವಿಧಿ ನಿಷೇಧಗಳು ಪಟ್ಟಿ ಕೊಟ್ಟಿದ್ದೀರಲ್ಲ, ಇದು ಮಾಡ್ಬೇಕು ಇದು ಬಿಡ್ಬೇಕು ಅಂತೆಲ್ಲ ಪಟ್ಟಿ ಕೊಟ್ಟಿದ್ದೀರಿ. ಆಮೇಲೆ ಮಾಡ್ಬೇಕು ಇದು ಫಲ ಅದು ಫಲ ಅಂತೇಳಿ ನೀನ್ ಅನುಭವಿಸು ಅಂತ ಹೇಳಿ, ನೀನ್ ಬಿಡಿದಾದ ಕಾರಣ ಇದು ಅನುಭವಿಸು ಅಂತ ಹೇಳ್ತಾ ಇದ್ರಿ. ಮತ್ ಯಾಕೆ ಜೀವನಿಗೆ ಇದೆಲ್ಲ ಅಂತ ಅದು ತಿಳ್ಕೋಬೇಕು, ಯಾಕಂದ್ರೆ ಎಲ್ಲರಿಗೂ ಅದೇ ಕಾಣ್ತಾ ಇದೆ ಸಮಸ್ಯೆ. ಶ್ರೀ ಹರಿಯು ಪ್ರೇರಿಸಿದಂತೆ ವಿಧಿಸಿದಂತೆ ಜೀವನು ಮಾಡುವನೆಂಬುದರ ಭಾವವನ್ನು ಸ್ಪಷ್ಟವಾಗಿ ಗ್ರಹಿಸಬೇಕು. ವಿಧಿ ಶೋಧನೆ ಪ್ರೇರಣೆ, ವಿಧಿ ಶೋಧನೆ ಪ್ರೇರಣೆ ಎಂಬುವು ಪರ್ಯಾಯ ಪದಗಳು. ವಿಧಿ ಶೋಧನೆ ಪ್ರೇರಣೆ, ಶೋಧನೆ ಮಾಡುವುದು, ಪ್ರೇರಣೆ ಮಾಡುವುದು, ವಿಧಿಸುವುದು ಎಂಬುದು ಪರ್ಯಾಯ ಪದಗಳು, ಏಕಾರ್ಥ ಬೋಧಕವು. ಕರ್ಮಚೋದನೆಗೆ ನಿಮಿತ್ತಗಳು ಮೂರು. ಈಶ್ವರನ ನಿತ್ಯ ಸಂಬಂಧವುಳ್ಳ ಜೀವನು ಪರಿಜ್ಞಾತ ಎನಿಸುವನು. ಈಶ್ವರನ ನಿತ್ಯ ಸಂಬಂಧವುಳ್ಳ ಜೀವನು ಪರಿಜ್ಞಾತ ಎನಿಸುವನು. ಶ್ರುತಿ ಸ್ಮೃತಿ ರೂಪ ವಾಕ್ಯಗಳಿಂದಾಗುವ ಅರಿವು ಜ್ಞಾನವು. ತನ್ನ ಕರ್ತವ್ಯಗಳನ್ನು ಮಾಡಿ ಫಲವನ್ನು ಹೊಂದಬೇಕೆಂಬ ಇಚ್ಛೆ ಮತ್ತು ಪ್ರಯತ್ನ ಸಹ ಜ್ಞೇಯವೆನಿಸುವುದು. ಸೊ ಜ್ಞಾನ ಜ್ಞೇಯ ಪರಿಜ್ಞಾತ, ಪರಿಜ್ಞಾತ ಯಾರೋ ಜೀವ, ಪರಿಜ್ಞಾತ ಈಶ್ವರ ನಿತ್ಯ ಸಂಬಂಧವುಳ್ಳ ಬಿಂಬ ಆಗಲೋದಿಲ್ಲ ಅನ್ಮಾತು ಜೀವನಿಂದ, ಯಾವಾಗಲೂ ಅನಾದಿ ಅನಂತ ಕಾಲದಿಂದ ಜೀವನಿಂದ ಅವನು ಜೀವನಿಗೆ ಅವನು ಏನೋ ಅಂದ್ಕೊಂಡಿದ್ದಾನೆ ಅನ್ಮಾತು ಬಿಂಬ. ಸೊ ಬಿಂಬ ಬಿಟ್ಬಿಟ್ರೆ ಜೀವನ ಜೀವತ್ವ ಇರೋದೇ ಬಿಂಬನಿಂದ. ಸೊ ಜೀವನ ಬಿಟ್ಟು ಹೋಗೋದಿಲ್ಲ ಅನ್ಮಾತು. ವಿಧಿ ಕರ್ಮಚೋದನೆಗೆ ನಿಮಿತ್ತ ಮೂರು. ಓಕೆ, ಈಶ್ವರ ನಿತ್ಯ ಸಂಬಂಧವುಳ್ಳ ಜೀವನು ಪರಿಜ್ಞಾತ ಎನಿಸುವನು. ಶ್ರುತಿ ಸ್ಮೃತಿ ರೂಪ ವಾಕ್ಯಗಳಿಂದ ಆಗುವ ಅರಿವು, ಏನು ಅರಿವಾಗುತ್ತಲ್ಲ ಆ ಜೀವನಿಗೆ, ಅರಿವಾಗುತ್ತಲ್ಲ ಅದು ಜ್ಞಾನ ಎನಿಸಿಕೊಳ್ತದೆ ಅನ್ಮಾತು. ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಿ ಫಲವನ್ನು ಹೊಂದಬೇಕೆಂಬ ಇಚ್ಛೆ ಮತ್ತು ಪ್ರಯತ್ನ. ಜ್ಞಾನ ಆಯಿತು, ಜ್ಞಾನ ಎದರಿಂದ ಆಯಿತು, ಶ್ರುತಿ ಸ್ಮೃತಿಗಳಿಂದ ಆಯಿತು. ಯಾರಿಗಾಯ್ತು? ಪರಿಜ್ಞಾತನಿಗಾದ್ರು. ಪರಿಜ್ಞಾತನಿಗೆ ಶ್ರುತಿ ಸ್ಮೃತಿಗಳಿಂದ ಆದ ಜ್ಞಾನವನ್ನು ಅವನು ಪ್ರಯತ್ನ ಮತ್ತು ಇಚ್ಛೆ ಪ್ರಯತ್ನಗಳಿಂದ ಅದು ಸಾಧಿಸ್ಕೋಬೇಕಲ್ಲ, ಅದನ್ನೇನಂತಾರೆ ಜ್ಞೇಯ ಅಂತ ಅಂತಾರೆ ಅನ್ಮಾತು. ಅದೇ ವಾಕ್ಯವನ್ನು ಏನು ಗೀತದಲ್ಲಿ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಅಂತೇಳಿ ಕೃಷ್ಣ ಉಪದೇಶ ಮಾಡಿದ ನನ್ನ ಮಾತು. ಜ್ಞಾನಂ, ಜ್ಞಾನವನ್ನು ಹೊಂತಕ್ಕಂತ ಜೀವ ಎದರಿಂದ ಹೊಂತಾ ಇದ್ದಾನೆ ಜ್ಞಾನ, ಸ್ತುತಿ ಸ್ಮೃತಿಗಳಿಂದ. ಜ್ಞೇಯಂ ಪರಿಜ್ಞಾತ, ಜೀವ ಪರಿಜ್ಞೇಯ, ಈ ಜ್ಞಾನವನ್ನು ಹೊಂದಿ ಅದರ ತಕ್ಕಂತ ಇಚ್ಛಾ ಮಾಡಿ ಆಮೇಲೆ ಅದರಿಂದ ಪ್ರವರ್ತನೆ ಮಾಡ್ತಾ ಇದೆ ನನ್ನ ಮಾತು. ಈ ಮೂರು ಕಾರಣಗಳು ಒಂದು ಕಾರ್ಯ ಆಗಲಿಕ್ಕೆ ಅಂತೇಳಿ ಭಗವಂತ ಗೀತದಲ್ಲಿ ಹೇಳಿದ ನನ್ನ ಮಾತು. ಎಂಬಲ್ಲಿ ಕರ್ಮ ಚೋದನೆ ಪ್ರೇರಣೆ ಎಲ್ಲಿ ಇವು ಮೂರು ನಿಮಿತ್ತಗಳೆಂದು ಹೇಳಲಾಗಿದೆ. ಕರ್ಮ ಚೋದನೆಯು ತ್ರಿವಿಧವೆಂದರೆ ಅದಕ್ಕೆ ನಿಮಿತ್ತಗಳು ಮೂರು ವಿಧವೆಂದರ್ಥ. ಸದಾ ಜೀವನೊಂದಿಗಿರುವ ಬಿಂಬನಾದ ಶ್ರೀಹರಿಯು ಜೀವನಿಗೆ ಅವನ ಯೋಗ್ಯತಾನುಸಾರವಾಗಿ ತನ್ನ ಆಜ್ಞಾರೂಪಗಳಾದ ಶ್ರುತಿ ಸ್ಮೃತಿಗಳಿಂದ ಅವನ ಕರ್ತವ್ಯ ಜ್ಞಾನವನ್ನು ಹುಟ್ಟಿಸಿ ಇಂಪಾರ್ಟೆಂಟ್. ಸದಾ ಜೀವನೊಂದಿಗಿರುವ ಬಿಂಬನಾದ ಶ್ರೀಹರಿಯು ಜೀವನಿಗೆ ಅವನ ಯೋಗ್ಯತಾನುಸಾರವಾಗಿ ತನ್ನ ಆಜ್ಞಾರೂಪಗಳಾದ ಶ್ರುತಿ ಸ್ಮೃತಿಗಳಿಂದ ಅವನ ಕರ್ತವ್ಯ ಜ್ಞಾನವನ್ನು ಹುಟ್ಟಿಸಿ ಅವನ ಇಚ್ಛಾ ಪ್ರಯತ್ನಗಳನ್ನು ಪ್ರವೃತ್ತಿಗೊಳಿಸುವನು. ಇವೆಲ್ಲವೂ ಶ್ರೀ ಹರಿಕರ್ತೃಕವಾದವುಗಳೇ. ಹೀಗಿದ್ದರೂ ಜೀವನ ತನ್ನ ಯೋಗ್ಯತೆಯಂತೆ ಶ್ರೀ ಹರಿ ಮಾಡಿದ್ದನ್ನೇ ಮಾಡುವ ಪರಾಧೀನ ಕರ್ತನಾದ್ದರಿಂದಲೂ, ಶ್ರೀ ಹರಿಯು ಸ್ವತಂತ್ರನೂ ಪೂರ್ಣಕಾಮನೂ ನಿರಪೇಕ್ಷನೂ ಆದ್ದರಿಂದ ಸಹ ಜೀವನು ಮಾತ್ರ ಕರ್ಮಫಲ ಭಾಗಿಯಾಗುವನು. ಯಾಕೆ ಜೀವ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ? ದೇವರೆಲ್ಲ ಮಾಡಿಸೋದು, ಆದ್ರೆ ಜೀವ ದೇವರೇನ್ ಮಾಡಿಸ್ತಾ ಇದ್ದಾನೆ? ಈ ಜೀವ ಈ ಪರಿಜ್ಞಾತನಾದ ಜೀವನ ಕೈಯಿಂದ ಯಾವನಿಗೆ ತನ್ನ ಬಿಂಬದಿಂದ ಸದಾ ಅನಂತ ಕಾಲದಿಂದ ಸಂಬಂಧ ಉಂಟು ಅಂತ ಪರಿಜ್ಞಾತನಾದ ಜೀವನಿಂದ ಅವನಿಗೆ ಜ್ಞಾನ ಹುಟ್ಟಿಸ್ಬಿಟ್ಟು ಸ್ಮೃತಿ ಸ್ಮೃತಿಗಳಿಂದ ಪರಿಜ್ಞಾತ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ನನ್ನ ಮಾತು. ಆ ಮಾಡಿಸೋ ಕಾಲಕ್ಕೆ ಏನ್ ಮಾಡ್ತಾ ಇದ್ದಾನೆ ಅವನ ಕೆಲಸ? ಯಾರ ಕಡೆಯಿಂದ ಮಾಡಿಸ್ತಾ ಇದ್ದಾನೆ? ಜೀವನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಜೀವನ ಯಾವ್ದ್ರ ಬೇಸಸ್ ಮೇಲೆ ಮಾಡಿಸ್ತಾ ಇದ್ದಾನೆ? ಜೀವನ ಅನಾದಿ ಕರ್ಮದ ಬೇಸಸ್, ಆಮೇಲೆ ಲಿಂಗ ಶರೀರದ ಉಪಾಧಿ ಕಾರಣಗಳಿಂದ ಮಾಡಿಸ್ತಾ ಇದ್ದಾನೆ. ಆದ ಕಾರಣ ಜೀವನಿಂದ ಮಾಡಿಸತಕ್ಕಂತ ಕರ್ಮಕ್ಕೆ ಕಾರಣನಾದ ಜೀವನೇ ಅದಕ್ಕೆ ಫಲಕ್ಕೂ ಕಾರಣ, ಏನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ನನ್ನ ಮಾತು. ಪ್ರತಿಬಿಂಬಕ್ರಿಯಾ ಅನುಸ್ಯೂತತ ಯದಾ ಸ್ನಾತಿ ತದಾ ಸ್ನಾತಿ ಯದಾ ವಕ್ತಿ ತದೈವ ಸಹ ಕಿಮತ್ರ ಭವನೋಕ್ತೇನ ನಾ ಅಕೃತಂ ಕ್ರಿಯತೆ ಜನೈಹಿ. ಶಾಂಡಿಲ್ ತತ್ವ. ಬಿಂಬನು ಉಂಡರೆ ಪ್ರತಿಬಿಂಬನು ಉಣ್ಣುವನು, ಮಾತನಾಡುವನು ಹೆಚ್ಚೇನು, ಬಿಂಬ ಮಾಡದ ಏನೆನ್ನೋ ಪ್ರತಿಬಿಂಬನು ಮಾಡನು ಎಂಬುದು ಜೀವನ ಅಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಶಾಂಡಿಲ್ ತತ್ವದಲ್ಲಿ ಇದು ಹೇಳ್ತಾ ಇದ್ದಾರೆ ನನ್ನ ಮಾತು. ಮತ್ತೆ ಓದ್ತೀನಿ ಆ ಶ್ಲೋಕವನ್ನು. ಪ್ರತಿಬಿಂಬಕ್ರಿಯಾಯಾಹ ಬಿಂಬಕ್ರಿಯಾ ಅನುಸ್ಯೂತತ. ಅನುಸ್ಯೂತತ ಅಂದ್ರೆ ಅದರ ಅನುಗುಣವಾಗಿಯೇ ಹೋಗ್ಬೇಕು. ಯು ಕೆನಾಟ್ ಡಿವಿಯೇಟ್ ಫ್ರಮ್ ಇಟ್. ಅನುಸ್ಯೂತತ ಓಕೆ. ಯದಾ ಸ್ನಾತಿ ತದಾ ಸ್ನಾತಿ ಯದಾ ವಕ್ತಿ ತದೈವ ಸಹ ಕಿಮತ್ರ ಬಹುನೋಕ್ತೇನ ನಾ ಅಕೃತಂ ಕ್ರಿಯತೆ ಜನೈಹಿ. ಬಿಂಬನು ಉಂಡರೆ ಪ್ರತಿಬಿಂಬನು ಉಣ್ಣುವನು, ಮಾತನಾಡುವನು ಹೆಚ್ಚೇನು, ಬಿಂಬ ಮಾಡದ ಏನನ್ನೂ ಪ್ರತಿಬಿಂಬನು ಮಾಡನು ಎಂಬುದು ಜೀವನ ಅಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಬಿಂಬಕ್ರಿಯಾ ಅನುಸ್ಯೂತತ ಎಂದರೆ ಬಿಂಬನ ಕ್ರಿಯೆಯನ್ನು ಅನುಸರಿಸುವಿಕೆ. ಬಿಂಬಕ್ರಿಯಾ ಪ್ರವೇಶವುಳ್ಳದ್ದು, ಒಳಸೂಸಿರುವುದೆಂಬರ್ಥ. ಅಂದ್ರೆ ಒಳಗೆ ತೂರ್ಬಿಟ್ಟಿದ್ದಾನೆ ಮಾತು, ಒಳಗೆ ಹೊಕ್ಕಿಬಿಟ್ಟಿದ್ದಾನೆ ಮಾತು. ಹಾಗೆ ಬಾಹ್ಯರಿಂದೊಳಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ ರೂಪಗಳಿಂದ ಪಟುತಂತುಗಳ ಓಡಿದ್ದು ಹೇಗೆ ಬಂದು ಅರಿವೆಯಲ್ಲಿ ಒಂದು ಬಟ್ಟೆಯಲ್ಲಿ ಭಗವಂತ ಉದ್ದ ಅಂದ್ರೆ ಒಂದು ಬಟ್ಟೆಯಲ್ಲಿ ಒಂದು ಏನು ದಾರ ಹೇಗೆ ಉದ್ದ ಅಗಲ ನಾವು ನಿಲ್ತೀವೋ ಆ ರೀತಿ ಭಗವಂತ ಈ ಎಲ್ಲಾ ಜಗತ್ತಿನಲ್ಲಿ ಹಾಗೂ ಜೀವ ಸ್ವರೂಪದಲ್ಲಿ, ಜೀವನ ಲಿಂಗ ದೇಹದಲ್ಲಿ, ಜೀವನ ಅನಿರುದ್ಧ ದೇಹದಲ್ಲಿ, ಜೀವನ ಸ್ಥೂಲ ದೇಹದಲ್ಲಿ ಭಗವಂತ ಹಾಗೆ ಒಳ ತೂರ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಾತು. ಅನುಸ್ಯೂತತ ಮಯೈವ ದತ್ತಂ ಸ್ವಾತಂತ್ರ್ಯಂ ಕೇವಲೇಶ್ವಪಿ ಕರ್ಮಸು. ಮಯೈವ ದತ್ತಂ ಸ್ವಾತಂತ್ರ್ಯಂ ಕೇವಲೇಶ್ವಪಿ ಕರ್ಮಸು ತಾವನ್ಮಾತ್ರೇಣ ಸಮ್ಮುಗ್ಧಾಃ ಸ್ವಾತಂತ್ರ್ಯಂ ಮನ್ಯತೆ ನಿಜಂ. ಸ್ವಾತಂತ್ರ್ಯ ಅಪಹೃತೆ ಪಶ್ಚಾತ್ ಜಾನಂತೆ ಪರತಂತ್ರತ. ಭಗವಂತ ಹೇಳ್ತಾ ಇದ್ದಾನೆ ನನ್ನ ಮಾತು. ಶಾಂಡಿಲ್ಯ ತತ್ವ ಏನಂತೇಳಿ, ಮಯೈವ ದತ್ತಂ ಸ್ವಾತಂತ್ರ್ಯಂ, ನಾನು ಕೊಟ್ಟಿರತಕ್ಕಂತ ಸ್ವಾತಂತ್ರ್ಯ ಅಂದ್ರೆ ಭಗವಂತ ಕೊಟ್ಟ ಅಂತ ಆಯ್ತು, ಏನ್ ಮುಂದೆ ನೋಡೋಣ ಕೊಟ್ಟ ಅಂಬೋದು. ಮಯೈವ ದತ್ತಂ ಸ್ವಾತಂತ್ರ್ಯಂ ಕೇವಲೇಶ್ವಪಿ ಕರ್ಮಸು ತಾವನ್ಮಾತ್ರೇಣ ಸಮ್ಮುಗ್ಧಾ, ಅದರಿಂದ ಮೋಹಪಟ್ಟು ಮೋಹಕ್ಕೊಳಗಾಗಿ ಸ್ವಾತಂತ್ರ್ಯಂ ಮನ್ಯತೆ ನಿಜಂ. ಆ ಜೀವ ಏನ್ ಅನ್ಕೊಳ್ತಾನೆ, ನಂದೇ ಸ್ವಾತಂತ್ರ್ಯವನ್ನ ನಾನು ಹೋಗ್ಲಿ ಪಾಪ ಅಂತ ಕೊಟ್ಟಿದ್ದೀನಿ, ಇವನು ಕೆಲಸ ಮಾಡಂತೇಳಿ ಅಂತ ಸ್ವಾತಂತ್ರ್ಯವನ್ನು ಕೊಟ್ಟದ್ದನ್ನು ನನ್ನ ಸ್ವಾತಂತ್ರ್ಯವನ್ನು ತನ್ನದೇ ಅನ್ಕೊಳ್ತಾ ಇದ್ದಾನೆ ಇವನು. ಸ್ವಾತಂತ್ರ್ಯ ಅಪಹೃತೆ ಅದನ್ನ ಹೇಳ್ಕೊಂಡ್ಬಿಟ್ಟನೆ ಅಂತಂದ್ರೆ ಪಶ್ಚಾತ್ ಜಾನಂತಿ ಪರತಂತ್ರತ ಅಂತ ಹೇಳ್ತಾ ಇದ್ದಾರೆ ನನ್ನ ಸಣ್ಣ. ಎಂದರೆ ಕೇವಲ ಕರ್ಮ ಮಾಡುವುದರಲ್ಲಿ ಫಲದಲ್ಲ, ನನ್ನಿಂದಲೇ ಸ್ವಾತಂತ್ರ್ಯವು ಕೊಡಲ್ಪಟ್ಟಿದೆ. ಇಷ್ಟು ಮಾತ್ರದಿಂದ ಮೋಹಿತರಾಗಿ ಜೀವರು ಸ್ವಾತಂತ್ರ್ಯವು ತಮ್ಮದೆಂದು ತಿಳಿಯುತ್ತಾರೆ. ನಾನು ಸ್ವಾತಂತ್ರ್ಯವನ್ನು ಹಿಂದೆ ಸೆಳೆದುಕೊಂಡಾಗ ತಮ್ಮ ಪಾರತಂತ್ರ್ಯವನ್ನು ತಿಳಿಯುತ್ತಾರೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಗೀತಾ ಎಂದರೆ, ಎಂದರೆ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವು, ಫಲ ವಿಷಯದಲ್ಲಿ ಅಲ್ಲ ಅಂತೇಳಿ ಬಂತಲ್ಲ ಇವಾಗ. ಮತ್ತೆ ಕರ್ಮಣ್ಯವಾಧಿಕಾರಸ್ಥೆ ಅದೇ ಕೂಡಿಸ್ಬೇಕಪ್ಪ ಅಂತಂದ್ರೆ, ಈ ಮುಂತಾದ ಶಾಸ್ತ್ರ ವಾಕ್ಯಗಳಿಂದಲೂ ರಾಜನು ಅಮಾತ್ಯರಲ್ಲಿ ಅಧಿಕಾರವನ್ನು ವಿಭಾಗಿಸಿಕೊಡುವಂತೆ ಎಂಬ ಮುಂತಾದ ದೃಷ್ಟಾಂತಗಳಿಂದಲೂ ಜೀವರಿಗೆ ಪರಮಾತ್ಮನ ಸ್ವಾತಂತ್ರ್ಯವನ್ನು ಕೊಟ್ಟಿರುವನೆಂಬ ಭ್ರಮೆಯುಂಟಾಗುತ್ತದೆ. ಅಲ್ಲದೆ ತನ್ನ ಸ್ವಾತಂತ್ರ್ಯವನ್ನು ರಮಾಬ್ರಹ್ಮಾದಿಗಳಲ್ಲಿ ವಿಭಾಗಿಸಿ ದಾನ ಮಾಡಿದನೆಂಬ ವಿಸ್ತಾರವಾದ ನಿರೂಪಣೆಗಳು ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಸ್ವಾತಂತ್ರ್ಯ ದಾನವೆಂಬುದರ ಸರಿಯಾದ ಅರ್ಥವನ್ನು ತಿಳಿಯಬೇಕಾದುದು ಅತ್ಯವಶ್ಯಕ. ಏನಾಗಿದೆ ಇವಾಗ, ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹಾಗೂ ವಿಷ್ಣು ರಹಸ್ಯಾದಿ ಗ್ರಂಥಗಳಲ್ಲಿ ಭಗವಂತ ಇಷ್ಟು ಸ್ವಾತಂತ್ರ್ಯ ತೆಗೆದ, ಇಷ್ಟು ಸ್ವಾತಂತ್ರ್ಯದಲ್ಲಿ ತನ್ನಲ್ಲಿ ಇಷ್ಟಿಟ್ಕೊಂಡ, ರಮಾದೇವಿಗೆ ಇಷ್ಟು ಕೊಟ್ಟ, ಆಮೇಲೆ ಈ ಕೆಲವು ಈ ಬ್ರಹ್ಮದೇವರಿಗೆ 52, ಈಗೆಲ್ಲ ಡಿಸ್ಟ್ರಿಬ್ಯೂಷನ್ ಬರುತ್ತಲ್ಲ, ಭಗವಂತ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ನಾನು ಸ್ವಾತಂತ್ರ್ಯೇನ ನಾನು ಕಾರ್ಯ ಮಾಡಬಹುದೇನೋ ಅಂತೇಳಿ ಒಂದು ಅಭಿಪ್ರಾಯ ಬರುತ್ತೆ. ಅದನ್ನೆಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯವೆಂಬುದು ಪರಮಾತ್ಮನಲ್ಲಿ ಮಾತ್ರ ನಿಷ್ಠವಾದ ಗುಣ, ಅದೆಲ್ಲ ಒಪ್ತಕ್ಕಂಥದ್ದಲ್ಲ. ಸ್ವಾತಂತ್ರ್ಯ ಎಂಬ ಒಂದು ಗುಣ ಅದು, ಒಂದು ಕ್ವಾಲಿಟಿ ಆಫ್ ಭಗವಂತ. ಸ್ವತಂತ್ರೋ ಭಗವಾನ್ ವಿಷ್ಣು, ಎರಡೇ ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಪರತಂತ್ರ ತತ್ವ. ಸ್ವತಂತ್ರೋ ಭಗವಾನ್ ವಿಷ್ಣು, ಎಷ್ಟೋ ಗುಣಗಳಲ್ಲಿ ಭಗವಂತನ ಎಷ್ಟೋ ರೂಪಗಳಲ್ಲಿ ಇದೊಂದು ಗುಣ. ಸ್ವಾತಂತ್ರ್ಯ ಎಂಬುದೊಂದು ಗುಣ. ಸ್ವಾತಂತ್ರ್ಯವೆಂಬುದು ಬಹಳ ಇಂಪಾರ್ಟೆಂಟ್ ಇದು. ಸ್ವಾತಂತ್ರ್ಯವೆಂಬುದು ಪರಮಾತ್ಮನಲ್ಲಿ ಮಾತ್ರ ನಿಷ್ಠವಾದ ಗುಣ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಯಾವ ಭೇದವೂ ಇಲ್ಲ. ಕರೆಕ್ಟ್, ಪರಮಾತ್ಮನಿಗೂ ಅವನ ಗುಣಗಳಿಗೂ, ಪರಮಾತ್ಮನ ಬೆರಳು, ಪರಮಾತ್ಮನ ಉಗುರು, ಪರಮಾತ್ಮನ ಕೂದಲು, ಕೈ ಮೇಲಿದ್ದ ಕೂದಲು, ಆಮೇಲೆ ವಕ್ಷಸ್ಥಳ ಮೇಲಿದ್ದ ಕೂದಲು, ತಲೆ ಮೇಲಿದ್ದ ಕೂದಲು, ಏನ್ ಡಿಫ್ರೆನ್ಸ್ ಇಲ್ಲ, ಎಲ್ಲ ಪರಮಾತ್ಮನೇ. ಆ ಕೂದಲಿಂದ ಕೂಡ ಅವನ ಪೂರ ಜಗತ್ ವ್ಯಾಪಾರ ಮಾಡಬಹುದು ಅನ್ನೋದು ಭಗವಂತ. ಹೌದಾ, ಗುಣಗಳೇ ಪರಮಾತ್ಮನಿಗೂ ಅವನ ಗುಣಗಳಿಗೂ ಯಾವ ಭೇದವೂ ಇಲ್ಲ. ಗುಣಗಳೇ ಅವನ ಸ್ವರೂಪವು. ಆದ್ದರಿಂದ ಸ್ವಾತಂತ್ರ್ಯವನ್ನು ಅನ್ಯರಿಗೆ ಕೊಡುವುದೆಂದರೆ ತಾನೇ ಅವರಲ್ಲಿ ಇರುವುದೆಂದರ್ಥ. ಯಾಕಂದ್ರೆ ಭಗವಂತ ತಾನು ತನ್ನ ಸ್ವಾತಂತ್ರ್ಯವನ್ನು ನೀವು ತಗೊಳ್ರಿ ಅಂತೇಳಿ ಕೊಡ್ಲಕ್ಕಾಗೋದಿಲ್ಲ, ಕೊಟ್ಟರೂ ನಾವು ಉಪಯೋಗ ಮಾಡ್ಕೊಳಕ್ಕಾಗೋದಿಲ್ಲ. ಸ್ವಾತಂತ್ರ್ಯ ಭಗವಂತನ ಗುಣ. ಓಕೆಪ್ಪ, ನನ್ನ ಗುಣ ನೀನು ತಗೋ ಇವತ್ತಿನಿಂದ, ಆ ಯೂನಿಟ್ಟಿಯು ಅಂತ ಭಗವಂತ ಕೊಡೋದಿಲ್ಲ. ಹೌದಾ, ಯಾಕಂದ್ರೆ ಸ್ವಾತಂತ್ರ್ಯ ಎಂಬುದು ಭಗವಂತನ ಗುಣ ಅಂತ ತಗೊಂಡ ಮೇಲೆ ನಾವು ಅವನ ಗುಣಗೂ ಅವನು, ಯಾಕಂದ್ರೆ ಭಗವಂತನ ತನ್ನ ಕೂದಲು ನನಗೆ ಕೊಟ್ಟನ, ನನ್ ಕೊಡ್ಲಿಲ್ಲ. ಭಗವಂತನ ಕೂದಲು ಚಿದಾನಂದಾತ್ಮಕವಾದದ್ದು, ನನ್ ಕೂದಲು ಯಾವ್ದೋ ಅಲ್ಲ. ಹೋಗ್ತಾ ತೆಗೆದ ಕಲ್ಲಿನ ತೆಗೆದು ಹಾಕಿದ್ರೆ ಅದು ಇಟ್ ಬಿಕಮ್ಸ್ ಇಮ್ಮೆಟೀರಿಯಲ್, ವೇಸ್ಟ್. ಅದು ಅಂದ್ರೆ ಭಗವಂತ ತನ್ನ ಕೂದಲು ನನಗೆ ಕೊಟ್ಟ ಅಂತಂದ್ರೆ ಡಸ್ ಇಟ್ ಮೇಕ್ ಎನಿ ಸೆನ್ಸ್? ಇಟ್ ಬಿಕಮ್ಸ್ ಮೋಸ್ಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಫ್ರಮ್ ಎ ಮೋಸ್ಟ್ ಸ್ಟೂಪಿಡ್ ಪರ್ಸನ್. ಹೌದಾ, ಹಾಗಾಗಿ ಭಗವಂತ ತನ್ನದಾದ ಯಾವುದು ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಕೊಟ್ಟು ನಾವು ಉಪಯೋಗ ಮಾಡ್ಕೊಳಕ್ ನಮಗ್ ಆಗೋದಿಲ್ಲ. ಅದೇ ಹೇಳ್ತಾ ಇದ್ರಲ್ಲಿ ಪರಮಾತ್ಮನ ಜ್ಞಾನ ಗುಣಗಳೇ ಅವನ ಸ್ವರೂಪವು. ಆದ್ದರಿಂದ ಸ್ವಾತಂತ್ರ್ಯವನ್ನು ಅನ್ಯರಿಗೆ ಕೊಡುವುದೆಂದರೆ ತಾನೇ ಅವರಲ್ಲಿ ಇರುವುದೆಂದರ್ಥ. ಭಗವಂತನೇ ಆ ಜೀವನದಲ್ಲಿ ಇದ್ದಾನಂತ ಅರ್ಥ. ಆ ರೂಪದಿಂದ ತಾನೇ ಆ ಜೀವನದಲ್ಲಿ ಆ ರೂಪ. ಗುಣ ಅಂದ್ರೆ ಬೇರೆ ಅಲ್ಲ, ರೂಪ ಅಂದ್ರೆ ಬೇರೆ ಅಲ್ಲ. ಯೂನಿಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಭಗವಂತನ ಗುಣ ಅಂದ್ರೆ ಬೇರೆ ಅಲ್ಲ, ಭಗವಂತನ ರೂಪ ಅಂದ್ರೆ ಬೇರೆ ಅಲ್ಲ, ಭಗವಂತನ ಕೂದಲು ಬೇರೆ ಅಲ್ಲ, ಭಗವಂತನ ಬೆರಳು ಬೇರೆ ಅಲ್ಲ, ಭಗವಂತನ ಉಗುರು ಬೇರೆ ಅಲ್ಲ, ಭಗವಂತನ ಉಗುರು ನಮ್ಮ ಹೊಟ್ಟೆಯ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ವ್ಯಾಪಾರ ಅಂತಂದ್ರೂ ಇಟ್ ಇಸ್ ಏನೋ ವ್ಯಾಲಿಡ್ ಸ್ಟೇಟ್ಮೆಂಟ್. ಯಾವುದಕ್ಕೂ ಭೇದ ಇಲ್ಲ ಭಗವಂತನಲ್ಲಿ. ಹೌದಾ, ಬಹಳ ಇಂಪಾರ್ಟೆಂಟ್ ಇದು, ಕರೆಕ್ಟ್ ಆಗಿ ತಿಳ್ಕೋಬೇಕು. ಗುಣಗಳೇ ಅವನ ಸ್ವರೂಪವು. ಆದ್ದರಿಂದ ಸ್ವಾತಂತ್ರ್ಯವನ್ನು ಅನ್ಯರಿಗೆ ಕೊಡುವುದೆಂದರೆ ತಾನೇ ಅವರಲ್ಲಿರುವುದೆಂದರ್ಥ. ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳಂತೆ ಸ್ವಾತಂತ್ರ್ಯ ಗುಣವು ಅಪರಿಮಿತವಾದುದು. ಹಾಗೆ ಜ್ಞಾನ ಆನಂದ ಅಂತೇಳಿ ಡಿಫ್ರೆಂಟ್ ಗುಣಗಳವಲ್ಲ ಭಗವಂತನಿಗೆ. ಜ್ಞಾನ ಆನಂದ ಇವೆಲ್ಲ ಗುಣಗಳಲ್ಲ ಭಗವಂತನಿಗೆ. ಸ್ವಾತಂತ್ರ್ಯ ಎಂಬುದು ಭಗವಂತನ ಒಂದು ಗುಣ. ಆಮೇಲೆ ಪೂರ್ಣವಾದ ಪೂರ್ಣ ಇದಂ ಪೂರ್ಣ ಪೂರ್ಣ ಮುದಚ್ಛತೆ ಅಂತೇಳಿ ಏನು ಈಶಾವಾಸ್ಯೋಪನಿಷತ್ನ ಮೂಲ ಮಂತ್ರ ಅದು. ಬನ್ನಂಜಾಚಾರ್ಯ ಪ್ರವಚನ ತುಂಬಾ ಅದ್ಭುತವಾಗಿ ಡಿಫೈನ್ ಮಾಡಿದ್ದಾರೆ. ಅದು ಏನ್ ಡೆಫಿನೇಷನ್ ಅಂದ್ರೆ ಜೀರೋ ಅಂತ ಒಂದು ಕಾಂಪೊನೆಂಟ್ ತಗೊಂಡ್ರೆ ಜೀರೋ ಪ್ಲಸ್ ಜೀರೋ, ಜೀರೋ ಮೈನಸ್ ಜೀರೋ, ಜೀರೋ ಇಂಟು ಜೀರೋ, ಜೀರೋ ಡಿವೈಡೆಡ್ ಬೈ ಜೀರೋ. ಅದಿಲ್ಲ ಆಕ್ಚುಲಿ ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ಇನ್ಫಿನಿಟಿ, ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಇನ್ಫಿನಿಟಿ ಇಂಟು ಇನ್ಫಿನಿಟಿ, ಇನ್ಫಿನಿಟಿ ಬೈ ಇನ್ಫಿನಿಟಿ, ಎವ್ರಿಥಿಂಗ್ ಇಸ್ ಇನ್ಫಿನೈಟ್. ಆ ತರಹ ಭಗವಂತನ ಮಾತು. ಭಗವಂತನ ನೂರು ಗುಣಗಳು ಇಸ್ ಈಕ್ವಲೆಂಟ್ ಟು ಭಗವಂತನ ಹತ್ತಾರು ಗುಣಗಳು, ಇಸ್ ಈಕ್ವಲೆಂಟ್ ಟು ಭಗವಂತನ ಸಹಸ್ರಾರು ಗುಣಗಳು, ಇಸ್ ಈಕ್ವಲೆಂಟ್ ಟು ಭಗವಂತನ ಅಪಾರ ಗುಣಗಳು, ಈಕ್ವಲ್ ಟು ಭಗವಂತನ ಒಂದು ಗುಣ. ಎವ್ರಿಥಿಂಗ್ ಇಸ್ ಸೇಮ್, ದೇರ್ ಇಸ್ ನೋ ಡಿಸ್ಟಿಂಕ್ಟ್, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಎನಿ ಆಫ್ ದೀಸ್. ಓಕೆ, ಈ ತತ್ವ ಇಂಪಾರ್ಟೆಂಟ್. ಅಪಾರವಾದ ಸ್ವಾತಂತ್ರ್ಯ ಗುಣದಲ್ಲಿ ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳಂತೆ ಸ್ವಾತಂತ್ರ್ಯ ಗುಣವೂ ಅಪರಿಮಿತವಾದುದು. ಇದು ಸುಮ್ಮನೆ ಹೀಗೆ ಮಾತಾಡೋದಿಲ್ಲ ಅವರು, ಇದಕ್ಕೆ ಶಾಸ್ತ್ರಾಧಾರ ಕೊಡ್ತಾರೆ. ಮುಂದೆ ಸ್ಲೋಗಳು ಹೋಗ್ತೀನಿ ಏನ್ ಮಾತು. ಇದು ಸುಮ್ಮನೆ ಹೀಗೆ ಬರ್ಕೊಂತ ಹೋಗಿದ್ದಾರೆ ಅಂತೇಳಿ ಏನು ಲಾಜಿಕಲ್. ಹಿ ವಾಸ್ ಅ ಲಾಯರ್, ಸೊ ಲಾಯರ್ ತರ ಏನೋ ಲಾಯರ್ ಏನೋ ಈ ಬೇಸಿಕಲಿ ಆರ್ಗಿನಿಯ ಕೇಸ್ ಅಂತ ತಗೊಳ್ಬೇಡ್ರಿ. ಮುಂಚೆ ಮುಂದೆ ಪ್ರಮಾಣಗಳು ಕೊಟ್ಟಿದ್ದಾರೆ. ಅಪಾರವಾದ ಸ್ವಾತಂತ್ರ್ಯ ಗುಣದಲ್ಲಿ ಒಂದಂಶವನ್ನು ತೆಗೆದು, ಅದು ಏನೋ ಬಿಸಿಲು ನಾನ್ನೂರು ತೆಗೆದಂತೆ ನನ್ನ ವಿಸ್ತೃತದಲ್ಲಿ ಹೇಳಿದ್ದಾರೆ. ನಾನ್ನೂರು ಅಂತಂದ್ರೆ ಕರೆಕ್ಟ್ ನಾನ್ನೂರು ತಕ್ಕೊಂಡಿಲ್ಲ ಭಗವಂತ. ಇಟ್ ಇಸ್ ಜಸ್ಟ್ ಎನ್ ಎಟಿಮೊಲಾಜಿಕಲ್, ಇಟ್ ಇಸ್ ಅ ನ್ಯೂಮರಿಕಲ್ ಫ್ಯಾಕ್ಟರ್ ಟು ಮೇಕ್ ಅನ್ ಅಂಡರ್ಸ್ಟ್ಯಾಂಡ್ ದ ತತ್ವ. ನಾನೊಂದು ಮೇಲ್ ಕೊಟ್ಟು ಕಲ್ತಿದ್ದೆ ಮೊನ್ನೆ. ಓಕೆ, ಏನಂದ್ರೆ ನಾನೂರು ತೆಗೆದುಕೊಂಡ ಭಗವಂತ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹಾಗೂ ವಿಷ್ಣುದಾಸ್ಯಾದಿ ಗ್ರಂಥಗಳಲ್ಲಿ ಭಗವಂತ ತನ್ನ ಅಪಾರವಾದ ಗುಣಗಳಿಂದ ನಾನೂರು ತೆಗೆದ. ಆ ನಾನೂರಲ್ಲಿ ಕೆಲವು ಭಾಗ ತನ್ನಲ್ಲಿಟ್ಕೊಂಡ, ಕೆಲವು ಭಾಗ ಲಕ್ಷ್ಮೀದೇವಿಯಲ್ಲಿಟ್ಟ ಅಂತ ನಂಬರಿಂಗ್ ಬರುತ್ತೆ ಅನ್ನ ಮಾತು. ಇಟ್ ಇಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಮಾತು. ಭಗವಂತ ನಾನೂರು ತೆಗಬೇಕಾಗಿಲ್ಲ ಅನ್ನ ಮಾತು. ಇಟ್ ಇಸ್ ಜಸ್ಟ್ ಎ ಕೌಂಟ್ ಟು ಮೇಕ್ ಅದ್ ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ತತ್ವ ಇಸ್ ಆಲ್ ಅಬೌಟ್ ಅನ್ನ ಮಾತು. ಅಪಾರವಾದ ಸ್ವಾತಂತ್ರ್ಯ ಗುಣದಲ್ಲಿ ಒಂದಂಶವನ್ನು ತೆಗೆದು ವಿಭಾಗಿಸಿ ಅದನ್ನು ಪುನಃ ಪುನಃ ನಾನಾ ಅಂಶಗಳನ್ನಾಗಿ ವಿಭಾಗಿಸಿದರು, ಆ ಎಲ್ಲ ಅಂಶಗಳು ಅಪರಿಮಿತಗಳೇ ಆಗಿರುವವು. ಅಂದ್ರೆ ತತ್ವವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಒಂದಂಶವನ್ನು, ಭಗವಂತನ ಅಪಾರವಾದ ಅಂಶಗಳಲ್ಲಿ ಒಂದಂಶವನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟೋ ವಿಧವಾಗಿ ವಿಭಾಗಿಸಿ ಮತ್ತೆ ಅದರಲ್ಲಿ ಒಂದಂಶವನ್ನು ತೆಗೆದು ಮತ್ತೆ ಅದನ್ನು ವಿಭಾಗಿಸಿದ್ರು, ಆ ಒಂದಂಶ ಏನು ಇರುತ್ತಲ್ಲ ಅದು ಕೂಡ ಪೂರ್ಣ ಮಹತ್ವ ಉಳ್ಳದ್ದೇ. ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅಂಶವು ಮೂಲ ರೂಪದಿಂದ ಅಭಿನ್ನವೇ ಮತ್ತು ಮೂಲ ರೂಪದಂತೆ ಪೂರ್ಣವೇ. ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿಯೊಂದು ಅಂಶವು ಮೂಲ ರೂಪದಿಂದ ಅಭಿನ್ನವೇ ಮತ್ತು ಮೂಲ ರೂಪದಂತೆ ಪೂರ್ಣವೇ. ಮೇಲಾಗಿ ಪರಮಾತ್ಮನು ಏಕಕಾಲದಲ್ಲಿ ಅಣುವಿಗಿಂತ ಅಣುವು, ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಲೋಕ ವಿರುದ್ಧಗಳಾದ ಎಲ್ಲ ಧರ್ಮಗಳು ಆತನಲ್ಲಿವೆ. ಲೋಕದಲ್ಲಿ ಎಲ್ಲ ವಿರುದ್ಧವಾದ ಧರ್ಮಗಳು ಆತನಲ್ಲಿವೆ. ಯಾಕಂದ್ರೆ ಲೋಕದಲ್ಲಿ ಏನ್ ನಡಿಬಾರ್ದು ಅಂತ ಅನ್ಕೊಳ್ತೀವೋ ಅದೆಲ್ಲ ನಡೆಸ್ತೋರಿಸ್ತಾನನ್ ಮಾತು. ಅಂತ ಅದ್ಭುತ ಮಹಿಮೆ ಒಂದು. ಮಹದ್ ರೂಪಗಳಲ್ಲಿರುವ ಎಲ್ಲಾ ಮಹಿಮೆಗಳು ಅನುರೂಪದಲ್ಲಿ ರೂಪಗಳಲ್ಲಿ ಸಹ ಇವೆ. ಯಾವ ರೂಪ, ಯಾವ ಗುಣಗಳು, ಯಾವ ಒಂದು ಶಕ್ತಿ ಮಹದ್ ರೂಪದಲ್ಲಿ ಇರುತ್ತೋ ಆ ಶಕ್ತಿ ಆ ಗುಣಗಳು ಒಂದು ಅನುರೂಪದಲ್ಲಿ ಇರುತ್ತೆ ಮಾತು ಭಗವಂತನಿಗೆ. ಎಲ್ಲ ಮಹಿಮೆಗಳು ಅನುರೂಪಗಳಲ್ಲಿ ಸಹ ಇವೆ. ಆತನ ಸರ್ವಾಂಶಗಳು ಕರಚರಣಾದಿ ಅವಯವಯುಕ್ತ ಸುಂದರ ಪವಿತ್ರ ರೂಪಗಳೇ ಆಗಿವೆ. ಹೀಗೆ ಶ್ರೀ ಹರಿಯು ಅಚಿಂತ್ಯ ಮಹಿಮೋಪೇತನಾದ್ದರಿಂದ ಸ್ವಾತಂತ್ರ್ಯ ದಾನವೆಂದರೆ ತನ್ನ ಸ್ವಾತಂತ್ರ್ಯದ ಅಂಶಗಳನ್ನು ಅನ್ಯರಲ್ಲಿ ಇರುವುದೆಂದರ್ಥ. ನಟು ಅನ್ಯಾದೀನ ಸತ್ತಾಕತ್ವ ರೂಪ ಸ್ವಾಭಿನ್ನ ಸ್ವಾತಂತ್ರ್ಯ ಅನ್ಯನಿಷ್ಠತ್ವ ಸಂಪಾದನಂ ಬಹುಮಾನ ವಿರೋಧಾತ್ ಅತ ಏವ ವ್ಯಕ್ತಿ ವಿವಕ್ಷೆಯ ಸ್ವಾತಂತ್ರ್ಯದಾನಾಪಹಾರ ಯೋರಕ್ತಿ ಆವಿರ್ಭೂತ ಸ್ವಾತಂತ್ರ್ಯ ಭಾಗ ಸಾಧ್ಯ ಕ್ರಿಯಾಕರಣ ಶಕ್ತ್ಯಭಿವ್ಯಕ್ತಿ ವ್ಯಕ್ತಿ ಭೂಯಾ ದ್ವಿತೀಶ್ವರ ಸಂಕಲ್ಪ ಏವ ಸ್ವಾತಂತ್ರ್ಯದಾನಂ ಅಂತೇಳಿ ಜೀವಕರ್ತೃತ್ವ ವಿಚಾರದಲ್ಲಿ ಶ್ರೀ ಗೌಡಗೆರೆ ವೆಂಕಟರಮಣಾಚಾರ್ಯರು ಬರೆದದ್ದು. ಎಂದ್ರೆ ಏನಂತ ಅದರ ಅರ್ಥ ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪಭೂತ ಸ್ವಾತಂತ್ರ್ಯವನ್ನು ಅನ್ಯರ ಅಧೀನಗೊಳಿಸುವೆಂಬರ್ಥದಲ್ಲಿ ಇನ್ನೊಬ್ಬರಲ್ಲಿ ಇರುವುದಲ್ಲ ತನ್ನ ಕಾರ್ಯಗಳಿಂದ ಅನ್ಯರ ಕ್ರಿಯಾಶಕ್ತಿಗಳನ್ನು ವ್ಯಕ್ತಿಗೊಳಿಸುವುದು ಮತ್ತು ವ್ಯಕ್ತಿಗೊಳಿಸುವುದೆಂಬುದೇ ಸ್ವಾತಂತ್ರ್ಯ ದಾನ ಮತ್ತು ಅಪಹಾರಗಳು. ತನ್ನಿಂದ ಆವಿರ್ಭೂತವಾದ ಸ್ವಾತಂತ್ರ್ಯಾಂಶಗಳಿಂದಲೇ ಸಾಧ್ಯವಾದ ಜೀವನಿಷ್ಠ ಕ್ರಿಯಾಕರಣ ಶಕ್ತಿಯು ಅಭಿವ್ಯಕ್ತವಾಗಲೆಂಬ ಈಶ್ವರ ಸಂಕಲ್ಪವೇ ಸ್ವಾತಂತ್ರ್ಯದಾನವು. ಮತ್ತು ತಥಾಚ ಸ್ವಾತಂತ್ರ್ಯದಾನ ನಾಮ ತದ್ರೂಪೇಣ ಜೀವ ಪ್ರವೇಶ ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ರೂಪದ್ವಯಂ ಹರೇರೇವ ಚಲರೆ ಆಚಾರ್ಯ ಬರ್ತಾ ಇದ್ದಾರೆ. ಅನ್ಮಾತು ಏನಂತಾ ಇದ್ರ ಅವರು, ತಥಾಚ ಸ್ವಾತಂತ್ರ್ಯ ದಾನಂ ನಾಮ ತದ್ರೂಪೇಣ ಜೀವ ಪ್ರವೇಶ ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ರೂಪದ್ವಯಂ ಹರೇರೇವ ಚಲರೆ ಆಚಾರ್ಯರು. ಸ್ವಾತಂತ್ರ್ಯ ದಾನವೆಂದರೆ ತನ್ನಾಮಕ ರೂಪದಿಂದ ಜೀವನನ್ನು ಪ್ರವೇಶಿಸುವುದೇ ಆಗಿದೆ. ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಗುಣಗಳೆಂಬುವು ಶ್ರೀಹರಿಯ ಎರಡು ರೂಪಗಳೇ. ಚಲರೆ ಆಚಾರ್ಯರ ವ್ಯಾಖ್ಯಾನ ಇದು, ವ್ಯಾಖ್ಯಾನದ ಮಾತು. ಆಮೇಲೆ ಇನ್ನೊಂದು ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು ಕೋಟ್ ಮಾಡಿದ್ದು, ದತ್ತ ಸ್ವಾತಂತ್ರ್ಯ ನಾಮ್ನ ವೈ ಹರೇರೀಶೇನ ಸರ್ವದ ಪ್ರೇರಿತ ಕರ್ಮ ಕುರುವಾಣೋ ನಮೇ ಶಕ್ತಿ ಕಥಂಚನ. ದತ್ತ ಸ್ವಾತಂತ್ರ್ಯ ನಾಮಕ ಶ್ರೀ ಹರಿರೂಪದಿಂದ ಪ್ರೇರಿತನಾಗಿ ಕರ್ಮಗಳನ್ನು ಮಾಡುವನಲ್ಲದೆ ನನಗೆ ನಾನೇ ಕರ್ಮ ಮಾಡುವ ಶಕ್ತಿಯು ಎಷ್ಟು ಮಾತ್ರವೂ ಇಲ್ಲ. ಪ್ರಕಾಶ ಸಂಹಿತ ವೇದವ್ಯಾಸರು ಬರೆದ ಗ್ರಂಥ ಮಾತಿದು.
ಅದಕ್ಕೆ ಭಾಷ್ಯ ಬರೆದಿರೋ ಶ್ಲೋಕ
ಇದು, ಪ್ರಕಾಶ ಸಂಹಿತ ಡೈರೆಕ್ಟ್ ಶ್ಲೋಕ ಮಧ್ವಾಚಾರ್ಯದಲ್ಲಿದ್ದು. ದತ್ತ ಸ್ವಾತಂತ್ರ್ಯ ನಾಮ್ನ ವೈ ಹರೇರೀಶೇನ ಸರ್ವದ ಪ್ರೇರಿತ ಕರ್ಮ ಕುರ್ಮಾಣೋ ನಮೇ ಶಕ್ತಿ ಕಥಂಚ. ನನಗೆ ಯಾವ ಶಕ್ತಿ ಇಲ್ಲ. ಭಗವಂತ ದತ್ತ ಸ್ವಾತಂತ್ರ್ಯ ನಾಮ್ನ ವೈ ಹರಿ ಈಶೇನ ಸರ್ವದ
ತಾನೇ ಜೀವ ಹೇಳ್ಕೊಳ್ಳೋ
ಶ್ಲೋಕ ಪ್ರಕಾಶ ಸಂಹಿತೆಯಲ್ಲಿ ಅಂದ್ರೆ ಬ್ರಹ್ಮದೇವರು ಹೇಳ್ಕೊಳ್ಳೋ ಶ್ಲೋಕನು, ಜೀವ ಹೇಳ್ಕೊಳ್ಳೋ ಶ್ಲೋಕನು ಆಸ್ಪತ್ನಲ್ಲಿ. ಪ್ರೇರಿತ ಕರ್ಮ ಕುರುವಾಣು ನಮೇ ಶಕ್ತಿ ಕಥಂಚನ. ದತ್ತ ಸ್ವಾತಂತ್ರ್ಯ ನಾಮಕ ಶ್ರೀ ಹರಿರೂಪದಿಂದ ಪ್ರೇರಿತನಾಗಿ ಕರ್ಮಗಳನ್ನು ಮಾಡುವನಲ್ಲದೆ ನನಗೆ ನಾನೇ ಕರ್ಮ ಮಾಡುವ ಶಕ್ತಿ ಎಷ್ಟು ಮಾತ್ರವೂ ಇಲ್ಲ. ಪ್ರಕಾಶ ಸಂಹಿತೆ ಇತ್ಯಾದಿ ಪ್ರಮಾಣಗಳು ದತ್ತ ಸ್ವಾತಂತ್ರ್ಯವೆಂಬುದು ಶ್ರೀ ಹರಿಯ ರೂಪ ವಿಶೇಷದ ನಾಮವೆಂದು ಸಾಧಿಸುತ್ತದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕೃತೇ ಸರ್ವಮಂಜಸ. ಮತ್ತು ಕರ್ತೃತ್ವ ಕರಣತ್ವ ಚ ಸ್ವಭಾವ ಚೇತನಾಧೃತಿ ಯತ್ ಪ್ರಸಾದ ದಾದಿಮೇ ಸಂತಿ ಯತಂತಿ ಯದುಪೇಕ್ಷೆಯ ಎಂಬ ಪ್ರಮಾಣ ವಾಕ್ಯಗಳು ಈ ಪ್ರಮೇಯವನ್ನೇ ಸಾರುತ್ತವೆ. ಶ್ರೀ ಜಗನ್ನಾಥದಾಚಾರ್ಯರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಇದನ್ನೇ ಹೇಳಿರುವರು. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶ ಮಾತ್ರಗಿತ್ತು ತಾ ಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ ಕವಿಭಿರೀಡಿತ ತನ್ನ ಕಲೆಗಳ ದಿವಿಜ ದಾನವ ಮಾನವರುಳಿಟ್ಟು ಅವಿರತ ಗುಣತ್ರಯಜ ಕರ್ಮವ ಮಾಡಿಸುವ ಕಲೆಗಳು ಅಂಶಗಳನ್ನು ಇಟ್ಟು ಸ್ಥಾಪಿಸಿ ಜೀವನದಲ್ಲಿ ಆಯ್ತು. ಇವರಿಗೆ ಅಂದ್ರೆ ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಭಗವಂತನ ಒಂದು ರೂಪ. ಆ ರೂಪದಿಂದ ಭಗವಂತ ಜೀವನದಲ್ಲಿ ಪ್ರವೇಶ ಮಾಡಿ ಅವನ ಕಡೆಯಿಂದ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನಂತೆ. ಇಷ್ಟು ಉಪೋದ್ಘಾತದಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಲ್ಲಿ ಏನೇನು ಸಂಶಯಗಳುಂಟ? ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ, ಮೂರು ರೂಪಗಳು.
ಇದು ಅಥೆಂಟಿಕ್ ಅಲ್ವಾ ದತ್ತ ಸ್ವಾತಂತ್ರ ಅನ್ನೋ ಪದ
ಶಾಸ್ತ್ರದಲ್ಲಿ ಉಂಟು ದತ್ತ ಸ್ವಾತಂತ್ರ್ಯ ಅಂತ ಪದ. ಬರೋಣ ಅದಕ್ಕೆ, ಅದಕ್ಕೆ ಬರೋಣ. ಅದೇ ದತ್ತ ಸ್ವಾತಂತ್ರ್ಯ ಎಂಬುದು ಭಗವಂತನ ಗುಣ. ಆ ಭಗವಂತನ ಗುಣ ತಾನು ಅಷ್ಟು ಆ ಗುಣದಿಂದ ಆ ಭಗವಂತನ ಗುಣಕ್ಕೂ ಭಗವಂತನ ರೂಪಗಳಿಗೂ ಯಾವುದು ಭೇದನೂ ಇಲ್ಲ. ಆ ರೂಪದಿಂದ ಭಗವಂತ ನಮ್ಮಲ್ಲಿ ತಾನು ಸ್ಥಾಪಿಸಲ್ಪಡುತ್ತಾ ಇದ್ದಾನೆ ಅಂತೇಳಿ ಇದರ ಇವರಿಗೆ ಹೇಳಿದ ವಿವರಣೆ ಆಯಿತು. ಸೊ ದತ್ತ ಸ್ವಾತಂತ್ರ್ಯ ಸುಗತ ಸ್ವಾತಂತ್ರ್ಯ ಅಂಬೋದರಲ್ಲಿ ಚಲಾರಯಾಚಾರ್ಯರು ಇವೆರಡು ಭಗವಂತನ ರೂಪಗಳು ಅಂತ ಹೇಳಿದಾರೆ ಅನ್ಮಾತು. ಸೊ ಇದರಲ್ಲಿ ಏನನ್ನ ಡೌಟ್ಸ್ ಉಂಟಾ ಇಲ್ಲಿವರೆಗೂ ಹೇಳಿದ್ರಲ್ಲಿ ಅಂತೇಳಿ ಇಲ್ಲಾದ್ರೆ ಮುಂದಕ್ಕೆ ಹೋಗೋಣ.
ಶ್ರೀಹರಿ ರೂಪಗಳು ಎಷ್ಟೊಂದಿದೆ ಅಲ್ವಾ?
ಎಷ್ಟೊಂದಿದೆ? ಹೌದು.
ಇದರಲ್ಲಿ ದತ್ತ ಸ್ವಾತಂತ್ರ್ಯದ್ದು ಏನ್ ನಂಬರ್ ಅಂತ ಏನಾದ್ರೂ ಇದೆಯಾ?
ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್
ಎಷ್ಟು ಲಕ್ಷ್ಮಿ ಎಷ್ಟು ಗೊತ್ತಿದೆ 132 ಮುಖಾಲ ಆತರ ಜೀವನದಲ್ಲಿ ದತ್ತ ಸ್ವಾತಂತ್ರ್ಯ ಅನ್ನೋ ಶ್ರೀಹರಿ ರೂಪ ಅದಕ್ಕೆ ಏನು ವೆಯ್ಟೇಜ್ ಇದೆ ಅಂತ ಏನಾದ್ರೂ ಕೌಂಟ್ ಇದೆಯಾ? ಅಂತ
ಕೌಂಟ್ ಏನು ಗೊತ್ತಿಲ್ಲ. ಮತ್ತೆ ಹೌದು, ಅಷ್ಟು ಮಾತ್ರ ಬೈಸಕೆಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಪ್ರತಿ ಜೀವನದಲ್ಲಿ ಅಲ್ಲ, ಅದು ಕೂಡ ಅದಕ್ಕೂ ಒಂದು
ಎಲ್ಲಾ ಜೀವರು
ಅದು ಎಲ್ಲಾ ಜೀವ ರಾಶಿಗಳು
ಅಲ್ಲ, ಆ ನಂಬರಿಂಗ್ ಏನ್ ಕೊಟ್ಟಿದಾರಲ್ಲ ಅದು ಕೂಡ ಜೀವ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರಹ್ಮದೇವರಲ್ಲಿ 52 ರೂಪಗಳಿಂದ ಇದ್ದಾನೆ, ವಾಯುದೇವರಲ್ಲಿ 48 ರೂಪಗಳಿಂದ ಇದ್ದಾನೆ ಅಂತ ಇದರಲ್ಲಿ ಡಿಸ್ಕಷನ್ ಅಲ್ಲಿ ಬರುತ್ತೆ ಮಾತು. ಅಂದ್ರೆ ಬ್ರಹ್ಮದೇವರಲ್ಲಿ ಯಾಕೆ ಅಷ್ಟು ಜಾಸ್ತಿ ರೂಪಗಳು ಬೇಕಾದ್ವು, 4 ರೂಪಗಳು ಜಾಸ್ತಿ ಬೇಕಾದ್ವು, ವಾಯುದೇವರಲ್ಲಿ 48 ರೂಪಗಳು, ಆದ್ಮೇಲೆ ರುದ್ರದೇವರಲ್ಲಿ 20 ರೂಪಗಳು, ಇಂದ್ರಕಾಮರಲ್ಲಿ 15 ರೂಪಗಳಿಂದ ಇದ್ದಾನೆ ಅಂತ ಹೇಳ್ತಾರೆ ಅನ್ಮತ್ ಕೌಂಟ್ ಕೊಡ್ತಾರೆ. ಯಾಕೆ ಆ ಜೀವನ ಯೋಗ್ಯತೆ ಹೇಳಕ್ ಮಾತ್ರ, ಯಾಕಂದ್ರೆ ಭಗವಂತ ಒಂದೇ ಗುಣದಿಂದ ಬ್ರಹ್ಮದೇವರಲ್ಲಿ ಮಾಡಿಸಕ್ ಬರೋದಿಲ್ಲ ಅವನಿಗೆ. 52 ರೂಪಗಳು ಯಾಕೆ ಬೇಕಾಗ್ತವೆ ಭಗವಂತನಿಗೆ ಅಲ್ಲಿ? ಭಗವಂತ 52 ತನ್ನ ಸ್ವಾತಂತ್ರ್ಯ ರೂಪಗಳಿಂದ ಅಂಶಗಳಿಂದ ಯಾಕಲ್ಲಿ ತೂರ್ಕೋಬೇಕು ಬ್ರಹ್ಮದೇವರಲ್ಲಿ? ಅವನು ಒಂದು ಗುಣದಿಂದ ಮಾಡಕ್ ಆಗೋದಿಲ್ಲ ಅವನಿಗೆ, ಶಕ್ತನಲ್ಲ. ಅವನು ಒಂದೇ ಗುಣದಿಂದ ಮಾಡಬೇಕಾದ ಕಾರ್ಯವನ್ನು 52 ರೂಪದಿಂದ ಮಾಡ್ತಾನೆ. 52 ರೂಪದಿಂದ ಮಾಡುವ ಕಾರ್ಯವನ್ನು ಒಂದು ರೂಪದಿಂದ ಮಾಡಬಹುದು ಅವನು, ಯಾಕೆ ನಂಬರಿಂಗ್ ಕೊಟ್ಟಿದ್ದಾರೆ ಅಲ್ಲಿ? ಸೊ ಹಾಗಾಗಿ ಜೀವನದಲ್ಲಿ 10 ಹುಚ್ಚಿದ್ದಾರೆ ಅಂತಂದ್ರೆ ಆ ಆಸ್ಪತ್ರೆ ತಗೊಳ್ಬಾರ್ದು. ಅದನ್ನ ಯಾವ ಆಸ್ಪತ್ರೆ ಜೀವನ ತಾರತಮ್ಯವನ್ನು ತಿಳಿಸ್ಲಕ್ಕ ತಗೊಂಡಿದ್ದಾರೆ. ಅದು ಅಂದ್ರೆ ಬ್ರಹ್ಮದೇವರು ತಾರತಮ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿದ್ದಾರೆ, ಆಮೇಲೆ ವಾಯುದೇವರು ಬರ್ತಾರೆ, ಆದ್ಮೇಲೆ ಇಂದ್ರಕಾಮರು ರುದ್ರಾದಿಗಳು ದೇವತೆಗಳು ಬರ್ತಾರೆ, ಆಮೇಲೆ ಇಂದ್ರಕಾಮರು ಬರ್ತಾರೆ ಅಂತ ಆ ಒಂದು ಲೆಕ್ಕಾಚಾರವನ್ನು ಹೇಳಕ್ಕಾಗಿ ಆ ಕೌಂಟ್ ಹೇಳಿದ್ದಾರೆ ಹೊರತು ಭಗವಂತ 52 ರೂಪಗಳಲ್ಲಿದ್ದರೆ ಬ್ರಹ್ಮನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಸ್ಬೇಕು, ಈ ಜಗತ್ತಿನೆಲ್ಲ ಸಂರಕ್ಷಣೆ ಏನೋ ಹುಟ್ಟಿಸಬೇಕು, ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬೇಕು, ಹಾಗಾಗಿ ಹೆಚ್ಚಿನ ಗುಣಗಳು ಬೇಕು, ವಾಯುದೇವರಲ್ಲಿ ಶ್ವಾಸೋಶ್ವಾಸ ಕಾರ್ಯಗಳು ಮಾಡಬೇಕು, ಹಾಗೆ 48 ಬೇಕು. ಅರ್ಥ ಅರ್ಥ ಆಗ್ತದೆ ಭಗವಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಆಗ್ತದೆ? ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಏನಪ್ಪ
ಅಷ್ಟೇಲ್ಲ
ಬೇಸಿಸ್ ಅದು ಮೋಸ್ಟ್ ಇಂಪಾರ್ಟ್, ಇದು ಬೇಸಸ್ ಮುಂಚೆ ಗಟ್ಟಿ
ಮಾಡ್ಕೋಬೇಕು.
ಭಗವಂತ ಎಷ್ಟು ಗುಣಗಳನ್ನ ಇಟ್ಬಿಡೋದು, ಎಷ್ಟು ಗುಣಗಳನ್ನ ಇಟ್ಟಿರ್ಬಹುದು ನಮ್ಮನ್ನ ಬ್ರಹ್ಮನಲ್ಲಿ ಒಂದೇ ಗುಣದಿಂದ ಎಲ್ಲ ವ್ಯಾಪಾರ ಮಾಡಬಹುದು. ಅಷ್ಟೇ ಅಷ್ಟೇ ಅಣ್ಣ, ಬ್ರಹ್ಮದೇವರಿಗೆ ವಾಯುದೇವರಿಗೆ ತಾರತಮ್ಯ ತೋರಿಸಕ್ಕಾಗಿ, ಸಾಧನದ ತಾರತಮ್ಯ ತೋರಿಸಕ್ಕಾಗಿ ತೋರಿಸಿದ್ದಾರೆ ಹೊರತು ಇಟ್ ಇಸ್ ನಾಟ್ ಟು ಡಿಮೀನ್ ದ ಕ್ವಾಲಿಟೀಸ್ ಆಫ್ ಭಗವಂತ. ಅಂದ್ರೆ 52 ಗುಣಗಳಿಂದ ಮಾತ್ರ ಭಗವಂತ ಕೂಡ್ಕೊಂಡು ಬ್ರಹ್ಮದೇವರಲ್ಲಿ ಹೊಕ್ಕಿದ್ರೆ ಮಾತ್ರ ಗುಣ ಪ್ರಕಟ ಮಾಡಬಹುದು ಬ್ರಹ್ಮದೇವರ ವ್ಯಾಪಾರ, ಇಲ್ಲದಿದ್ರೆ ಮಾಡಕ್ ಆಗೋದಿಲ್ಲ ಭಗವಂತನಿಗೆ ಅಂತ ಹೇಳಿದ್ರೆ ನಿಮ್ ತತ್ವನೇ ಉರುಳ ಬಿಡುತ್ತೆ. ನಿಮ್ ತತ್ವನ ಭಗವಂತನಿಗೆ ದೋಷ ಕೊಟ್ಟಂತೆ ಆಗುತ್ತೆ, ಭಗವಂತನ ಒಂದು ಗುಣ ಇಸ್ ನಾಟ್ ಈಕ್ವಲ್ ಟು 52 ಗುಣ ಅಂತ ಆಗ್ಬಿಡುತ್ತೆ. ಕ್ಲಿಯರ್ ಕ್ಲಾರಿಟಿ ಬಂತ?
ಆದ್ರೆ ಹೇಳ್ಬೋದು
ಹಗ್ಗದ ಅನಾಲಜಿ ಕೊಟ್ಟಣ್ಣ,
ಜೀವನ ಯೋಗ್ಯತೆ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ದ ನಂಬರಿಂಗ್ ವಾಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಇನ್ ಶಾಸ್ತ್ರಾಸ್ ಈಸ್ ಟು ಶೋ ದ ತಾರತಮ್ಯ ಆಫ್ ದ ಜೀವ ಅಂಡ್ ಏನೋ ಯೋಗ್ಯತೆ ಆಫ್ ದ ಜೀವ.
ಇನ್ನೊಂದು ಏನಂತಂದ್ರೆ ಮೇನ್ ಆಗಿ ಮೇನ್ ಥಿಂಗ್ ಫಂಡಮೆಂಟಲ್ ಕಾನ್ಸೆಪ್ಟ್ ಏನಂದ್ರೆ ಎಲ್ಲಾ ಜೀವಿಗಳು ಫೈನೈಟ್ ಅಂತ, ಯೋಗ್ಯತೆ ಫೈನೈಟ್ ಅಂತ
ತಿಳ್ಕೋಬೇಕು.
ಇಟ್ ಶೋಸ್ ದ ಫೈನೈಟ್ನೆಸ್ ಆಫ್ ದ ಜೀವ ಇನ್ಕ್ಲೂಡಿಂಗ್ ಬ್ರಹ್ಮ, ಅಂಡ್ ದೆನ್ ಇಟ್ ಶೋಸ್ ರಿಲೇಟಿವ್ಲಿ ಹೌ ಲೋ ಯುವರ್ ರಿಲೇಟಿವ್ ಟು ಬ್ರಹ್ಮದೇವರು. ಎಲ್ಲಾ ಜೀವರು ಸೇರಿ ಹತ್ತೇ ಹತ್ತು ಅಂತ ಇಟ್ಕೊಂಡ್ರೆ ವಾಟ್ ಎವರ್ ದ ಶಕ್ತಿ ಬ್ರಹ್ಮನಲ್ಲಿ 52 ಇದೆ ಅಂತಂದ್ರೆ, ಸೊ ಹೌ ಲೋ ಯು ಆರ್ ಕಂಪೇರ್ ಟು ಬ್ರಹ್ಮ ಅಂತ ತಿಳ್ಕೊಳಕ್ಕೊಂದು ಯು ಗೆಟ್ ಎ ಕಾಂಪ್ರಹೆನ್ಷನ್ ಆಫ್ ದ ಇನ್ ಟರ್ಮ್ಸ್ ಆಫ್ ನಂಬರ್.
ಕರೆಕ್ಟ್,
ಇಟ್ ಆಲ್ಸೋ ಸೋಸ್ ಬ್ರಹ್ಮದೇವರು ಇಸ್ ಆಲ್ಸೋ ಫೈನೈಟ್.
ಕರೆಕ್ಟ್ ಕರೆಕ್ಟ್,
ಇಟ್ ಹ್ಯಾಸ್ ಗಾಟ್ ನಥಿಂಗ್.
ಸೊ ವಿ ಆರ್ ಹೇಳ್ತಾ ಇದ್ರೆ ಭಗವಂತನ ಅಂದ್ರೆ ಜೀವನಾಶಿಗಳು ಫೈನೈಟ್ ಅಂತ ತೋರಿಸ್ಲಿಕ್ಕಾಗಿ, ಹಾಗೂ ನಮ್ಮಂತ ಸಾಧಕರಿಗೆ ಬ್ರಹ್ಮದೇವರಲ್ಲಿ ಭಗವಂತ ಎಷ್ಟು ರೂಪಗಳಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಅದ್ಭುತತ್ವವಾದ ಬ್ರಹ್ಮದೇವರ ಯೋಗ್ಯತೆ ಅಂತ ತಿಳ್ಕೊಳ್ಳಕ್ಕಾಗಿ, ಅವರು ಜೀವೋತ್ತಮರಾದ ಕಾರಣ ಅವರಲ್ಲಿ ಆ ತರಹ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗ್ತದಾದ ಕಾರಣ ಆ ತರಹ ಡಿಸ್ಟ್ರಿಬ್ಯೂಷನ್ ಹೇಳಿದ್ದಾರೆ ಅಷ್ಟೇ ಹೊರತು, ಆಮೇಲೆ ಜೀವನ ಯೋಗ್ಯತೆ ಮೋರ್ ದನ್ ಎನಿಥಿಂಗ್ ಇದೆ. ಜೀವನ ಯೋಗ್ಯತೆ ಜೀವರಲ್ಲಿ ಸ್ಥಿತವಾದ ಶ್ರೀ ಹರಿಯ ಸ್ವಾತಂತ್ರ್ಯಾಂಶಗಳು ಮೂರು ವಿಧವಾಗಿವೆ. ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯಗಳೆಂದು ಅವುಗಳ ನಾಮ. ಅವುಗಳಿಂದಾಗುವ ಕಾರ್ಯಗಳು ಪ್ರತ್ಯೇಕವಾಗಿದ್ದರೂ, ಅಂದ್ರೆ ಒಂದೊಂದು ಗುಣದಿಂದ ಭಗವಂತ ಒಂದೊಂದು ಕಾರ್ಯವನ್ನು ಮಾಡ್ತಾನೆ. ಯಾಕಪ್ಪ ಒಂದೇ ಗುಣದಿಂದ ಎಲ್ಲ ಕಾರ್ಯಗಳು ಮಾಡಬಹುದಲ್ಲ ಅಂತಂದ್ರೆ ಮಾಡಬಹುದು ಅವನು, ಆದ್ರೆ ಅವನಿಗೆ ಆನಂದ ಅದು, ಅವನಿಗೆ ಅದೊಂದು ಕ್ರೀಡೆಗೋಸುಖ, ಅವರವರ ಗತಿ ನೀಡಲೋಸುಖ, ಅವನಿಗೆ ಅದೊಂದು ಆಟ ಅನ್ನ ಮಾತು. ದೇಹಗಳ ಕೊಟ್ಟ ಆಡುವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶ ಆದ್ರೂ ಪೊಕ್ಕು ಅಂತೇಳಿ ಜಗನ್ನಾಥ ಹೇಳ್ತಾರೆ ಅನ್ನೋದು ಆ ತರಹ. ಅವುಗಳಿಂದಾಗುವ ಕಾರ್ಯಗಳು ಪ್ರತ್ಯೇಕವಾಗಿದ್ದರೂ ಪ್ರತಿಯೊಂದರಲ್ಲಿ ಮೂರು ಇವೆ. ಪ್ರಚುರ ಅಪ್ರಾಚುರ್ಯ, ಪ್ರಚುರ ಪ್ರಾಚುರ್ಯವೆಂಬ ವಿಶೇಷ ಗುಣದಿಂದ ಪ್ರತ್ಯೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತವೆ. ಜೀವರ ಸ್ವರೂಪ ದಲ್ಲಿರುವ ಬಿಂಬಸ್ವರೂಪ ಸ್ವಾತಂತ್ರ್ಯ ಅಂಶವು ಅನಾದಿ ಮತ್ತು ನಿತ್ಯವು. ಇದು ನೋಡ್ರಿ, ಇದೊಂದು ಅಂದ್ರೆ ಇವಾಗ ನಾಲ್ಕನೇ ಮೂರು ಸ್ವಾತಂತ್ರ್ಯಗಳು ಭಗವಂತನ ಮೂರು ಸ್ವಾತಂತ್ರ್ಯ ರೂಪಗಳಂತ ತಿಳಿಸಿದ್ರು. ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಅಂತೇಳಿ. ಪ್ರತಿಯೊಂದು ಕಾರ್ಯ ಆಗಬೇಕಾದ್ರೆ ಯಾವುದೋ ಒಂದು ಹೈಯರ್ ಕ್ವಾಲಿಟಿಯಲ್ಲಿ ನಡೆಯುತ್ತೆ, ಒಂದು ಯಾವುದೋ ಒಂದು ಹೆಚ್ಚಿಗೆ ಪ್ರಾಚೀರ್ಯವಾಗಿ ಕಾಣುತ್ತೆ, ಮಿಗತ ಎರಡು ಇಲ್ಲ ಅಂತಿಲ್ಲ, ಎರಡು ಮಿಗತ ಎರಡು ಕೂಡ ಸ್ಮಾಲರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಾತಿಲಿ ಇನ್ನೊಂದು ರೂಪ ತಿಳಿಸ್ತಾ ಇದ್ದಾರೆ. ಜೀವ ಸ್ವರೂಪದಲ್ಲಿರುವ ಬಿಂಬಸ್ವರೂಪ ಸ್ವಾತಂತ್ರ್ಯಾಂಶವು, ಅಂದ್ರೆ ಜೀವನ ಸ್ವರೂಪದಲ್ಲಿ ಬಿಂಬಸ್ವರೂಪ ಅಂತೇಳಿ ಒಂದಿದೆ, ಬಿಂಬ ಅಂತ ಒಬ್ಬನಿದ್ದಾನೆ, ಅವನಿಗೆ ಸ್ವಾತಂತ್ರ್ಯಾಂಶವು, ಅವನಿಗೂ ಸ್ವಾತಂತ್ರ್ಯ ಎಂಬ ಗುಣ ಉಂಟಲ್ಲ, ಆ ಬಿಂಬಸ್ವರೂಪದ ಸ್ವಾತಂತ್ರ್ಯಾಂಶವು ಅನಾದಿ ಮತ್ತು ನಿತ್ಯವು. ಜೀವನ ಸ್ವರೂಪದಲ್ಲಿ ಜೀವ ಅನಾದಿ, ಜೀವನ ಜೊತೆಗೆ ಇರೋ ಬಿಂಬಮೂರ್ತಿ ಅನಾದಿ, ಆ ಬಿಂಬನಿಗೆ ಇರತಕ್ಕಂತ ಸ್ವಾತಂತ್ರ್ಯ ಅನಾದಿ. ಹೌದಾ? ಬಿಂಬ ಅಂತಂದ್ರೆ ಅವನು ದೇವರು ಶ್ರೀಹರಿ, ಅವನು ಅನಾದಿ, ಹಾಗಾಗಿ ಅವನು ಅನಾದಿ, ಅನಾದಿ ಮತ್ತು ನಿತ್ಯವು, ಅದು ನಿತ್ಯವು ಸಹ. ಅದು ಮುಕ್ತಿಯಲ್ಲಿ ವಿಹಾರಾದಿ ಕ್ರೀಡೆಗಳಿಗೆ ಹೇತುವು, ಸಂಸಾರಾವಸ್ಥೆಯಲ್ಲಿ ಅದರ ಕಾರ್ಯವಿಲ್ಲ. ಈ ಬಿಂಬಮೂರ್ತಿಯನ್ನು ಒಳಗೆ ಕೂತಿದ್ದಾನಲ್ಲ, ಬಿಂಬ ಅಂತೇಳಿ ಕೂತ್ಕೊಳ್ಳಿದ್ದಾನಲ್ಲ, ಎಲ್ಲಿ ಜೀವನ ಒಳಗೆ ಬಿಂಬ ಅಂತ ಕನಸ್ಕೊಳ್ತಾ ಇದ್ದಾನಲ್ಲ, ಆ ಬಿಂಬನ ಸ್ವಾತಂತ್ರ್ಯ ಗುಣಗಳು ಉಂಟಲ್ಲ, ಅಂದ್ರೆ ಸ್ವಾತಂತ್ರ್ಯದಿಂದ ಏನ್ ಮಾಡಬಹುದು ಅವನು, ಯಾವ್ದೊಂದು ಕಾರ್ಯವನ್ನು ಮಾಡಬಹುದಲ್ಲ ಆ ಬಿಂಬಮೂರ್ತಿ. ಆ ಬಿಂಬಮೂರ್ತಿಯ ಕಾರ್ಯ ಈ ಎಕ್ಸಿಸ್ಟೆನ್ಸ್ ನಲ್ಲಿ, ಅಂದ್ರೆ ಜೀವನ ಸೃಜ್ಯಾವಸ್ಥೆಗೆ ಬಂದ ಮೇಲೆ ಏನೋ ಅವನು ಸಾಧನೆ ಮಾಡ್ಕೊಳ್ತಾ ಇರ್ತಾನಲ್ಲ, ಅದರಲ್ಲಿ ಅದು ಕಾರ್ಯದಲ್ಲಿ ಬರೆಯೋದಿಲ್ಲ, ಆ ಸ್ವಾತಂತ್ರ್ಯಾಂಶಗಳು ಕಾರ್ಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇ ವಿಲ್ ನಾಟ್ ಪ್ಲೇ ದ ರೋಲ್, ಬಿಂಬನ ಸ್ವಾತಂತ್ರ್ಯಾಂಶಗಳು ದೇ ವಿಲ್ ನಾಟ್ ಪ್ಲೇ ದ ರೋಲ್. ವಾಟ್ ಪ್ಲೇಸ್ ದ ರೋಲ್ ಈ ದತ್ತ ಸ್ವಗತ ಸ್ವಾತಂತ್ರ್ಯಾಂಶ, ಸರ್ವ ಸ್ವಾತಂತ್ರ್ಯಾಂಶಗಳು, ಇದು ತಿಳ್ಕೋಬೇಕು. ಬಿಂಬನಲ್ಲಿ ಜೀವನಲ್ಲಿ ಬಿಂಬನಾಗಿರ್ತಕ್ಕಂತ ಭಗವಂತ ಏನಿದ್ದಾನೆ, ಪ್ರತಿ ಜೀವನಿಗೂ ಒಬ್ಬನು ಬಿಂಬನಾಗಿದ್ದಾನೆ ಅನ್ನ ಮಾತು. ನನ್ ಬಿಂಬ ಇಸ್ ಡಿಫ್ರೆಂಟ್ ಫ್ರಮ್ ಶೇಷನಾಥ್ ಬಿಂಬ, ಶೇಷನಾಥ್ ಬಿಂಬ ಇಸ್ ಡಿಫ್ರೆಂಟ್ ಫ್ರಮ್ ಹರಿಶಾಸ್ ಬಿಂಬ, ಒಬ್ಬರು ಬಿಂಬ ಇನ್ನೊಬ್ಬನಲ್ಲ, ಆದ್ರೂ ಎಲ್ಲ ಭಗವಂತನೇ, ಎಲ್ಲ ಅಭಿನ್ನ. ಆದ್ರೂ ನಾನು ಉಪವಾಸ ಮಾಡಬೇಕಾಗಿದ್ದು ನನ್ನ ಬಿಂಬನನ್ನ, ಶೇಖನ ಒಳಗಿರೋ ಬಿಂಬನನ್ನಲ್ಲ. ಈಸ್ ಇಮ್ಮೆಟೀರಿಯಲ್ ಟು ಮೀ, ಹೂ ಇಸ್ ಇಂಪಾರ್ಟೆಂಟ್ ಟು ಮೀ ಇಸ್ ಮೈ ಬಿಂಬ. ನಾನ್ ನನ್ನ ಬಿಂಬೋಪಾಸನೆ ಮಾಡೋಕೆ ಹೊರತು ಶೇಖನ ಬಿಂಬೋಪಾಸನೆ ಮಾಡೋ ಹಾಗಿಲ್ಲ. ನಾನು ಯಾರು ತಿಳ್ಕೋಬೇಕು, ನನ್ನ ಬಿಂಬ ಯಾರು ತಿಳ್ಕೋಬೇಕು, ನನ್ನ ಬಿಂಬ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇನ್ ಯಾವ ರೂಪನೂ ಆಗಿರ್ಬೋದು, ಈ ಎಲ್ಲಾ ಬಿಂಬನನ್ನು ಕಾಮನ್ ಆಗಿ ಹರಿ ಹರಿ ಎಂಬ ನಾಮದಿಂದ ಕರೀತಾರೆ ಅನ್ನ ಮಾತು. ಹಾಗಾಗಿ ಹರಿ ಎಂದಗಳಿಗೆ ಇಟ್ ಇಸ್ ನಾಟ್ ಎ ಕಾಮನ್ ರೂಪ ಅನ್ನ ಮಾತು. ಹರಿ ಎಂಬುದು ಬಿಂಬನ ಹೆಸರು, ಯಾಕಂದ್ರೆ ನಮಗೆ ಹೆಸರು ಯಾರು ಬಿಂಬ ಯಾರು ನಮ್ ಬಿಂಬ ಯಾರೋ ಗೊತ್ತಿಲ್ಲ, ಆದ ಕಾರಣ ಹರಿ ಹರಿ ಎಂಬ ಹೆಸರಿನಲ್ಲಿ ಕರ್ಕೊಳ್ತಾ ಇದೀವಿ ನಾವು ಬಿಂಬನನ್ನ. ಹಾಗಾಗಿ ಕೆಲವು ಜನ ಹೇಳುದಂತ ನರಸಿಂಹ ಎಲ್ಲರ ಬಿಂಬ ಅಂತ ಹೇಳೋದು ತಪ್ಪೆ, ಎಲ್ಲರ ಬಿಂಬ ನರಸಿಂಹ ಆಗ್ಲಕ್ಕೆ ಬೇಕಾಗಿಲ್ಲ ಅನ್ನ ಮಾತು. ಸೊ ಅದು ಕಾನ್ಸೆಪ್ಟ್ ಅನ್ನ ಮಾತು, ಅದು ಇದು ತತ್ವ. ಹೌದಾ? ಓಕೆ ಓಕೆ. ಮಾಡ್ಬೇಕು ಅಂತೇಳಿ ರೋಲ್ ಇಲ್ಲ, ಒಬ್ಬೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಮಾಡ್ಬೋದು. ಕರೆಕ್ಟ್, ಹೌದು 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 ಯಾವ್ದು ನಮ್ಮ ಹೌದು ಹೌದು ಕರೆಕ್ಟ್ 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 ಹೌದು ಹೌದು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಸಿಕ್ಕಿ ನಮಗೆ ಉಪಾಸನೆ ಹೇಳಿಸ್ಕೊಟ್ಟು ನೀನು ಈ ಒಂದು ದೇವರ ರೂಪದ ಬಗ್ಗೆ ಉಪಾಸನೆ ಮಾಡುವಂತ ತಿಳಿಸ್ತಾರಲ್ಲ, ಅದು ನರಸಿಂಹನೇ ಆಗ್ಬೋದು, ರಾಮನೇ ಆಗ್ಬೋದು, ಕೃಷ್ಣನೇ ಆಗ್ಬೋದು, ಆ ಉಪಾಸನವನ್ನು ಮಾಡ್ತಾ 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 ನಮಗೆ ಅಪರೋಕ್ಷ ಆದ ಕಾಲಕ್ಕೆ ನಾವು ಯಾರು ಗೊತ್ತಾಗುತ್ತೆ, ಮುಂಚೆ ಜೀವ ಅಪರೋಕ್ಷ ಆಗುತ್ತೆ, ಆಮೇಲೆ ದೇವರ ಬಿಂಬ ಅಪರೋಕ್ಷ ಆಗುತ್ತೆ ಅನ್ಮಾತು. ಅವಾಗ ಬಿಂಬ ಯಾರು ಕಾಣಿಸ್ಕೊಳ್ತಾನೆ, ನಮ್ಮ ಬಿಂಬ ಯಾರು ನಮಗೆ ಗೊತ್ತಾಗ್ತದೆ ಅನ್ಮಾತು. ಅವರಿಗೆ ಬಾಲವರು ಹೇಳಿದಂತೆ ಡೆಫಿನೆಟ್ ಆಗಿ ಯಾವುದೋ ಒಂದು ರೂಪವನ್ನು ಇಟ್ಕೊಂಡು ಉಪಾಸನೆ ಮಾಡ್ಬೇಕು. ಅದು ಯಾವ ರೂಪ ಅಂತ ಹೇಳ್ಕೊಳ್ಳೋದು ನಮಗೆ ನಮ್ಮ ಗುರುಗಳು ಹೇಳ್ಕೊಡ್ತಾರೆ. ಆದ್ರೆ ನಿಯತ ಗುರುಗಳು ಸಿಕ್ಕಿದ ಕಾಲಕ್ಕೆ ಅವರಿಗೆ ನಮ್ಮ ಬಿಂಬಮೂರ್ತಿ ಯಾರಂದ್ರೆ ಗೊತ್ತಾಗುತ್ತೆ ಅನ್ಮಾತು. ಶಾಸ್ತ್ರದಲ್ಲಿ ಅಂದ್ರೆ ದೊಡ್ಡವರು ಹೇಳ್ಕೊಟ್ಟಿದ್ದು ಇದು ಹೇಳಿದ್ದು. ಹಾಗಾಗಿ ನಮ್ಮ ಬಿಂಬ ಯಾರಂತೇಳಿ ನಮ್ಮ ಪರಮ ಗುರುಗಳಿಗೆ ನಮ್ಮ ಗುರುಗಳು ಗೊತ್ತಾಗುತ್ತೆ ಅನ್ಮಾತು. ಯಾರು ಸ್ವರೂಪೋದ್ಧಾರಕರಿಗೆ ಅವ್ರು ಬಂದು ನಿನ್ನ ಬಿಂಬ ಇದಪ್ಪ ಇದ್ರು ನಮ್ಮ ಬಗ್ಗೆ ಉಪಾಸನೆ ಮಾಡಿ ಅಂತ ಹೇಳ್ಕೊಡ್ತಾರೆ, ಅದ್ರ ಉಪಾಸನೆ ಮಾಡಿ ಆ ಭಗವಂತನನ್ನು ನಾವು ಕಾಣ್ತೀವಿ ಅನ್ಮಾತು, ನಮ್ಮ ಬಿಂಬನ್ನು ನಾವು ಕಾಣ್ಕೊಳ್ತೀವಿ ಅನ್ಮಾತು. ಅದು ಹೌದು, ಕರೆಕ್ಟ್ ಇದೆ ಬಾಲು. ಓಕೆ, ಅದು ಮುಕ್ತಿಯಲ್ಲಿ ಏನಾಯ್ತು ಯಾವ್ದು ಎಲ್ಲ ಯಾರನ್ನೇ ಮಾಡಬಹುದು, ಅದೇ ನನ್ ಬರೀ ನರಸಿಂಹದೇವರ ಅಂತಲ್ಲ, ನನ್ ಯಾರನ್ನೇ ಮಾಡಬಹುದು.
ನರಸಿಂಹದೇವರು ಇದ್ರೊಳಗೆ ಬರೋ ಪ್ರಕಾರ ಭಾಗವತದಲ್ಲಿ ಎಲ್ಲಾ ಕಡೆ ದೇವಿ ವಿಭಜನೆ ಪ್ರಕಾರ ಎಲ್ಲಾ ಕಡೆ
ಯಾಕೆ ನರಸಿಂಹದೇವರು ಹೇಳಿದ್ದಾರೆ ಅಂತಂದ್ರೆ, ಲಕ್ಷ್ಮೀ ನರಸಿಂಹದೇವರು ಯಾಕೆ ಹೇಳಿದ್ದಾರೆ ಅಂದ್ರೆ ಸ್ವರೂಪ ದೇಹಕ್ಕೆ ಅದಕ್ಕೆ ಭಗವಂತ ಸ್ವರೂಪ ದೇಹಕ್ಕೆ ಅಧಿಪತಿ ನರಸಿಂಹದೇವರು ತಿರುಪತಿ ಹೆಜ್ಜೆ.
ಹೌದು ಅಭಿಮಾನಿಗಳು. ಹೌದು ಹೌದು.
ಒಂದೊಂದು ಒಂದೊಂದು ದೇಹಕ್ಕೂ ಒಂದೊಂದು ಅಧಿಪತಿ ಇದೆ. ಒಂದು ರೂಪ ಬರುವಂತ ರೂಪ ಅಧಿಪತಿ ಇರೋದ್ರಿಂದ
ಕರೆಕ್ಟ್
ನಮ್ಗೆ ನರಸಿಂಹದೇವರು ಆದ್ರಿಂದ ಆ ಬಿಂಬ ಅಪರೋಕ್ಷವನ್ನು ನರಸಿಂಹದೇವರು ಪಾಸ್ ಮಾಡಬೇಕು ಅಂತ ಹೇಳುತ್ತೆ.
ಓಕೆ ಪರ್ಫೆಕ್ಟ್ ಪರ್ಫೆಕ್ಟ್ ಬಾಲು. ಯಾ ಸೊ ನರಸಿಂಹದೇವರು ಅದಕ್ಕೆ ಗೊತ್ತಾಯ್ತಲ್ಲ. ಸೊ ಸ್ವರೂಪ ದೇಹಕ್ಕೆ ಅಭಿಮಾನಿಗಳು, ಒಂದೊಂದು ದೇಹಕ್ಕೆ ಒಂದೊಂದು ದೇವರು ಅಭಿಮಾನಿಗಳು.
ಬಲವಂತ ಯಾರು ಅಭಿಮಾನ ಇಲ್ಲ, ಬಲವಂತ ಅಧಿಪತಿ
ಕರೆಕ್ಟ್. ಹೌದು ಅದೇ ಅಧಿಪತಿಗಳು, ಒಂದೊಂದು ದೇಹಕ್ಕೆ ಒಬ್ಬೊಬ್ಬರು ಅಧಿಪತಿಗಳು. ಸ್ವರೂಪ ದೇಹಕ್ಕೆ ಲಕ್ಷ್ಮೀ ನರಸಿಂಹದೇವರ ಅಧಿಪತಿಗಳು. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಅನ್ನಮಾತು. ಸೊ ಕರೆಕ್ಟ್ ಇದೆ ಬಾಲಯ್ಯ. ಹಾ ಹೇಳಿ ಮೋಹನ್. ಹಾ ಹೇಳಿ ಅಂದ್ರೆ. ಹಾ ಹೇಳಿ ಪರವಾಗಿಲ್ಲ.
ಅಲ್ಲ ಏನೂ ಇಲ್ಲ, ಈ ಬಿಂಬದ ಬಗ್ಗೆ ಪ್ರಶ್ನೆ ಬಂತಲ್ಲ. ಬಿಂಬ ಏನ್ ಬೇಕಾದಾಗಿರ್ಬೋದಲ್ವಾ, ಮನುಷ್ಯನೂ ಆಗಿರ್ಬೋದು, ಇಲ್ಲದೆ ಒಂದು ಹಸು ಆಗಿರ್ಬೋದು, ಒಂದು ಕಾಗೆ ಆಗಿರ್ಬೋದು, ಅದರಲ್ಲಿ ತಾತ್ವಿಕ ಕಾಗೆ, ರಾಜಸಿಕ ಕಾಗೆ, ಸಾಮಾಜಿಕ ಕಾಗೆ ಅಂತಿದೆ.
ಭಗವಂತನ ಬಿಂಬ ಅಂದ್ರೆ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಯಾ ಬಿಂಬ ಮೂರ್ತಿ ಒಂದೇನಂತಂದ್ರೆ ಅಂದ್ರೆ ಅದರಲ್ಲಿ ಮತ್ತೆ ಮೂರ್ನಾಲ್ಕು ಹೇಳಿದಾರೆ ಅನ್ಮಾತು. ಒಂದು ಮೂಲೇಶ ಪುರುಷ ರೂಪ ಅಂತೇಳಿ ಬಿಂಬನ ನಾಲ್ಕು ರೂಪಗಳು ಹೇಳ್ತಾರೆ ಅನ್ಮಾತು. ಪ್ರಾದೇಶ ಮೂಲೇಶ ಅಂದ್ಮೇಲೆ ಅಗ್ರೇಶ ಪ್ರಾದೇಶ ಮೂಲೇಶ ಅಂತೇಳಿ ಮೂರು ರೂಪಗಳು ಹೇಳಿ, ಆಮೇಲೆ ಅದರಲ್ಲಿ ಮತ್ತೆ ಪುರುಷ ಅಂತೇಳಿ ಒಂದು ರೂಪ ನಾಲ್ಕು ರೂಪಗಳು ಹೇಳ್ತಾರೆ ಅನ್ಮಾತು. ಸೊ ಹಾಗಾಗಿ ಅದು ಮತ್ತೆ ಅಂದ್ರೆ ಡಿಸ್ಕಷನ್ ಸ್ವಲ್ಪ ಡೀಟೇಲ್ ಆಗುತ್ತೆ. ಸೊ ಸದ್ಯಕ್ಕೆ ಅದು ಬೇಡ, ಪ್ರಾಬ್ಲಿ ಸಪರೇಟ್ ಟಾಪಿಕ್ ಜರ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ ಮತ್ತೆ. ಜೀವ ಸ್ವರೂಪದಲ್ಲಿರುವ ಬಿಂಬಸ್ವರೂಪ ಸ್ವಾತಂತ್ರ್ಯಾಂಶವು ಅನಾದಿ ಮತ್ತು ನಿತ್ಯವು. ಅದು ಮುಕ್ತಿಯಲ್ಲಿ ವಿಹಾರಾದಿ ಕ್ರಿಯೆಗಳಿಗೆ ಹೇತುವು, ಸಂಸಾರಾವಸ್ಥೆಯಲ್ಲಿ ಅದರ ಕಾರ್ಯವಿಲ್ಲ. ಇನ್ನು ಸೃಷ್ಟಿಕಾಲದಲ್ಲಿ ಸೃಷ್ಟ್ಯರ್ಥಕವಾಗಿ ಮೂಲ ರೂಪದಿಂದ ಅವತಾರ ರೂಪಗಳು ಹೇಗೋ ಹಾಗೆ ಶ್ರೀ ಹರಿಯ ಅವತಾರ ಸ್ವಾತಂತ್ರ್ಯ ಗುಣದಿಂದ, ಅಪಾರ ಸ್ವಾತಂತ್ರ್ಯ ಗುಣದಿಂದ, ವಿಶೇಷ ಬಲದಿಂದಲೂ, ಕಾರ್ಯಭೇದದಿಂದಲೂ ದತ್ತ ಸ್ವಗತ ಸರ್ವ ಸ್ವಾತಂತ್ರ್ಯಗಳೆಂಬ ವ್ಯವಹಾರಕ್ಕೊಳಗಾಗುವ ಅಂಶಗಳು ಆವಿರ್ಭೂತವಾಗುತ್ತವೆ. ತ್ರಿವಿಧ ಜೀವರಿಗೆ ಅವರವರ ಗತಿಗಳನ್ನು ಹೊಂದಿಸುವುದಕ್ಕಾಗಿ ಸ್ಥೂಲ ದೇಹ ಸಂಬಂಧವನ್ನಿಟ್ಟು ಸೃಷ್ಟಿ ಮಾಡಿ ಮೇಲೆ ಹೇಳಿದ ಆವಿರ್ಭೂತ ಅಂಶಗಳಿಂದ ಅವರಲ್ಲಿ ಪ್ರವೇಶಿಸುತ್ತಾನೆ. ದತ್ತ ಸ್ವಾತಂತ್ರ್ಯ ನಾಮಕ ಅಂಶವು ನಾಲ್ಕುನೂರು ಭಾಗಗಳಾಗುತ್ತವೆ. ಶ್ರೀ ಹರಿಯು ಇವುಗಳಲ್ಲಿ 132 ಮುಕ್ಕಾಲ್ ಭಾಗವನ್ನು ತನ್ನಲ್ಲಿಯೂ, 67 ಕಾಲ್ ಭಾಗಗಳನ್ನು ಲಕ್ಷ್ಮೀದೇವಿಯಲ್ಲಿಯೂ, ಬ್ರಹ್ಮನಲ್ಲಿ 52, ವಾಯುದೇವನಲ್ಲಿ 48, ರುದ್ರನಲ್ಲಿ 20, ಇಂದ್ರಕಾಮರಲ್ಲಿ 15, ತತ್ವಾಭಿಮಾನಿಗಳಲ್ಲಿ 10, ಜೀವನಲ್ಲಿ 10, ಜೀವರಲ್ಲಿ 10, ಕಲಿಮೊದಲ ದೈತ್ಯರಲ್ಲಿ 45, ಈ ರೀತಿಯಲ್ಲಿ ಸ್ಥಾಪಿಸುತ್ತಾನೆ. ತನ್ನ ಅಧೀನರಾದ ರಮಾದಿ ಎಲ್ಲರ ದ್ವಾರ ಜೀವರ ಸರ್ವಕ್ರಿಯೆಗಳಿಗೆ ತಾನೇ ಕಾರಣನಾಗುತ್ತಾನೆ, ನಿರ್ವಹಿಸುತ್ತಾನೆ. ಈ ಹಂಚಿಕೆಯು ದೇಹಗತ ಜೀವನಿಗೆ ತನ್ನ ಕರ್ಮಗಳಿಂದ ಲಭಿಸುವ ಫಲಭಾಗಗಳನ್ನು ಸೂಚಿಸಿ ನಿರ್ಧರಿಸುತ್ತದೆ. ಬ್ರಹ್ಮಾಂಡದೊಳಗೆ ಸೃಷ್ಟರಾಗುವ ಎಲ್ಲ ತಾತ್ವಿಕ ದೇವತೆಗಳಲ್ಲಿಯೂ ಜೀವದೇಹದ ಹೊರಗಿದ್ದು ನಿರ್ವಹಿಸುವ ಅವರ ಕ್ರಿಯೆಗಳ ಸಿದ್ಧಿಗಾಗಿ ಇದೇ ಪ್ರಮಾಣದಿಂದ ದತ್ತ ಸ್ವಾತಂತ್ರ್ಯಾಂಶಗಳಿಂದ ಪ್ರವೇಶಿಸುತ್ತಾನೆಂದು ತಿಳಿಯಬೇಕು. ದತ್ತ ಸ್ವಾತಂತ್ರ್ಯವು ಲಿಂಗದೇಹಗತ ಸೂಕ್ಷ್ಮ ಮನ ಆದಿಗಳ ದ್ವಾರ ಸ್ಥೂಲದೇಹದಲ್ಲಿರುವ ಮನ ಮೊದಲಾದವುಗಳೊಂದಿಗೆ ಸೇರಿ ಸ್ಥಿತಿಕಾಲದ ಕಾರ್ಯನಿಷ್ಪತ್ತಿಗೆ ಕಾರಣವಾಗುತ್ತದೆ. ಜಿಜ್ಞಾಸು ಅವಸ್ಥೆಯಲ್ಲಿ ಜೀವರ ಯತ್ನಾದಿಗಳಿಗೆ ಹೇತುವಾಗುತ್ತದೆ. ಅಹಂ ಮಮಕಾರ ರೂಪದ ಭ್ರಮಗೂ ಅದೇ ಹೇತುವಾಗುವುದು. ದತ್ತ ಸ್ವಾತಂತ್ರ್ಯದ ಅಂಶಗಳಲ್ಲಿ ಒಂದು ಗುಣವು ವಿಶೇಷ ಬಲದಿಂದ ಸ್ವಗತ ಸ್ವಾತಂತ್ರ್ಯ ನಾಮವಾಗುತ್ತದೆ. ಇದು ವಿಭಕ್ತವಾಗಿ ಇದರ ಪ್ರತಿ 14ನೇ ಒಂದು ಭಾಗವು ಪುನಃ 10 ಭಾಗಗಳಾಗುತ್ತದೆ ಅಂತೇಳಿ ಇನ್ನು ಸ್ವಗತ ಸ್ವಾತಂತ್ರ್ಯದ ಆಮೇಲೆ ಸರ್ವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾರೆ. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹೀಗೆ ಭಗವಂತ ಇವತ್ತು ಪ್ರಾಬ್ಲಮ್ ಸ್ಟಾಪ್ ಮಾಡೋಣ, ಇಲ್ಲಾಂದ್ರೆ ಯಾಕಂದ್ರೆ ಮತ್ತೆ ಡಿಸ್ಕಷನ್ ಜಾಸ್ತಿ ಆಗುತ್ತೆ. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ದತ್ತ ಸ್ವಾತಂತ್ರ್ಯ ರೂಪದಿಂದ ಜೀವನದಲ್ಲಿ ಹೊಕ್ಕು ಜೀವನ ಅಜ್ಞಾನಾವಸ್ಥೆಯಲ್ಲಿ ಜೀವನಿಂದ ಆಗ್ತಕ್ಕ ಕರ್ಮಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ, ನಾನು ಅಹಂ ಮಮಕಾರಗಳು ಏನ್ ಬರುತ್ತದಲ್ಲ, ಆ ಬರೋದು ಈ ದತ್ತ ಸ್ವಾತಂತ್ರ್ಯ ರೂಪ ನಿಮಿತ್ತಕವಾಗಿ ಬರುತ್ತದೆ ಅನ್ನ ಮಾತು. ಜೀವ ಪರಾಧೀನ ಜೀವ ಪರಾಧೀನ ಆದ ಕಾರಣ. ಆದ್ರೆ ಜೀವನ ಮತ್ತೆ ಇವಾಗ ಹೇಳ್ತಾ ಇದ್ದೇನಲ್ಲ, ನಾನು ನನ್ನದಂತ ಹೇಳ್ಕೊಳ್ತಾ ಇದ್ದೇನೆ. ಮತ್ತೆ ಹ್ಯಾಂಗ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ದತ್ತ ಸ್ವಾತಂತ್ರ್ಯ ರೂಪ ಅಂತ ಏನ್ ಭಗವಂತನ ರೂಪ ಉಂಟಲ್ಲ, ಆ ರೂಪ ಈ ಜೀವನ ಕಡೆಯಿಂದ ಹೇಳಿಸ್ತಾ ಇದ್ದಾನೆ ಮಾತು ಅಂತೇಳಿ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ ಅನ್ನಮಾತು. ಅದು ಜೀವನ ಯೋಗ್ಯತೆ ಪ್ರಕಾರ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ದತ್ತ ಸ್ವಾತಂತ್ರ್ಯ ವಿಚಾರವನ್ನು ದಾವಣಗೆರೆ ಭೀಮರಾಯರು ಹೇಳಿದಂತೆ ಅವರ ಪುಸ್ತಕದಲ್ಲಿ ಏನ್ ಬಂದಿದೆ ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಇದರಲ್ಲಿ ಏನನ್ನ ಅಂದ್ರೆ ಇನ್ನ ಸದ್ಯಕ್ಕೆ ನಿಜವಾಗಿ ಅಂದ್ರೆ ಕರೆಕ್ಟ್ ಆಗಿ ಈ ಒಂದು ಕಾರ್ಯಗಳು ನಮ್ಮ ಕಡೆಯಿಂದ ಆಕ್ಚುಯಲ್ ಆಗಿ ಹೇಗೆ ನಡೀತಾ ಇವೆ, ಅದರ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂಬೋದಿನ್ನ ನಾವಿನ್ನ ಅದರಲ್ಲಿ ಅಷ್ಟು ಡೀಪ್ ಆಗಿ ಹೋಗ್ಲಿಲ್ಲ ಇನ್ನ. ಸೊ ಅದು ಪ್ರಾಬ್ಲಮ್ ನೆಕ್ಸ್ಟ್ ಫ್ಯೂ ಸೆಷನ್ಸ್ ನಲ್ಲಿ ತಿಳ್ಕೊಳ್ಳಕ್ ಪ್ರಯತ್ನ ಮಾಡೋಣ. ಏನನ್ನ ಡೌಟ್ಸ್ ಏನೇನಿದ್ರೆ ತಿಳ್ಕೊಳ್ಳಕ್ಕೆ ಪ್ರಯತ್ನ, ಅಂದ್ರೆ ಯಾರಿಗನ್ನ ಗೊತ್ತಿದ್ರೆ ಆನ್ಸರ್ ಮಾಡ್ಲಿಕ್ಕೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ.